ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲು ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಮ್ಮದಲು ಮನೆಯಲ್ಲಿ ಸಲ್ಲಿಸುತ್ತ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತಹ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಅನೇಕ ಒಂದು ದಿವಸಗಳಿಂದ ಮುಖ್ಯವಾಗಿ ನಮ್ಮ ಕರ್ತನ ಎರಡನೇ ಬರುವಿಕೆ ಬಗ್ಗೆ ಅನೇಕ ವಿಚಾರಗಳನ್ನು ಮಾಡ್ತಾ ಇದ್ರೆ ನಾವು ಧ್ಯಾನ ಮಾಡ್ತಾ ಹೋಗ್ತಾ ಇದ್ರೆ ಅದರಲ್ಲಿ ಮುಖ್ಯವಾಗಿ ಕಳೆದ ಒಂದು ವಾರಗಳಲ್ಲಿ ನಾವು ನೋಡಿದಂಥ ಒಂದು ಅಂಶಗಳು ಏನಪ್ಪಾ ಅಂತಂದರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ನಾವು ಏನು ಅನೇಕ ವಿಚಾರಗಳನ್ನು ನೋಡಿದ್ರೆ ಯೇಸು ಕ್ರಿಸ್ತ ಎರಡನೇ ಬರುವಿಕೆ ಹೇಗಿರ್ತದೆ, ಆತನ ಬಗ್ಗೆ ನಾವು ಓದ್ಬೇಕಾದ್ರೆ ಇನ್ನು ಹೇಗೆ ಓದಬೇಕು ಅಂತಂದ್ಬಿಟ್ಟು ಒಂದು ಐದು ಮುಖ್ಯವಾಗಿರೋಂಥ ಪಾಯಿಂಟ್ಗಳನ್ನ ನಾವು ಏನು ಮಾಡಿದ್ರಿ ನಾವು ನೋಡಿದ್ರಿ ಅಲ್ವರಾ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಯಾವ್ಯಾವ ರೀತಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯನ್ನು ಜನಗಳು ಎದುರು ನೋಡ್ತಾರೆ, ಸತ್ಯವೇದ ಪ್ರಕಾರ ಏನು ಹೇಳ್ತಾರೆ ಅಂತಂದ್ಬಿಟ್ಟು ನಾವೇನು ಮಾಡಿದ್ರೆ ನಾವು ಅದನ್ನ ನೋಡಿದ್ರೆ ಅಲ್ವರಾ. ಸೊ ಅದನ್ನು ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದಾಗಿದ ನಂತರ ಯೇಸು ಕ್ರಿಸ್ತನ ಅವರು ಕಣ್ಣಿಗೆ ಕಾಣದೆ ರೀತಿಯಲ್ಲಿ ಬರುವುದನ್ನ ನಾವು ಹೇಗೆ ಕಂಡುಹಿಡಿಯೋದು ಅಂತ ನೋಡಿದ್ರೆ, ಆಮೇಲೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡಿದ್ರೆ ಆ ಸೂಚನೆಗಳು ಯಾವುದು ಅಂತ ನಾವೇನು ಮಾಡಿದ್ರೆ ಕಳೆದ ವಾರ ನಾವು ಬಹು ಸ್ಪಷ್ಟವಾಗಿ ನೋಡಿದ್ರೆ ಅದರ. ಸೊ ಅದಕ್ಕೆ ನಾವು ಕಳೆದ ವಾರ ನೋಡ್ಬೇಕಾದ್ರೆ ಮುಖ್ಯವಾಗಿ ನಾವು ವಾಕ್ಯದ ಪ್ರಕಾರ ಏನಪ್ಪ ನೋಡಿದ್ದು ಅಂತಂದರೆ ಕ್ರಿಸ್ತನ ಒಂದು ಬರುವಿಕೆಗೆ ಇರುವಂಥ ಸೂಚನೆಗಳು ಅದರ. ಸೊ ಅದಕ್ಕೆ ದಯವಿಟ್ಟು ಯಾರಾದ ವಾಕ್ಯನ ಓದಿ, ಮತ್ತೆ 24ನೇ ಅಧ್ಯಾಯ ಎರಡನೇ ವಾಕ್ಯ Matthew 24:2 ಯಾರು ಓದ್ಬೋದಾ ಕನ್ನಡದಲ್ಲಿ ಸಹೋದರ ಸಹೋದರಿಗಳು ದಯವಿಟ್ಟು?
ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು.
ಓಕೆ ಓಕೆ ಸರಿ, ಹಂಗಂದ್ರೆ ಕನ್ನಡದಲ್ಲಿ ಒಂದನೇ ವಾಕ್ಯ ಓದಿ ಬಿಡೋರು ದಯವಿಟ್ಟು.
ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು.
ಕಂಟಿನ್ಯೂ.
ಆಗ ಆತನು ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಒಡೆಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು.
ಓಕೆ ಹಂಗೆ ಕಂಟಿನ್ಯೂ ಥರ್ಡ್ ವರ್ಸ್. ಹಾಂ
ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಯೇಸು
ನೋಡಿದ್ರ
ಅವರು
ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ ಅಲ್ವರ. ಸೊ ನೋಡ್ಬೇಕಾದ್ರೆ ಏನ್ರಿ ಒಂದು ಕಲ್ಲಿನ ಮೇಲೆ ಒಂದು ಕಲ್ಲಿರಲ್ಲ, ನೀವು ನೋಡ್ತಂಥ ಆಲಯ ಈ ಥರ ಇರೋದಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಶಿಷ್ಯನರು ಅವಾಗ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಇವುಗಳ ಆಗುವುದು ನೀನು ತಿರುಗು ಏನ್ರಿ ಪ್ರತ್ಯಕ್ಷನಾಗುವುದಕ್ಕೂ ಸೂಚನೆ ಏನು ಅಂತ ಅದರ. ಸೊ ಅಲ್ಲಿ ನಾವು ಏನಪ್ಪ ನೋಡಿದ್ರಿ ಪ್ರತ್ಯಕ್ಷ ಅಂತ ಆ ಪದದ ಅರ್ಥ ಏನಂತ ನೋಡಿದ್ರಿ ಅಲ್ವರ, ಪ್ರತ್ಯಕ್ಷ ಅನ್ನೋ ಪದದ ಅರ್ಥ ಏನಂತ ನೋಡಿದ್ವಿ ನಾವು, ಯಾರಿಗೆ ಗೊತ್ತಿದೆಯಾ ಪ್ರತ್ಯಕ್ಷ ಅಂತಂದರೆ ಅದು ಪದದ ಅರ್ಥ ಏನು ಕನ್ನಡದಲ್ಲಿ?
ಆ ಸಂದರ್ಭದಲ್ಲಿ ನಡೆಯುವಂತ ಘಟನೆ.
ಅಲ್ವರ ಸರಿ ಓಕೆ, ಬೇರೆ ಏನು ಹೇಳ್ತೀರಾ ಹೇಳಿ ರಾಜೇಂದ್ರ ಬದರ್? ಹಾಂ ರಾಜೇಂದ್ರ ಬದರ್ ಹೇಳಿ.
ಎದುರಾಗಿರೋದು
ಹಾಂ
ಪ್ರತ್ಯಕ್ಷ ಅಂದ್ರೆ ಎದುರಾಗಿರೋದು.
ವೆರಿ ಗುಡ್, ಎದುರಾಗಿರೋದು. ಓಕೆ ಮುತ್ತುರಾಜ್ ಬದರ್ ಹೇಳಿ. ಮುತ್ತುರಾಜ್ ಬದರ್ ಚಪ್ಪಂಡಿ.
ಇದು
ಹಾಂ ಚಪ್ಪಂಡಿ,
ಅಲ್ಲೇ ಡೈರೆಕ್ಟ್ ಆಗಿದ್ದು
ವೆರಿ ಗುಡ್, ಅಲ್ಲೇ ಡೈರೆಕ್ಟ್ ಆಗಿರೋಂಥದ್ದು ಅದರ. ಸೊ ಅದಕ್ಕೆ ಪ್ರತ್ಯಕ್ಷತೆ ಅಂತ ಪದದ ಅರ್ಥ ನಾವು ಪ್ರತ್ಯಕ್ಷತೆ ಅಲ್ಲೇ ಇರೋದು, ಎದುರುಗಡೆ ಇರೋದು, ಅವ್ರ ಮುಂದೆ ನಡೆಯುವಂಥದ್ದು ಅಂತ ಬಹು ಸ್ಪಷ್ಟವಾಗಿ ಅನೇಕ ವಾಕ್ಯಗಳ ಮುಖಾಂತರ ನಾವು ಏನು ಮಾಡಿದ್ರಿ ನೀವು ನೋಡಿದ್ರಿ. ಇದನ್ನ
ನಿಜವಾಗಿ
ಸ್ಕೂಲಲ್ಲಿರೋಂಥ ಅಟೆಂಡೆನ್ಸ್ ಅಂತ ಎಕ್ಸಾಂಪಲ್ ಕೂಡ ನೋಡಿದ್ರಿ, ಅದರ ಅಟೆಂಡೆನ್ಸ್ ತೊಗೊಬೇಕಾದ್ರೆ ಹೆಂಗಿರ್ಬೇಕು ಪ್ರೆಸೆಂಟ್ ಸರ್ ಅಂತ ಹೇಳಬೇಕು ಅದರ. ಅದಕ್ಕೆ ಅನುಗುಣವಾಗಿ ಗ್ರೀಕಲ್ಲಿ ಕೂಡ ವಾರ್ತೆಗಳು ಕೂಡ ನಾವೇನು ಮಾಡಿದ್ರಿ ಚೆಕ್ ಮಾಡಿದ್ರಿ ಅದರ. ಆ ಗ್ರೀಕಲ್ಲಿ ಬರೋಂಥ ವಾರ್ತೆ ಏನು? ಪ್ರಸನ್ನತೆ. ಪ್ರತ್ಯಕ್ಷತೆಗೆ ಗ್ರೀಕಲ್ಲಿ ಬರೋಂಥ ವಾರ್ತೆ ಯಾರಿಗೂ ಗೊತ್ತಿದೆಯಾ?
ಪರೋಸಿಯಾ
ಹಾಂ ಪರವಾಗಿಲ್ವಪ್ಪ, ವೆರಿ ಗುಡ್, ಪರೋಷ್ಯ ಗ್ರೀಕ್ ಎಲ್ಲ ನೀವೆಲ್ಲ ಗ್ರೀಕ್ ಎಲ್ಲ ಕಲ್ತ್ಕೊಂಬಿಟ್ರಿ ಹೆಂಗಾರೆ ಅಲ್ವರ. ಸರಿ, ಗ್ರೀಕಲ್ಲಿ ಬರೋಂಥ ಪದ ಪರೋಷ್ಯ ಅದರ. ಸೊ ಪರೋಷ್ಯ ಅಂದರೆ ಏನ್ರಿ ಪ್ರಸನ್ನತೆ ಬಂದು ಇರೋದಕ್ಕೇನೆ ಪ್ರತ್ಯಕ್ಷತೆ ಅಂತ ಅದು ಹೇಳೋದು. ನೋವಿನ ದಿನಗಳಲ್ಲಿ ಹೇಗಿತ್ತು ಮನುಷ್ಯಕುಮಾರನ ದಿನಗಳಲ್ಲಿ ಇರುವುದು, ಅಂದರೆ ನೋವಿನ ದಿನಗಳಲ್ಲಿ ನೋವು ಯಾವ ರೀತಿ ಇದ್ನೋ ಮನುಷ್ಯಕುಮಾರನ ದಿನಗಳಲ್ಲಿ ಮನುಷ್ಯಕುಮಾರ ಏನಾಗಿರ್ಬೇಕು ಇರಬೇಕು ಅಂದಿರೋಂಥ ದಿನಗಳಲ್ಲಿ ಇವೆಲ್ಲ ಆಗುವಂಥದ್ದು ಅಂತಂದ್ರೆ ಇದು ಮೊದಲನೇ ಗ್ರೀಕ್ ಪದ. ಇದಾಗಿದೆ ನಂತರ ಇನ್ನೂ ಎರಡು ಗ್ರೀಕ್ ಪದ ಇದೆ, ಎಫಿಫೇನಿಯಾ ಮತ್ತು ಅಪೊಕಲಾಪ್ಸಿಸ್ ಅಂತ. ಅದನ್ನು ನಮ್ಮ ಮುಂದೆ ಬರೋ ದಿನಗಳಲ್ಲಿ ನಾವು ನೋಡೋಣ ಕ್ಲಾಸಸ್ ಹೋಗ್ತಾ ಹೋಗ್ತಾ. ಸೊ ಆತನ ಪ್ರತ್ಯಕ್ಷತೆಗೆ ಇರುವಂಥ ಸೂಚನೆಗಳು ಏನಪ್ಪಾ ಅಂತ ಹೇಳಿದ್ರೆ, ಕ್ರಿಸ್ತನು ಅದೇ ಹೇಳೋದು. ಮತ್ತೆ 24 ದಿನದಲ್ಲಿ ಏನು ಹೇಳ್ತಾರೆ, ಯುದ್ಧಗಳ ಬಗ್ಗೆ ಹೇಳ್ತಾರಾ? ಯೇಸು ಕ್ರಿಸ್ತ ಹೇಳ್ತಾರ ಇಲ್ಲ ಯುದ್ಧಗಳ ಬಗ್ಗೆ? ಯುದ್ಧಗಳ ಬಗ್ಗೆ ಹೇಳ್ತಾರೆ. ಅದರ ಇವಾಗ ಲೋಕದಲ್ಲಿ ಎಷ್ಟು ಯುದ್ಧಗಳಾಗಿದೆ, ಮಹಾಯುದ್ಧಗಳು ಎಷ್ಟಾಗಿದೆ?
ಎರಡು
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 ಆಗಿದೆ. ಅದರ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ. ಯೋಚನೆ ಮಾಡಿರ್ತೀನಿ, ಈ ಮೊದಲನೇ ಮಹಾಯುದ್ಧ ಎರಡನೇ ಮಹಾಯುದ್ಧ 19ನೇ ಶತಮಾನದಲ್ಲಿ ಆಗಿರೋದು, ಅದಕ್ಕಿಂತ ಮುಂಚೆ ಆಗಿಲ್ಲ. ಯಾಕಪ್ಪ ಲೋಕದಲ್ಲಿ ಯುದ್ಧನೇ ಆಗಿಲ್ಲ ಅಂದ್ರೆ ಎಷ್ಟು ಯುದ್ಧಗಳಾಗಿದೆ? ಆದರೆ ಯಾವುದೇ ಯುದ್ಧಕ್ಕೂ ಏನ್ ಮಾಡಿಲ್ಲ, ಹಾ ಏನ್ರಿ ಮಹಾಯುದ್ಧ, ಇಡೀ ಜಗತ್ತಿನ ಯುದ್ಧ, ವರ್ಲ್ಡ್ ವಾರ್ ಅಂತ ಹೆಸರು ಏನ್ ಮಾಡೋಕೆ ಹೋಗಿಲ್ಲ, ಕೊಡಕ್ ಹೋಗಿಲ್ಲ. ಇದು ಯಾಕೆ ಈ ಪರ್ಟಿಕ್ಯುಲರ್ ಟೈಮ್ ಬಂತು? ಇದು ಕೂಡ ಬೈಬಲ್ ಅಂತ ಪ್ರವಾದನೆ ಮಾತಿನ ನೆರವೇರಿಕೆ. ಇದೆಲ್ಲ ನೋಡೋಣ, ಎಲ್ಲ ಬೈಬಲ್ ಪ್ರವಾದನೆ ಮಾತಿದ್ದಾರೆ. ಮೊದಲೇ ಮಹಾಯುದ್ಧಕ್ಕೆ ಪ್ರವಾದನೆ ಮಾತಿದೆ, ಎರಡನೇ ಮಹಾಯುದ್ಧಕ್ಕೆ ಪ್ರವಾದನೆ ಮಾತಿದೆ, ಇವೆಲ್ಲ ನಾವು ಏನ್ ಮಾಡೋಣ ಜೊತೆ ನೋಡೋಣ. ಆದ್ರೆ ಇದನ್ನೇ ಸಂಕ್ಷಿಪ್ತವಾಗಿ ಯೇಸುಕ್ರಿಸ್ತು ಮತ್ತೆ 24ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇವಾಗ ನಾವು ಅತಿ ಶೀಘ್ರದಲ್ಲಿ ಮೂರನೇ ಮಹಾಯುದ್ಧ ಏನ್ ಮಾಡ್ಬೋದು ನಾವು ನೋಡ್ಬೋದು ಅಲ್ವರ? ಏನ್ರಿ ಅದಕ್ಕೆ ಯುದ್ಧದ ಸಿದ್ಧತೆಗಳು ಎಲ್ಲ ಆಗ್ತಾರ ನೋಡ್ತೀರಿ. ಅದಕ್ಕೆ ದಿನನಿತ್ಯ ನಾವು ನ್ಯೂಸ್ ಅಲ್ಲಿ ನೋಡ್ತೀರಿ, ಬರೀ ಯುದ್ಧಗಳು, ಬರೀ ಜಗಳಗಳು, ಬರೀ ಗಲಾಟೆಗಳು ಅಲ್ವರ? ಇದಕ್ಕೆ ನಮ್ಮ ಕಣ್ಮುಂದೆ ಇರೋಂಥ ಒಂದು ದೊಡ್ಡ ಸಾಕ್ಷಿ, ಯಾವ ರಾಜ್ಯದಲ್ಲಿ ಆಗ್ತಿರಂತ ಯುದ್ಧ, ಯಾವ ರಾಜ್ಯ ಇದು, ಇವರಿಬ್ರಿಗೆ ಯುದ್ಧ ಆಗ್ತಿತ್ತಲ್ಲ, ಯಾವ ರಾಜ್ಯ ಇದು? ವೆರಿ ಗುಡ್,
ರಷ್ಯಾ ಯುಕ್ರೇನ್.
ಎಸ್, ರಷ್ಯಾ ಮತ್ತೆ ಯುಕ್ರೇನ್. ಅಂದ್ರ ಯುದ್ಧ ಆಗಿ ಎಷ್ಟು ಸುಮಾರು 2 ವರ್ಷನೇ ಆಗ್ಬಿಡ್ತೀರಿ. ಏನೋ ಸಮಾಧಾನ ಬಂದಿದ್ಯಾ ಅವ್ರ ನಡುವೆ? ಬಂದಿದ್ದಾ?
ಇನ್ನೂ ಇಲ್ಲ,
ಇನ್ನೂ ಇಲ್ಲ, ಬರೋದೂ ಇಲ್ಲ ಅಂದ್ರ. ಯಾಕೆಂದ್ರೆ ಬೈಬಲ್ ಪ್ರವಾದನೆ ಮಾತು ಹೇಳ್ಬಿಡ್ದೆ ಇದು ಬರೋದಿಲ್ಲ. ಯಾಕೆ ಅಂತಂದ್ರೆ ನಾವು ಯಾವಾಗ ಸಮಾಧಾನ ಅಂತ ಹೇಳ್ತಿರೋ ಅವಾಗ ಭೂಲೋಕದಲ್ಲಿ ಏನ್ ಬರ್ತಾರಂತೆ, ಭಯಂಕರ ಕಷ್ಟ ಬರ್ತಾರಂತೆ. ಓಕೆ ಓದಿದ್ದೀರಾ? ಓದಿದ್ದೀನಿ. ಯಾರಾದರೂ 1ನೇ ಥೆಸಲೋನಿಕ 5ನೇ ಅಧ್ಯಾಯ ತೆಗಿರಿ. 1ನೇ ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ದಯವಿಟ್ಟು ಓದ್ರಿ. 1ನೇ ಥೆಸಲೋನಿಕ 5ನೇ ಅಧ್ಯಾಯ, 1ನೇ ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದ್ರಿ ಯಾರಾದರೂ ದಯವಿಟ್ಟು.
ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು.
ವೆರಿ
ಅವರು
ಗುಡ್,
ಹೇಗೂ ತಪ್ಪಿಸಿಕೊಳ್ಳಲಾರರು.
ಹೇಗೋ ತಪ್ಪಿಸಿಕೊಳ್ಳಲ್ಲಾರು. ವೆರಿ ಗುಡ್. ಅಂದ್ರೆ ಮೋಹನ್ ಬ್ರದರ್, ನೀವು ದಯವಿಟ್ಟು ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಅವಕಾಶನ. ಓಕೆನಾ? ಸರ್
ಓಕೆ
ನೋಡ್ಬೇಕಾದ್ರೆ ಏನ್ ಹೇಳ್ತಾರಲ್ಲಿ, ಯಾವ ರೀತಿ ಕಷ್ಟ ಸಂಕಟಗಳು ಬರ್ತಾರೆ ಅಂತಂದ್ರೆ, ಒಂದು ಸ್ತ್ರೀಗೆ ಪ್ರಸವ ವೇದನೆ ಬರ್ತಲ್ಲ ಆ ತರ ಬರ್ತಂತೆ. ಒಂದು ಸ್ತ್ರೀಗೆ ಪ್ರಸವ ವೇದನೆ ಬರ್ಬೇಕು ಹೇಗೆ ಬರ್ತದೆ, ಯಾರಿಗಾದ್ರೂ ಗೊತ್ತಿದೆಯಾ ಹೇಗೆ ಬರ್ತಾರೆ ಅಂತ? ಯಾರಿಗೆ ಗೊತ್ತಿದೆಯಾ ಏನ್ ಬ್ರದರ್? ಎಲ್ಲ ಬ್ರದರ್ಸ್ಗಳು ಕೇಳ್ತೀರಾ ಅಂತ ಹತ್ತೀರಾ? ಸರಿ, ಸಹೋದರಿಗಳು ಯಾರು ಇಲ್ವಾ? ಸಹೋದರಿಗಳೇ ಹೇಳ್ರಿ, ಯಾರು ಇದ್ರೆ ಪ್ರಸವ ವೇದನೆ ಹೆಂಗ್ ಬರ್ತಾರೆ? ಒಂದೇ ಸತಿ ಬರ್ತದ ಇಲ್ಲ ಬಿಟ್ಟು 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 ಬರ್ತದ? ಯಾರು ಉತ್ತರ
ಒಂದೇ
ಕೊಡಿ?
ಸರಿ
ಹಾ ಇರಿ, ಸಿಸ್ಟರ್ ಉತ್ತರ ಕೊಡ್ಲಿ, ಇರಿ ಹೇಳ್ರಿ. ಬ್ರದರ್ಸ್ಗಳು ಗೊತ್ತಿದ್ರೆ ಹೇಳ್ರಿ ಯಾರು. ಹಾ ಹೇಳಿ,
ಒಂದೇ
ಯಾರಿಗೂ
ಸರಿ
ಸತಿ
ಬರ್ತದೆ.
ಒಂದೇ ಸತಿ ಬರ್ತದ? ಹಾ ಇಲ್ಲ ಬಿಟ್ಟು 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 ಬರ್ತದ? ಹಾ ಯಾರೋ ಸಿಸ್ಟರ್ಗಳು ಕೇಳಿ, ಇದು ಒಂದೇ ಸತಿ ಬರಲ್ಲ, ಬಿಟ್ಟು ಬಿಟ್ಟು ಬರ್ತದೆ ಅಲ್ದರ. ಫಸ್ಟು ಒಂದು ಪ್ರಸವ ವೇದನೆ ಬರ್ತದೆ, ಆಮೇಲೆ ಅಯ್ಯೋ ಮಗು ಹುಟ್ಬಿಡ್ತೇನೋ ಅನ್ಸ್ಬಿಡ್ಬೇಕು, ಆವಾಗ ಏನಾಗ್ತದೆ, ಇಲ್ಲ ಇಲ್ಲ ಸ್ವಲ್ಪ ಕೂಲ್ ಆಗ್ಬಿಡ್ತಾರೆ, ತಿರ್ಗಾ ವಾಪಸ್ ಬರ್ತದೆ, ತಿರ್ಗಾ ಏನಾಗ್ತಾರೆ, ಹಾಂ ಶಾಂತವಾಗಿರ್ತಾರೆ, ತಿರ್ಗಾ ಬರ್ತದೆ, ತಿರ್ಗಾ ಶಾಂತವಾಗಿರ್ತಾರೆ. ಹೋಗ್ತಾ ಹೋಗ್ತಾ ಹೆಂಗಾಗ್ತಾರೆ ಅಂತಂದ್ರೆ, ಪ್ರಸವ ವೇದನೆ ಅವಾಗ ಬರ್ತಾನೆ ಇರ್ತದೆ, ಆ ಒಂದು ಏನ್ರಿ ಸಮಾಧಾನ ಶಾಂತಿ ಇರೋಂಥ ಟೈಮ್ ಇದೆ ಗೊತ್ತಾ, ಅದು ಬರ್ತಾ 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 ಕಮ್ಮಿ ಆಗ್ತಾ ಹೋಗ್ತದೆ. ಹೆಂಗಾಗ್ಬಿಡ್ತಾರೆ ಕೊನೆಗೆ ಅಂತಂದ್ರೆ, ಬರೀ ವೇದನೆನೇ ಆಗ್ಬಿಡ್ತಾರೆ, ಆ ದೊಡ್ಡ ವೇದನೆಯಲ್ಲಿ ನೋವಲ್ಲಿ ಏನು ಮಾಡೋದು, ಒಂದು ಕೂಸು ಜನ್ಮ ತೊಗೊಳೋದು. ಆ ರೀತಿ ಸಮಾಧಾನ ಅಂತ ಯಾವಾಗ ಜಗತ್ತು ಹೇಳ್ತಾರೋ ಆವಾಗೆ ನೆಕ್ಸ್ಟ್ ದಿಢೀರ್ ಅಂತ ಏನಾಯ್ತಾರಂತೆ, ಪ್ರಸವ ವೇದನೆ ಅಂತ ವಾಕ್ಯ ಹೇಳ್ತಾರೆ ನೋಡಿರ್ತೀನಿ. ಈ ರೀತಿ ಲೋಕದಲ್ಲಿ ಯುದ್ಧಗಳು, ಯುದ್ಧಗಳು ಆಗೋದನ್ನು ಏನು ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಇವೆಲ್ಲ ಸುದ್ದಿಗಳು ನೀವೇನು ಮಾಡ್ತೀರಾ ಕೇಳ್ತೀರಾ ಅಂತ ಹೇಳಿ ಅಲ್ವರ. ನಮ್ಮ ನಮ್ಮ ಕಣ್ಮುಂದೆ ನಮ್ಮ ಜಗತ್ತಲ್ಲಿ ನಮ್ಮ ನಾವು ಜೀವಂತವಾಗಿ ಇರಬೇಕು ನೋಡಿದಂಥ ಮಹಾಯುದ್ಧಗಳು ಯಾವುದು ಅಂತಂದರೆ, ಏನ್ರಿ ಕಂಪ್ಯೂಟರ್ ವಾರ್ಫೇರ್, ಬಯಾಲಜಿಕಲ್ ವಾರ್ಫೇರ್ ಅಲ್ವರ, ಡ್ರೋನ್ ವಾರ್ಫೇರ್, ಇವೆಲ್ಲ ಯಾರು ನೋಡಿದ್ದೀರಾ? ಒಂದು ಏನ್ರಿ 20 ವರ್ಷ 30 ವರ್ಷ ಮುಂಚೆ ಯಾವ್ದಾರು ಜನಾಂಗ ನೋಡಿದ್ರ ಅಂದ್ರೆ ಇಲ್ಲ ರೀ. ಏನ್ರಿ ಇವತ್ತು ಮನೇಲಿ ಕೂತ್ಕೊಂಡೆ ಏನ್ ಮಾಡ್ತಾರೆ ಎಲ್ಲ, ಕಂಪ್ಯೂಟರ್ಗಳ ಮುಖಾಂತರ ಆಪರೇಟ್ ಮಾಡ್ಬಿಟ್ಟು, ರೋಬೋಟ್ಗಳ ಮುಖಾಂತರ ಆಪರೇಟ್ ಮಾಡ್ಬಿಟ್ಟು ಯುದ್ಧಗಳು ಏನ್ ಮಾಡ್ತಾರೆ ಇವತ್ತು, ಇವತ್ತು ನಡೆಸ್ತಾರೆ ಅಲ್ವರ. ಅಂತ ಒಂದು ಕಾಲದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಇವತ್ತು ಬದುಕ್ತಾ ಇದ್ದೀರಿ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಅಲ್ವರ. ನ್ಯೂಕ್ಲಿಯರ್ ಬಾಂಬ್ಗಳು ನೋಡಿರ್ತೀನಿ, ರಷ್ಯಾ ಏನಕ್ಕೆ ಸೈನ್ ಹಾಕಿದೆ ಅಂತಂದರೆ, ನ್ಯೂಕ್ಲಿಯರ್ ಬಾಂಬ್ನ ಟೆಸ್ಟ್ ಮಾಡೋಕ್ಕೆ ಏನಾಗಿದೆ ಸೈನ್ ಹಾಕಿದೆ ನೋಡಿರ್ತೀನಿ ಅಂದ್ರ ಯಾಕೆ ಏನ್ರೀ ಏನಕ್ಕೆ ಟೆಸ್ಟ್ ಮಾಡಬೇಕು, ಅಯ್ಯೋ ಅತಿ ಶೀಘ್ರದಲ್ಲ ಪ್ರಯೋಗ ಮಾಡ್ತೀರಪ್ಪ ಅಂತ ನಮ್ಮ ಏನ್ರಿ ಅಲ್ವರ ಇಂಪ್ಯಾಕ್ಟ್. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ ಏನ್ರಿ ಯುದ್ಧಗಳಾಗೋದು ಆಮೇಲೆ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಅಂದ್ರ ಇದಾರ ಎಕ್ಸಾಂಪಲ್ ಹೇಳ್ಬೋದಾ, ಯಾವ ರಾಜ್ಯ ಯಾವ ಜನಾಂಗದವ್ರ ನಡುವೆ ಜಗಳ ಗಲಾಟೆಗಳಾಗ್ತೈತೆ ಅವತ್ತು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಜನಾಂಗಗಳಿಗೆ ಗಲಾಟೆ ಆಗ್ತೈತೆ ಅವತ್ತು, ಯಾರೇ ಉದಾಹರಣೆ ಹೇಳ್ತೀರಾ? ಹೇಳಿ ಲಕ್ಷ್ಮಿಷ್ಟ್ರ ಹೇಳಿ.
ಬ್ರದರ್,
ಹಾಂ ಹೇಳ್ರಿ ಪ್ರಸನ್ನ ಬ್ರದರ್ ಹೇಳಿ.
ಇಲ್ಲೇ ಆಗ್ತೈತಿ ಅಲ್ಲ ಬ್ರದರ್, ಇಲ್ಲೇ ತಮಿಳ್ನಾಡು ನಮ್ಮ ಕರ್ನಾಟಕ ಕಾವೇರಿ ನೀರಿಗೋಸ್ಕರ ಜಗಳ.
ಇದನ್ನೇ ಇರಲ್ಲ ನೀವು ಹೇಳಿದ ಮೇಲೆ ಎಲ್ಲ ಶುರು ಹಚ್ಕೊಂತಾರೆ. ಸರಿ ಅದರ ಅದು ಕೂಡ ಏನ್ರಿ ಒಂದು ಎಕ್ಸಾಂಪಲೇ ಅಲ್ವರ ಏನ್ರಿ ಜಗಳ. ಆಮೇಲೆ ಬೇರೆ ಯಾವ ರಾಜ್ಯದಲ್ಲಿ ಆಗ್ತೈತಿ ಜಗಳ ಈ ಥರ?
ಬಾಂಗ್ಲಾದೇಶ್
ಹಾಂ ಬಾಂಗ್ಲಾದೇಶ್ ಅಲ್ವರ ನೋಡ್ರಿ ಏನ್ರಿ ಹಾಂ ಪ್ರೈಮ್ ಮಿನಿಸ್ಟರ್ನೇ ಓಡಿಸ್ಬಿಟ್ರು ಅಲ್ವರ ಹಾಂ ಬಾಂಗ್ಲಾದೇಶ. ನೆಕ್ಸ್ಟು ಅದೇ ಥರ ಜಗಳ ಬೇರೆ ಎಲ್ಲರೂ ಆಗಿದೆಯಾ?
ಇಂಡೋನೇಷ್ಯಾ ಬ್ರದರ್.
ವೆರಿ ಗುಡ್, ಇಂಡೋನೇಷ್ಯಾ ಅಲ್ವರ. ಆಮೇಲೆ ನೆಕ್ಸ್ಟ್ ಹಾಂ ಯಾವ್ದ?
ನೇಪಾಳ ಕಡೆ ಎಲ್ಲ ಆಗಿದೆ ಅಲ್ಲ.
ಹಾ ನೇಪಾಳ ಎಲ್ಲ ಆಗೈತೆ ನೋಡ್ರಿ ಅಂತೀರಿ ಅದರ ಹಾ ನೇಪಾಳ, ಲಡಾಖ್, ಪಾಕಿಸ್ತಾನ ಏನ್ರಿ ಶ್ರೀಲಂಕಾ ಏನ್ರಿ, ನೀವು ಹೋಗ್ತಾ ಇದ್ರೆ ಇನ್ನ ಜಾಸ್ತಿ ಆಯ್ತಾರೆ, ಇದೇನು ಕಮ್ಮಿ ಏನಾಗಲ್ಲ ರೀ. ಇದು ನಮ್ಮ ಕರ್ತನ ಹೇಳೋದಕ್ಕೆ ಕ್ಲಿಯರ್ ಸೂಚನೆ ರೀ. ಯೋಚನೆ ಮಾಡ್ರಿ, ಒಂದು 20 ವರ್ಷದ ಮುಂಚೆ ಈ ಥರ ಆಯ್ತಾ? ಹಾ ಜನರುಗಳು ಈ ಥರ ಗುಂಪು ಸೇರೋರಾ, ಈ ಥರ ಗುಂಪು ಸೇರಿಬಿಟ್ಟು ರಿವೋಲ್ಟ್ ಮಾಡೋರಾ? ಇವತ್ತೇನಾಗ್ತೈತೆ ನಮ್ಮ ಕಣ್ಣು ಮುಂದೆ ಆಗ್ತೈತೆ ನೋಡ್ರಿ ಅಂತೀರಿ. ಅದರ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಜನಾಂಗಗಳು ಏನ್ರಿ ಎದೊಳ್ತಾರದ್ದು. ಆಮೇಲೆ ಇನ್ನೇನು ಮಾಡ್ತೀರಿ, ಯೇಸು ಕೃಷ್ಣ ಹೇಳ್ತಾರೆ ಬರಗಲು ಅದರ ಬರಗಳು. ಆಮೇಲೆ ಏನ್ರಿ ಜಳಪ್ಳಯಗಳ ಬಗ್ಗೆ ಹೇಳ್ತಾರೆ ಅದರ ಬರ ಇದೆಯಾ ಇವತ್ತು ಬರ ಏನ್ರಿ, ಊಟಕ್ಕೆ
ಇದೆ
ತೊಂದರೆ ಇದೆಯಾ, ಕಷ್ಟ ಇದೆಯಾ?
ಇದೆ
ಇದೆ
ಬ್ರದರ್, ಇದೆ ಬ್ರದರ್.
ಅಲ್ವರ ಯಾವ ದೇಶದಲ್ಲಿ ಇದೆ? ನಮ್ಮ ದೇಶದಲ್ಲಿ ಐತಾ? ಹಾಂ ಹೇಳ್ರಿ ಎಲ್ಲ ಉತ್ತರ ಕೊಡ್ರಿ. ಎಲ್ಲಿ ರಾಜೇಂದ್ರ ಗೌಡ ಬದರ್, ಸೈಮನ್ ಬದರ್, ಜೇಕಬ್ ಬದರ್, ಮುತ್ತುರಾಜ್ ಬದರ್, ಆರೋಗ್ಯ ಸ್ವಾಮಿ ಬದರ್, ಜೋಸೆಫ್ ಬದರ್, ಎಲ್ಲ ಉತ್ತರ ಕೊಡಬೇಕು
ನಮಗ್ ತಲೆ ಕೆಟ್ಟಾಗ ಸೈಲೆಂಟ್ ಆಗಿದ್ರೆ ಅದು
ಹೇಳ್ರಿ
ಅಲ್ಲ
ಹೇಳ್ರಿ.
ಬ್ರದರ್. ಈ ನೈಜೀರಿಯಾ, ಆಫ್ರಿಕಾ ಸೈಡ್ ಎಲ್ಲ ತುಂಬಾ ಇದೆ ಇತರ.
ಹಾಂ ತುಂಬ ಇದೆ
ಆಫ್ರಿಕಾ
ಅಲ್ವರ, ಆಫ್ರಿಕಾ ದೇಶಲ್ಲೆಲ್ಲ ಸಿಕ್ಕಾಪಟ್ಟೆ ಐತೆ. ನಮ್ಮದು ಕೂಡ ಇದೇ ಥರ ಅಕ್ಕಿ ಬೇಳೆ ಎಲ್ಲ ರೇಟ್ಗಳು ಹೋಯ್ತಾ ಇರಲಿ, ನಮ್ಮಲ್ಲೂ ಕೂಡ ಏನಾಗ್ಬಿಡ್ತದೆ ಶುರು ಆಗ್ಬಿಡ್ತದೆ, ಜಲಬೆಳೆ ಬಂದೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ರೆ ಬೆಳೆಗಳೆಲ್ಲ ಊಟದ ಆಹಾರಗಳು ಏನಾಗ್ತದೆ ಪದಾರ್ಥಗಳ ರೇಟ್ ಜಾಸ್ತಿ ಆದ್ರೆ ನಮ್ಗೆ ಏನಾಗ್ತದೆ ಈ ಥರ ತೊಂದರೆಗಳೇ. ಆಮೇಲೆ ಯೇಸು ಕೃಷ್ಣ ಹೇಳ್ತಾರೆ ಏನ್ರಿ ಘೋರ ವ್ಯಾಧಿಗಳು ಬರ್ತಾರೆ ಅಂತ ಹೇಳ್ತಾರೆ. ಘೋರ ವ್ಯಾಧಿಗಳು ಯಾರು ಹೇಳ್ತೀರಾ? ಇತ್ತೀಚೆಗೆ ಬಂದಿರೋದು ದೊಡ್ಡ ವ್ಯಾಧಿ ಯಾವ್ದಪ್ಪ?
ಕೊರೋನಾ
ಕೊರೋನಾ.
ಬ್ರದರ್.
ಕೊರೋನಾ ಎಕ್ಸಾಂಪಲ್ ನೋಡ್ರಿ ಅಂತೀರಿ ಅಲ್ವರ.
ಸೈಡ್
ಹಾಂ ಎಂಥ ಎಕ್ಸಾಂಪಲ್ ರೀ, ಇಡೀ ಜಗತ್ತಿಗೆ ಬಿಟ್ಟಿರೋ ದೊಡ್ಡ ಪೆಟ್ಟು ರೀ ಅದರ ಏನ್ರಿ ಕೊರೋನಾ ಕೋವಿಡ್ ಅದರ ಎಲ್ಲ ಮನೆ ಲಾಕ್ಡೌನ್ 2 ಇಯರ್ಸ್ ಹಾಂ ಅದರ. ಆಮೇಲೆ ಏನ್ರಿ ವಾಕ್ಯದಲ್ಲಿ ಏನು ಹೇಳ್ತೀರಿ ಅಬಾಕಕ್ಕಲ್ಲಿ, ಆತನ ಮುಂದಗಡೆ ಆತನ ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಆತನ ಪಾದರ
ವ್ಯಾಧಿ
ಮುಂದೆ
ನಡೆಯುತ್ತದೆ
ಹಾಂ ಅಲ್ವರ ಜ್ವರ ಜ್ವಾರಿಗಳು ಏನಂತಾರೆ
ಕೇಳುತ್ತದೆ.
ಹೇಳುವುದು ಅಂತ ನಾವೇ ಮಾಡ್ತೀರಿ ಬಹು ಸ್ಪಷ್ಟವಾಗಿ ನೋಡ್ತೀರಿ ಅಲ್ವರ. ಆಮೇಲೆ ಭೂಕಂಪಗಳು, ಭೂಕಂಪಗಳ ಬಗ್ಗೆ ಹೇಳಿದ್ದೀರಾ ಬೈಬಲ್ ಹೇಳಿದ್ದಾರೆ ಯೇಸು ಕ್ರಿಸ್ತು?
ಆ ಬ್ರದರ್ ಹೇಳಿದಾರೆ
ಹೇಳಿದ
ಭೂಕಂಪ ಅಲ್ಲಿ ಎಲ್ಲಿ ಅಂತ
ಭೂಕಂಪಗಳು.
ಹೇಳಿದಾರೆ.
ಹಾಂ ಇವಾಗ ನಾವು ಭೂಕಂಪ ಎಲ್ಲೆಲ್ಲಿ ನೋಡಿದ್ದೀರಿ ಎಕ್ಸಾಂಪಲ್ ಹೇಳ್ತೀರಾ ಮೇಡಮ್?
ಇಂಡೋನೇಷ್ಯಾ,
ಇಂಡೋನೇಷ್ಯಾ ಅಲ್ವರ,
ಅಫ್ಘಾನಿಸ್ತಾನ್, ಪಾಕಿಸ್ತಾನ್,
ಹ್ಞೂ ಪಾಕಿಸ್ತಾನ್ ಅಲ್ವರ,
ಡೆಲ್ಲಿ,
ಹ್ಞೂ ಡೆಲ್ಲಿ, ಹಾಂ ವೆರಿ ಗುಡ್,
ಉತ್ತರಾಖಂಡ್,
ಉತ್ತರಾಖಂಡ್,
ಸಿರಿಯಾ,
ಹಾಂ ಸಿರಿಯಾ, ವೆರಿ ಗುಡ್, ಪರವಾಗಿಲ್ಲ ಅಲ್ವರ.
ಕಾಶ್ಮೀರ
ಇವೆಲ್ಲ ಏನ್ರಿ ಹಾಂ ಇವೆಲ್ಲ ಏನ್ರಿ ನಮಗೆ ಪ್ರೂಫು ಏನ್ರಿ?
ಪ್ರತ್ಯಕ್ಷತೆಗೆ, ಪ್ರತ್ಯಕ್ಷತೆಗೆ ಪ್ರೂಫ್.
ಪ್ರತ್ಯಕ್ಷತೆಗೆ ಪ್ರೂಫ್. ಯೋಚನೆ ಮಾಡ್ರಿ, ವೈನಾಡು ಗೊತ್ತಾಯ್ತಾ ಹೋದ ವರ್ಷ ಬಂತಲ್ಲ
ಸೀದಾ ಕೊಚ್ಚಿಗೆ ಹೋಯ್ತಲ್ಲ
ಹಚ್ಕೊಂಡು ಊಟ ಹೋಗ್ಬಿಡ್ತು ನೋಡ್ತೀರಿ ಅದರ
ಊರಿಗೆ
ಏನು
ಹೋಗಿ.
ಆ ಕಟ್ಟಕ್ಕಾದ್ರ ಕಟ್ಟಕ್ಕೆ ಆಗಿಲ್ಲ ರೀ ಕ್ಯಾಲಿಕಟ್ ಹತ್ರ. ಯೋಚನೆ ಮಾಡಿ ಎಂಥ ಒಂದು ದುರ್ಗಂಟೆ ಅಲ್ವಾ, ಮಲಗಿದ್ದಾರೆ ಕ್ಷಣ ಮಾತ್ರದಲ್ಲಿ ಮನೇಲಿಲ್ಲ ಏನ್ರಿ ಏನ್ರಿ ಬಂತು ಚಳಪಳಿ ಹಂಗೆ ಕೊಚ್ಕೊಂಡೈತೆ ನೋಡಿ ಸೆಕೆಂಡ್ಸಲ್ಲಿ ಅಲ್ವರ. ಆಮೇಲೆ ಏನ್ರಿ ಸುನಾಮಿ ಅದರ, ಎಷ್ಟು ಸುನಾಮಿಗಳು ಬಂದವೆ ಲೆಕ್ಕನೇ ಇಲ್ಲ ರೀ, ಇನ್ನು ಎಷ್ಟು ಸುನಾಮಿಗಳು ಬರ್ತವೆ ಅವ್ರ ಲೆಕ್ಕನೇ ಇಲ್ಲ, ಅನ್ಲಿಮಿಟೆಡ್ ಅದರ. ಇವೆಲ್ಲ ಸೂಚನೆ ಏನಕ್ಕಪ್ಪ ಅಂದ್ರೆ ಪ್ರತ್ಯಕ್ಷತೆಗೆ ಸೂಚನೆ. ಆಮೇಲೆ ಕ್ರಿಸ್ತ ವಿರೋಧಿ, ಹಾಂ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳಿದ್ದಾರೆ ಯೇಸು ಕ್ರಿಸ್ತು ಮತ್ತೆ 24ನೇ ಅಧ್ಯಾಯದಲ್ಲಿ ಎಸ್ ಹೇಳಿದ್ದಾರೆ ಅದರ. ಏನು ಕ್ರಿಸ್ತ ವಿರೋಧಿ 666 ಏನಪ್ಪ ಅದು? 666
ವಿಕಾರಿಯಸ್ ಫ್ರಿಡಿ.
ಒಬ್ಬ ಮನುಷ್ಯನ ಹೆಸರು.
ವೆರಿ ಗುಡ್. ವಿಕಾರಿಯಸ್ ಫ್ರಿಡಿ ಒಬ್ಬ ಮನುಷ್ಯನ ಹೆಸರು. ಎಲ್ಲೈತೆ ಮನುಷ್ಯನ ಹೆಸರು? 666 ಅಂಕೆ ನಡೆಯೋದು.
ಅದೇ ರೋಮನ್ ಅಂಕಿ ಕ್ಯಾಲ್ಕುಲೇಟ್ ಮಾಡ್ಬೇಕು.
ವೆರಿ ಗುಡ್. ಅದರ ಅಲ್ಲಿ ಏನ್ರಿ ಹೆಸರು ಕೊಟ್ಟಿದ್ರೆ ಅದರ ಗ್ರೇಟ್ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ಗೆ, ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ಗೆ ಹೆಸರು ಕೊಟ್ಟಿದ್ದಾರೆ ವಿಕಾರ್ ವಾಸ್ ಫ್ಲಿಡ್ ಅಂತ. ಅದರಲ್ಲಿ ರೋಮನ್ ನ್ಯೂಮರಿಕಲ್ಸ್ ಪ್ರಕಾರ ಲೆಕ್ಕ ಹಾಕೊಂಡ್ರೆ ವಿಕಾರ್ ವಾಸ್ ಫ್ಲಿಡ್ಗೆ 666 ಅಂತ ಟೋಟಲ್ ಬರ್ತದೆ. ಅದಲ್ಲ ಇದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಏನಪ್ಪ ಅಂದರೆ ಇದು ಆ್ಯಂಟಿ ಕ್ರೈಸ್ಟ್ ಸಿಸ್ಟಮ್. ಆಮೇಲೆ ಯೇಸುಕ್ರಿಸ್ತ ಸುಳ್ಳು ಕ್ರೈಸ್ತವರು, ಸುಳ್ಳು ಪ್ರವಾದಿಗಳು ಬರ್ತಾರೆ ಅಂತ ಹೇಳಿದ್ದಾರಾ?
ಹೇಳಿದ್ದಾರೆ.
ಹೇಳಿದ್ದಾರೆ. ಯಾರಿದು ಸುಳ್ಳು ಕ್ರೈಸ್ತವರು, ಸುಳ್ಳು ಪ್ರವಾದಿಗಳು ಬಂದ್ಬಿಟ್ಟು ದೊಡ್ಡ ದೊಡ್ಡ ಸೂಚಕ ಕಾರ್ಯ ಮಾಡ್ತಾರೆ ಅಂತಂದ್ರೆ ಯಾರಿದ್ದ? ಯಾರು ಮಾಡ್ತಾರೆ ಇವರು?
ಕ್ರೈಸ್ತರ
ಕ್ರೈಸ್ತರು ಕರೆಕ್ಟ್. ಅಲ್ದರ ಯಾರೋ ಹಿಂದೂಸ್ ಮುಸ್ಲಿಮ್ಸ್ ಬಂದ್ಬಿಟ್ಟು ಅದ್ಭುತಗಳು ಮಾಡಲ್ಲ ಯೇಸು ಕ್ರಿಸ್ತನ ಹೆಸರಲ್ಲಿ. ಅದರ ಇದೆಲ್ಲ ಮಾಡಿದವರು ಕ್ರೈಸ್ತವರೇ, ಕ್ರೈಸ್ತರಲ್ಲಿ. ಹಾಂ ಅಲ್ದರ ದೊಡ್ಡ
ಮಾಡೋದು.
ಅಲ್ವರ ದೊಡ್ಡ ದೊಡ್ಡ ಏನ್ರಿ ಸೂಚಕ ಕೆಲಸಗಳು ಮಾಡೋದು, ಅದ್ಭುತ ಮಾಡೋದು. ಹಾಂ ಅದ್ಭುತ ಎಲ್ಲರಿಗೂ ಆಯ್ತದ?
ಬೆನಿನ್
ಹಾಂ ಅದರ ನೋಡಿ ಅವ್ರ ಎಕ್ಸಾಂಪಲ್ ಬೆನಿಹಿನ್. ಅದ್ಭುತ ಎಲ್ಲರಿಗೂ ಆಯ್ತದ?
ಇಲ್ಲ
ಇಲ್ಲ. ಹಾಂ ಏನೋ ಒಬ್ರಿಗ ಇಬ್ರಿಗ ಒಂದು 10 ಜನಕ್ಕೆ ಆಗ್ಬೋದು. ಏನು 10,000 ಜನ? ಹಾಂ 10 ಲಕ್ಷ ಜನ ಬರ್ತಾರೆ ಮೀಟಿಂಗ್ ಮಾಡಿದ್ರೆ. ಅದನ್ನ 10 ಜನಕ್ಕೆ ಮಾತ್ರ ಒಳ್ಳೇದು ಮಾಡೋದು? ಯೇಸು ಕ್ರಿಸ್ತ ಹಿಂಗೆ ಮಾಡಿದ್ರು? ಯೇಸು ಕ್ರಿಸ್ತನ ಕಾಲದಲ್ಲಿ ಎಲ್ಲರಿಗೂ ಮಾಡಿದ್ರು, ಒಬ್ರು ಇಬ್ರಿಗೆ ಮಾಡಿದ್ರ?
ಎಲ್ಲರಿಗೂ ಮಾಡಿದ್ರು ಬಂದವ್ರಿಗೆಲ್ಲ.
ಎಲ್ಲರಿಗೂ ಮಾಡಿದ್ರು, ಎಕ್ಸೆಪ್ಷನ್ಸ್ ಇಲ್ಲ ರೀ. ಹಾಂ ವಿಶ್ವಾಸ ಇಲ್ದ್ರೆ ಮೀಟಿಂಗ್ ಬರ್ತಾರೆ, ಬಂದವ್ರಂದ್ರೆ ವಿಶ್ವಾಸ ಇದೆ ಅಂತ ಅರ್ಥ. ಮಾಡ್ಬೇಕು, ನೀ ಯಾಕೆ ಮಾಡಲ್ಲ? ಅಲ್ರ ಕರ್ತನಲ್ಲಿ ಪ್ರಿಯರುಗಳೇ, ಇದು ಕ್ಲೀನಾಗಿ ಗೊತ್ತಾಗ್ತಾರೆ. ಇದು ಸೈತಾನಿನ ಒಂದು ಕೆಲಸ. ಇದನ್ನೆಲ್ಲ ಯೇಸು ಕ್ರಿಸ್ತ ಹೇಳ್ತಾರೆ, ಇವೆಲ್ಲ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ. ಆಮೇಲೆ ಏನ್ರಿ ಅಶುದ್ಧತನ, ಅಸಹ್ಯ, ಅಧರ್ಮ ಹೆಚ್ಚಾಗೋದು. ಅಲ್ರ ಅಧರ್ಮ ಇವತ್ತು ಹೆಚ್ಚಾಗಿದೆಯಾ ಇಲ್ವಾ? ಹಾಂ
ಹೆಚ್ಚಾಗಿ
ಹೆಚ್ಚಾಗಿದೆ. ಅಲ್ರ ಫಸ್ಟ್ ಆಫ್ ಆಲ್ ಮೈ ಮೇಲೆ ನೆಟ್ಟಿಗೆ ಬಟ್ಟೆನೇ ಏನು ಮಾಡಲ್ಲ, ಹಾಕಲ್ಲ ಇವಾಗ. ಅದರ ಇವಾಗ ಬಟ್ಟೆ ಹಾಕೊಂಡಿರೋದೇ ಟ್ರೆಂಡು, ಬಟ್ಟೆ ಹಾಕೊಂಡಿರೋದೇ ಒಂದು ಫ್ಯಾಷನ್. ಅಲ್ದರ ಏನ್ರಿ ಗಂಡಸರು ಯಾರನ್ನ ಮದುವೆ ಆಗ್ತಾರೆ? ಗಂಡಸರೇ ಮದುವೆ ಆಗ್ಬಿಡ್ತಾರೆ. ಅಂದ್ರೆ ಹೆಂಗಸರು ಏನು ಮಾಡೋದು? ಹೆಂಗಸನ್ನ ಮದುವೆ ಮಾಡೋದು. ಅದರ ವಿಕಾರವಾಗಿ ಕಟಿಂಗ್ಗಳು, ವಿಕಾರವಾಗಿ ಹೇರ್ ಸ್ಟೈಲ್ಗಳು. ಅದರ ಇವಾಗ ಏನು ಬಿಡ, ಇನ್ನು ಸ್ವಲ್ಪ ದಿನ ಆದರೆ ಯಾರಿಗೂ ತಲೆ ಮೇಲೆ ಕೂದಲೇ ಇರಲ್ಲ, ಹೇರ್ ಸ್ಟೈಲೇ ಬೇಕಾಗಿರಲ್ಲ. ಅದರ ಯಾಕೆಂದ್ರೆ ಎಲ್ಲ ಬಾಲ್ಡಿ ಆಗಿಬಿಡ್ತಾರಲ್ಲ, ಆ ಥರ ಏನೈತೆ ಟ್ರೆಂಡ್ ಇವಾಗ. ಈಗ ಬರ್ತಾ ಐತೆ ಅದರ ಸಾಲ್ದಿದ್ದಕ್ಕೆ ಏನು ಮಾಡೋದು? ಈ ಗೌರ್ಮೆಂಟೇ ಹಿಂಗೆಲ್ಲ ಮಾಡ್ಬಿಡೋದಪ್ಪ ತಪ್ಪು, ಇದು ಬಂದ್ಬಿಟ್ಟು ನಮ್ಮ ಸಮಾಜಕ್ಕೆ ವಿರುದ್ಧವಾಗಿದೆ, ಇದು ದೇವರು ನಿಯಮಿಸಿದಂಥ ನಿಯಮಕ್ಕೆ ವಿರುದ್ಧವಾಗಿದೆ, ಗಂಡು ಗಂಡನ ಮದುವೆ ಆಗ್ಬಾರ್ದು, ಗಂಡು ಸಿಂಗಲ್ಸ್ ಮದುವೆ ಆಗಬೇಕು ಅಂದ್ರೆ ಇದಕ್ಕೆ ಕೇಸ್ ಹಾಕೋದು. ಹಾಂ ಕೇಸ್ ಹಾಕ್ಬಿಟ್ಟು ಹಾಂ ಸುಪ್ರೀಂ ಕೋರ್ಟ್ ಜಡ್ಜು ಇದು ಜಡ್ಜ್ ಕೊಡತ್ತ ಏನು ಜಜ್ಮೆಂಟ್, ಅವ್ರ ಪರವಾಗಿ ಕೊಡೋ ತನಕ ಬಿಡೋದೇ ಇಲ್ಲ ವಾದ ಮಾಡೋಂಥದ್ದು. ಇವೆಲ್ಲ ಏನು ರೀ ಇಂಥ ಅಸಹ್ಯವಾಗಿರೋ ಕೆಲಸಗಳಲ್ವಾ?
ಅಧರ್ಮ
ಅಧರ್ಮ. ಇದರಿಂದ ಬಹುಜನ ಪ್ರೀತಿ ಏನಾಗಿದೆ? ತಣ್ಣಕ್ಕಾಗಿದೆ. ಅದರ ಏನು ಪ್ರೀತಿ ತಣ್ಣಕ್ಕಾಗಿದೆ ಅಂದರೆ ದೇವ್ರಲ್ಲಿ ಪ್ರೀತಿ ಇದೆಯಾ ಅಂತಂದ್ರೆ ಇಲ್ಲ ರೀ. ತೋರಿಕೆಗಾಗಿ ಏನು ರೀ ಜನಗಳೆಲ್ಲ ಎಲ್ಲ ಬಂದ್ಬಿಟ್ಟು ದೇವ್ರದ್ದು ಏನು ಮಾಡೋದು ಇವತ್ತು ಪೂಜೆ ಮಾಡೋಂಥದ್ದು. ಮತ್ತೆ ಯಾರೇ ಇರಲಿ ಯಾವುದೇ ಧರ್ಮ ತೊಗೊಂಡಿರ್ತೀನಿ, ಅಂದ್ರೆ ಮೆಜಾರಿಟಿ ಜನಗಳು ಬಂದ್ಬಿಟ್ಟು ತೋರಿಕೆಗೆ ಮಾತ್ರ ಏನಾಗಿದ್ರಿ ಇವತ್ತು ದೇವರು ಅಂತ ಅಂದ್ಬಿಟ್ಟಿರೋದು. ಅಲ್ಲರ ಸಂಡೇ ಸಂಡೇ ಬೈಬಲ್ ಇಟ್ಕೊಂಡು ಸುಮ್ಮನೆ ಸಭೆಗೆ ಹೋಗಿ ಬರ್ತಾರೆ ಅಷ್ಟೇ ಹೊರತು ನಿಜವಾದ ಒಮ್ಮೆ ದೇವ್ರ ಭಯ ಭಕ್ತಿ ಇದೆಯಾ ಹೇಳ್ರಿ? ಎಷ್ಟು ಜನಕ್ಕಿದೆ ಹೇಳ್ರಿ? 99% ಕ್ರೈಸ್ತವರು ಇವ್ರು ಸುಮ್ಮನೆ ಏನ್ರಿ ಅದೇನು ಹೇಳ್ತಾರಲ್ಲ ಆಟು ಕುಂಟು ಲೆಕ್ಕಕ್ಕಿಲ್ಲ ಅಂತ
ಹೌದು.
ಆ ಥರ ಆಗ್ಬಿಟ್ಟವ್ರೆ. ಅಲ್ಲರ ಅನ್ನ ಕರ್ತನಲ್ಲಿ ಪ್ರೀತಿಗಳೇ, ಪ್ರೀತಿ ತಣ್ಣಕಾಯಿತು. ಆಮೇಲೆ ಈ ಸುವಾರ್ತೆ ಸಾಕ್ಷಿಗಾಗಿ ನಮಗೆ ಎಲ್ಲ ಕಡೆ ಸಾಲ ಪಡಬೇಕು. ಬೈಬಲ್ ಸೊಸೈಟಿಯ ರಿಪೋರ್ಟ್ಸ್ ಪ್ರಕಾರ ಬೈಬಲ್ ಸೊಸೈಟಿಯಲ್ಲಿ ಯಾವಾಗ ಬೈಬಲ್ ಪ್ರಿಂಟ್ ಆಯಿತೋ ಎಲ್ಲ ಕಡೆ ಆಯಿತು, ಸ್ಪ್ರೆಡ್ ಆಯಿತು. ಅಲ್ದರ ಆಮೇಲೆ ಸೂರ್ಯಚಂದ್ರ ಮೊಬ್ಬಾಗೋದು, ಅದರ ಸೂರ್ಯಚಂದ್ರನ ಏನ್ರಿ ಸೆಂಟ್ರಲ್ ಆಗಿ ಸೂರ್ಯಚಂದ್ರ ಮೊಬ್ಬಾಗ್ಬಿಡ್ತಾನ ಅಂದರೆ ಇದಾಗಿದೆ ಆಲ್ರೆಡಿ. ಯಾವಾಗ ಅಂದರೆ ಅಮೇರಿಕಲ್ಲಿ ಏನ್ರಿ 1780ಯಲ್ಲಿ ಪೂರ್ತಿ ಒಂದಿನ ಸೂರ್ಯ ಮತ್ತು ಚಂದ್ರ ಎರಡೂ ಬೆಳಕಿನಾಗಿರಲ್ಲ, ಕೊಡಲಿಲ್ಲ. ಅದರ ಆಮೇಲೆ ನಕ್ಷತ್ರಗಳು ಬೀಳೋದಂದ್ರೆ ಧೂಮಕೇತುಗಳು ಬೀಳೋದು. ಅದರ ಇದನ್ನೇ ಬೈಬಲಲ್ಲಿ ಯೇಸು ಕ್ರಿಸ್ತನ ಮಹಾ ಕಷ್ಟ ಹಿಂಸೆಯ ದಿನಗಳು. ಅದರ ಕಷ್ಟ ಸಂಕಟಗಳು ಅಂತಂದರೆ ಬೈಬಲಲ್ಲಿ ಅದನ್ನು ಏನಕ್ಕೆ ಕಂಪೇರ್ ಮಾಡ್ತಾರೆ? ಯಾವ ಸೂಚನೆ ಕೊಟ್ಟಿದ್ದಾರೆ ಯಾರು ಹೇಳ್ತೀರಾ? ಕಷ್ಟ ಸಂಕಟಗಳನ್ನ ಬೈಬಲ್ ಏನಕ್ಕೆ ಹೋಲಿಕೆ ಮಾಡ್ತಾರೆ? ಹಾಂ ಏನು ನೋಡ್ತೀರಾ ಚಿತ್ರದಲ್ಲಿ? ಏನು ಕಾಣಿಸ್ತೈತೆ ನಿಮಗೆ ಅಲ್ಲಿ?
ಕತ್ಲು ಬೆಳಕು
ಕತ್ಲು ಬೆಳಕು. ಆಮೇಲೆ ಏನೈತೆ ಕತ್ಲು ಬೆಳಕು ಯಾವ್ದ್ರಿಂದ ಬರ್ತೈತೆ?
ಮಿಂಚು ಮಿಂಚು
ಮಿಂಚು. ಆಮೇಲೆ ಮಿಂಚು ಎಲ್ಲಿ ಬರ್ತದೆ?
ಮಿಂಚಿನ ಸಿಡ್ಲು
ಸಿಡ್ಲು. ಎಲ್ಲಿ ಬರ್ತದೆ ಸಿಡ್ಲು? ಎಲ್ಲಿ ಬರ್ತದೆ ಆ್ಯಕ್ಚುಲಿ?
ಆಕಾಶದಲ್ಲಿ
ಆಕಾಶದಲ್ಲಿ
ಆಕಾಶದಿಂದ
ಮೇಘದಲ್ಲಿ ಮೋಡಗಳು. ಅದರ ಮೋಡ ಇರೋಂಥ ಆಕಾಶದಲ್ಲಿ ಏನು ಬರೋದು? ಮಿಂಚು, ಬಿರುಗಾಳಿ, ಅದರ ಕತ್ಲು, ಸಿಡಿಲು ಇವೆಲ್ಲ ಬರೋದು. ಮೇಘ ಮೋಡ ಅಂತಂದರೆ ಸತ್ಯವೇದದಲ್ಲಿ ಕಷ್ಟ ಸಂಕಟಗಳು. ಅದನ್ನೇ ನಾವು ಯೋಎಲಲ್ಲಿ ಓದಿದ್ದು. ಅದರ ಯೇಸು ಕ್ರಿಸ್ತ ಮೇಘದ ಮೇಲೆ ಬರ್ತಾರೆ ಅಂತ ಲಿಟ್ರಲ್ ಆಗಿ ಮೇಘದ ಮೇಲೆ ಕೂತ್ಕೊಂಡ್ಬರ್ತಾರೆ, ಲ್ಯಾಂಡ್ ಆಗಿ ಬರ್ತಾರೆ. ಮೇಘ ಅಂದರೆ ಬೈಬಲಲ್ಲಿ ಏನೋ ಏನ್ರಿ ಅರ್ಥ ಏನು ಬೈಬಲಲ್ಲಿ ಮೇಘ ಅಂದ್ರೆ ಮೋಡ ಅಂದ್ರೆ ಏನು ಅರ್ಥ ಬೈಬಲಲ್ಲಿ ಏನರ್ಥ ಏನರ್ಥ ಓದ್ರಿ
ಕಷ್ಟ ಸಂಕಟ
ಕಷ್ಟ ಸಂಕಟಗಳು ಅಲ್ವರ ಓದ್ರಿ ಅಂತೀನಿ ಬೈಬಲಲ್ಲಿ ಯೋವೆಲ್ ಎರಡನೇ ಅಧ್ಯಾಯ ಓದ್ರಿ ಅಂತೀರಿ ಯೋವೆಲ್ ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಓದ್ರಿ
ಯುವನಲ್ಲಿ ಕೊಂಬುದಿರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೊಯ್ಯಿರಿ, ಸಮಸ್ತ ದೇಶ ನಿವಾಸಿಗಳು ನಡಗಲಿ. ಯೆಹೋವನ ದಿನವು ಬರುತ್ತದೆ, ಸಮೀಪಿಸಿತು, ಅದು ಕತ್ತಲಿನ ಮೇಲಿನ ದಿನ, ಕಾರ್ಮುಗಲ ಕರ್ತನ ದಿನ. ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ ಈಗೋ ಪ್ರಬಲವಾದ ದೊಡ್ಡ ದಂಡು ಇಂಥದು ಹಿಂದೆಂದು ಬಂದಿಲ್ಲ, ಇನ್ನು ಮುಂದೆ ತಲಾಂತರ ಬಹು ವರ್ಷಗಳಲ್ಲಿಗೂ ಬರುವುದಿಲ್ಲ.
ನೋಡ್ರ ಏನ್ ಹೇಳ್ತಾರೆ ಏನ್ರಿ, ಯಹೋವನ ದಿನವು ಬರುತ್ತಲಿದೆ, ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ ಮುಗಿಲ ಕತ್ತಲ ದಿನ. ಅಲ್ರ ಏನಪ್ಪ ಮೊಬ್ಬು ಕಾರ್ ಮುಗಿಲು ಕಗ್ಗತ್ತಲು ಅಂದ್ರೆ ಏನ್ರಿ, ಡೇ ಆಫ್ ಕ್ಲೌಡ್ ಅಂಡ್ ಡಾರ್ಕ್ನೆಸ್, ಡೌ ಎ ಡೇ ಆಫ್ ಗ್ಲೂಮಿನೆಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲ, ನಾನೇ ಮೋಡಗಳು ತುಂಬಿರೋ ದಿನ. ಈ ಮೋಡ ಅಂದ್ರೆ ಕಷ್ಟ ಸಂಕಟಗಳು. ಇವಾಗ ನಾವು 24ನೇ ಅಧ್ಯಾಯದಲ್ಲಿ ಓದಿದ್ದೆಲ್ಲ ಏನೋ ಯಾವ್ದಾದ್ರು ಒಳ್ಳೇದಿದೆ ನ್ಯೂಸ್, ಬರೀ ಏನ್ರಿ ಕಷ್ಟ ಸಂಕಟಗಳ ಬಗ್ಗೆನೆ, ಬರೀ ವೇದನೆ. ಈ ವೇದನೆಗಳನ್ನೇ ಕ್ರಿಸ್ತನು ಏನಾಗೋದು ಎರಡನೇ ಬರುವಿಕೆಯಲ್ಲಿ ಬರೋದು ಅದರ, ಇದನ್ನೇ ಏನ್ರಿ ಯೇಸು ಕ್ರಿಸ್ತ ಒಂದು ಬ್ಯೂಟಿಫುಲ್ ಸೈನ್ ಹೇಳಿದ್ರು. ಜನಗಳು ಕಣ್ ಕಾಣ್ತಾ ಅಂದ್ರೆ ಜನಗಳು ಇದರಲ್ಲಿ ಏನ್ ಮಾಡೋದು ಕ್ರಿಸ್ತನ್ನ ಓದಿದಾರೆ ಅಂತ ರಿಯಲೈಸ್ ಮಾಡ್ಕೊಳೋದು ಅದನ್ನ. ಆಮೇಲೆ ಇನ್ನೊಂದು ಹೇಳ್ತಾರೆ ಯೇಸು ಕ್ರಿಸ್ತ ಸೂಚನೆ ಅಂಜುರದ ಮರ, ಕರೆಕ್ಟಾ? ಏನ್ರಿ ಯೇಸು ಕ್ರಿಸ್ತ ಅಂಜುರದ ಬಗ್ಗೆ ಏನ್ ಹೇಳ್ತಾರೆ, ಅಂಜುರದ ಮರದ ಬಗ್ಗೆ ಯೇಸು ಕ್ರಿಸ್ತ ಏನಂತ ಹೇಳಿದ್ರು ಹೇಳಿ ಸೈಮನ್ ಬ್ರದರ್ ಹೇಳ್ರಿ, ಅಂಜುರದ ಮರದ ಬಗ್ಗೆ ಕ್ರಿಸ್ತನ ಏನ್ ಹೇಳ್ತಾರೆ ಮತ್ತೆ 24ನೇ ಅಧ್ಯಾಯದಲ್ಲಿ? ಸೈಮನ್ ಸುಸಾಲಿಕರ್ ಬ್ರದರ್ ಇದೀರಲ್ಲ ಲೈನಲ್ಲಿ, ಹಾ ಸರಿ ಗೋಪಾಲ ಬ್ರದರ್ ಹೇಳಿ, ಯೇಸು ಕ್ರಿಸ್ತ ಅಂಜುರದ ಮರದ ಬಗ್ಗೆ ಏನ್ ಹೇಳ್ತಾರೆ? ಹೇಳ್ರಿ ರಾಜೇಂದ್ರ ಬ್ರದರ್ ಹೇಳಿ.
ಅದರ ಕೊಂಬೆ ಹಳೇದಾಗಿರ್ತೈತಿ, ಎಲೆ ಬಿಡುವಾಗ ಬೇಸಿಗೆ ಹತ್ತಿರವಾಯ್ತು ಅಂತ ತಿಳಿದುಕೊಡುತ್ತೀರಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ.
ಹೇಳ್ತಾರೆ ಅಲ್ವರ. ಸೊ ಇದನ್ನೇ ನಾವು ಲೋಕದಲ್ಲಿ ಏನು ನೋಡ್ತೀವಿ, ಲೋಕನ ಬರೆದ ಸುವಾರ್ತೆ ಕೂಡ ಏನು ಮಾಡ್ತೀವಿ ನೋಡ್ತೀರಿ, ಅದರ ಅಂಜೂರ ಮರ ಚಿಗಿರ್ಬೇಕಾದ್ರೆ ಬೇಸಿಗೆಗಾಲ ಏನಾಗಿದೆ
ಹತ್ರ
ಸಮೀಪ.
ಬಂತು.
ಹಾಂ ವೆರಿ ಗುಡ್, ಹತ್ರ ಬಂದಿದೆ ಅಂತ ತಿಳ್ಕೊಳ್ತಾರೆ. ಸರಿ ಅಂಜೂರದ ಮರ ಅಂದ್ರೆ ಏನು
ಇಸ್ರೇಲ್ ರಾಜ್ಯ ಇಸ್ರೇಲ್
ಅಲ್ವರ, ಇಸ್ರೇಲು ರಾಜ್ಯ ಅಲ್ವರ. ಹಾಂ ಯೇಸು ಕ್ರಿಸ್ತ ಯಾವ ಥರ ಅಂಜೂರ ಮರನ ಶಪಿಸಿದಾರ, ಅಂಜೂರ ಮರ ಒಣಗೋಗಿದೆ ಯಾವ ಥರ?
ಒಣಗೋಗಿದೆ.
ಹಾಂ ಒಣಗೋಗಿದೆ ಯಾವಾಗ ಹೇಳಿ ಸುಧಾರಿಸ್ತಾರೆ ಯಾವಾಗ? ಹಾಂ ಸುಧಾರಿಸ್ತಾರೆ ಹೇಳಿ. ಹಾಂ ಸರಿ ಜೋಸೆಫ್ ಬ್ರದರ್ ಹೇಳಿ.
ಅದೇ ಬ್ರದರ್ ಫಲ ಕೊಡದೆ ಇದ್ದಾಗ ಅವ್ರಿಗೆ ಹಸಿವಾಗ್ದಾಗ
ಸಮಯದಲ್ಲಿ
ಹಾಂ
ಅವ್ರ
ಹಸಿವಾದಾಗ ಫಲ ಕೊಟ್ಟಿರಲ್ಲ, ಅದನ್ನ ನೋಡ್ಬಿಟ್ಟು ಶಾಪ ಕೊಡ್ತಾರೆ.
ವೆರಿ ಗುಡ್. ಯೇಸು ಕ್ರಿಸ್ತ ಬರ್ತಾ ಇರ್ಬೇಕಾರೆ ಅಂಜೂರ ಮರ ನೋಡ್ತಾರೆ ಚೆನ್ನಾಗಿರ್ತಾರೆ, ಹತ್ರ ಏನಾರು ಬಂದರೆ ಹಣ್ಣಿನ ಸಿಕ್ತಂತ ಬರ್ತಾರೆ, ಒಂದು ಹಣ್ಣು ಸಿಕ್ಕಲ್ಲ ಆವಾಗ ಅದಕ್ಕೆ ಶಾಪ ಕೊಟ್ಬಿಡ್ತಾರೆ. ಅಂದರೆ ಇಸ್ರೇಲ್ ರಾಜ್ಯನ ಮೊದಲನೇ ಬರುವಿಕೆಯಲ್ಲಿ ಶಾಪ ಕೊಟ್ಬಿಟ್ರು ಅಲ್ವರ. ಆದರೆ ಅದೇ ಇಸ್ರೇಲ್ ರಾಜ್ಯ ತಿರ್ಗ ಏನಾಗ್ತಾರೆ ವಾಪಸ್ಸು ಎರಡೇ ಬರುವಿಕೆಯಲ್ಲಿ ಚಿಗಿರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅಂಜೂರ ಮರ ಅಂದರೆ ಓಸಿ 9 ಹತ್ರದಲ್ಲಿ ಹೇಳ್ಬೇಕಾರೆ ಅದು ಇಸ್ರೇಲ್ ರಾಜ್ಯ ಅಂತ ಹೇಳ್ತಾರೆ. ಅದರ ಅಂದರೆ ಇಸ್ರೇಲ್ ರಾಜ್ಯ ತಿರ್ಗಾ ಸ್ವತಂತ್ರವಾಗಿ ಬಂದಿರೋದು ನಮ್ಮ ಕಣ್ಮುಂದೆ ಎಲ್ಲರಿಗೂ ಕ್ಲಿಯರ್ ಆಗಿರ್ತ ಸೂಚನೆ ಏನಪ್ಪ ಅಂದರೆ ಏನ್ರಿ, ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಾವಿದ್ದೀರಿ. ಕ್ರಿಸ್ತನೇ ಆಲ್ರೆಡಿ ಏನಾಗಿದ್ದಾರೆ ಏನಾಗಿದ್ದಾರೆ ಅಂತ ಅರ್ಥ.
ಪ್ರತ್ಯಕ್ಷವಾಗಿದ್ದಾರೆ
ಹಾಂ
ಪ್ರತ್ಯಕ್ಷ
ಪ್ರತ್ಯಕ್ಷವಾಗಿದ್ದಾರೆ ಬಂದಿದ್ದಾರೆ ಅಂತ ಏನ್ರಿ ಅರ್ಥ, ಬರ್ತಾ ಇದ್ದಾರೆ ಅಂತ ಅಂದೇನ್ರಿ ಅರ್ಥ ಅಲ್ಲ, ಬಂದು ಏನಾಗಿದ್ದಾರೆ ಇದರೆ ಅಂತ ಅರ್ಥ ಅದರ. ಆಮೇಲೆ ನಮಗೇನು ನೋಡ್ತೀರಿ ಅಂಜೂರ ಮರ ಅಂದ್ರೆ ಇಸ್ರೇಲ್ ರಾಜ್ಯ, ಮುಂತಾದ ಮರಗಳು ಬೇರೆ ಮರಗಳು ಅಂದ್ರೆ
ಅದರ್
ಬೇರೆ
ನೇಷನ್
ಬೇರೆ
ಅದರ್ ನೇಷನ್ಸ್
ಬೇರೆ ಬೇರೆ ರಾಜ್ಯಗಳು ಅದರ್ ನೇಷನ್ಸ್ ಅದರ
ಬೇರೆ ಬೇರೆ ಕಂಟ್ರಿಗಳು
ಬೇರೆ ಬೇರೆ ಕಂಟ್ರಿಗಳು. ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂದಿದ ಮೇಲೆ ಎಷ್ಟು ರಾಜ್ಯಗಳಿಗೆ ಸ್ವಾತಂತ್ರ್ಯ ಬಂದಿದೆ ಅಪ್ರಾಕ್ಸಿಮೇಟ್ ಅಂದಾಜಾಗಿ ಎಷ್ಟು ರಾಜ್ಯಗಳಿಗೆ ಬಂದಿದೆ ಸ್ವಾತಂತ್ರ್ಯ ಯಾರಿಗೆ ಗೊತ್ತಿದೆಯಾ? ಹಾಂ ಸುಮಾರು 40 ರಾಜ್ಯಗಳಿಗೆ ಇಸ್ರೇಲ್ ರಾಜ್ಯದ ನಂತರ ಸ್ವಾತಂತ್ರ್ಯ ಏನಾಗಿದೆ ಬಂದಿದೆ. ಈವನ್ ಅಮೇರಿಕಾ ಗೊತ್ತಾ ನಿಮಗೆ, ಅಮೇರಿಕಾ ಬಂದ್ಬಿಟ್ಟು ಏನ್ರಿ ಸ್ವಾತಂತ್ರ್ಯ ಇರಲಿಲ್ಲ, 1798 ಅಲ್ಲಿ ಅಮೆರಿಕಗೇನೋ ಇದು ಸ್ವಾತಂತ್ರ್ಯ ಬಂದಿರೋದು ಹತ್ರ ಜೂನ್ ಮಾಸದಲ್ಲಿ. ಅದರ ತೆಗೆದು ನೋಡ್ರಿ ಇದನ್ನು ಬೇಕಾದ್ರೆ, ಅದರ ಅದಿಗೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ ಏನಪ್ಪ ಇವೆಲ್ಲ ಸೂಚನೆ ಅಂತಂದರೆ, ಏನ್ರಿ ಇಸ್ರೇಲ್ ತಿರುಗಿ ಸ್ಥಾಪನೆ ಆಗಿರೋದು ಏನ್ರಿ ಒಂದು ಕ್ಲಿಯರ್ ಸೂಚನೆ ಏನಪ್ಪ ಅಂದರೆ ಕ್ರಿಸ್ತನು ಆಲ್ರೆಡಿ ಬಂದಿದ್ದಾರೆ ಅಂತ. ಕಳೆದ ವಾರ ನಾವೇನು ಮಾಡಿದ್ವಿ ಇಲ್ಲಿವರೆಗೂ ನೋಡಿದ್ರಿ, ಅದರ ಈ ವಾರ ಇನ್ನೊಂದು ಸೂಚನೆ ನೋಡೋಣ, ಬಹು ಮುಖ್ಯವಾಗಿರೋ ಸೂಚನೆ. ಅದರ ವಾಕ್ಯ ಓದೋ ನೋಡಿದ್ದೀರಿ ಎಲ್ಲಪ್ಪ ಅಂದರೆ ದಾನಿಯಲ್ 12ನೇ ಅಧ್ಯಾಯ 4ನೇ ವಾಕ್ಯ. ದಾನಿಯಲ್ 12ನೇ ಅಧ್ಯಾಯ 4ನೇ ವಾಕ್ಯ ದಯವಿಟ್ಟು ಓದಿ. ಯಾರಾದರೂ ಸೈಮನ್ ಬ್ರದರ್ ಏನೇ ಇದ್ದೀರಾ? ಸೈಮನ್ ಸುಸಾಲಿಕರ್ ಬ್ರದರ್, ಸುಸಾಲಿಕರ್ ಸೈಮನ್ ಬ್ರದರ್
ದಾನಿಯಲ್ಲೇ ನೀನು ಏನು ಮಾತುಗಳನ್ನು
ಇದ್ದೀನಿ
ಮಾಡ್ತೀಯ?
ಬ್ರದರ್. ಹಾ ಓದ್ರಿ ದಾನಿಯಲ್ 12:4 ಓದ್ರಿ ಬ್ರದರ್.
ದಾನಿಯಲ್ಲೇ ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವುದಕ್ಕೆ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹುಜನರು ಅತ್ಯುತ್ತ ತಿರುವರು, ತಿಳುವಳಿಕೆ ಹೆಚ್ಚೋದು.
ನೋಡ್ರಾ ಇಲ್ಲ ಹೇಳ್ತಾರೆ ದಾನಿಯೇಲನೇ ನೀನು ಮಾತುಗಳೇ ಮಾಡು ಮುಚ್ಚಿಡು, ಅವನು ಬರೆಯುವ ಗ್ರಂಥಗಳೇ ಮಾಡು ಮುದ್ರೆ ಹಾಕು, ಲಾಕ್ ಮಾಡು, ಸೀಲ್ ಮಾಡು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಸೀಲ್ ಮಾಡಪ್ಪ ಅಂತಂದ್ರೆ ಅಂತ್ಯಕಾಲದವರೆಗೆ ಏನು ಮಾಡೋ ನೀನು ಸೀಲ್ ಮಾಡು ಅಂತ ಹೇಳ್ತಾರೆ. ಅದರ ಇವಾಗ ನಾವು ಇರೋಂಥ ಕಾಲ ಎಂಥ ಕಾಲ, ಅಂತ್ಯಕಾಲನ ಇಲ್ಲ ಆರಂಭದ ಕಾಲ ನಾವು ಇರೋದು?
ಅಂತ್ಯಕಾಲ.
ಅಂತ್ಯಕಾಲ ಅದರ ಹಂಗೆ ಇವಾಗ ಇವೆಲ್ಲವನ್ನು ಬಿಚ್ಚಿ ತೆರೆದು ಮಾತಾಡೋಂಥ ವಿಚಾರ. ಅದಕ್ಕೆ ನೀವು ಇದುವರೆಗೂ ರಹಸ್ಯವಾಗಿ ಗುಪ್ತವಾಗಿರೋಂಥ ಎಲ್ಲ ಸತ್ಯಗಳನ್ನ ನೀವೇನು ಮಾಡೋದು ನೋಡ್ಬೋದು, ಕೇಳೋದನ್ನ ನೀವು ನೋಡ್ಬೋದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಈ ಅಂತ್ಯಕಾಲ ಸೂಚನೆ ಏನಪ್ಪಾ ಅಂತಂದ್ರೆ ಅಲ್ಲಿ ಹೇಳ್ತಾರೆ ಬಹುಜನ ಅತ್ತಿತ್ತ ತಿರುಗಾಡುವರು, ತಿಳುವಳಿಕೆ ಏನಾಗ್ತದೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಇದೇನಪ್ಪಾ ಇದು ಏನ್ರಿ ಬಹುಜನ ಅತ್ತಿತ್ತ ತಿರುಗಾಡೋದು, ತಿಳುವಳಿಕೆ ಹೆಚ್ಚಾಗೋದು ಅಂತಂದ್ರೆ ಮನುಷ್ಯ ಅವನು ಟ್ರಾನ್ಸ್ಪೋರ್ಟೇಷನ್ ಅಲ್ವರ ಅಂದ್ರೆ ಅವನು ಮೊದಲು ಯಾವ ರೀತಿ ಅವನು ಓಡಾಡ್ತಾ ಇದ್ನೋ ಆ ಒಂದು ಇನ್ವೆನ್ಷನ್ಸು ಬರುವಂಥ ದಿನಗಳು ಏನಾಗ್ತದೆ ಇನ್ನ ಭಯಂಕರವಾಗಿ ಆಗ್ತದೆ ಅಂತಂದ್ರು. ಅಲ್ದರ ನೋಡಿ ಇವಾಗ ಡಿಫ್ರೆನ್ಸ್ ಇದೆಯಾ ಅಂತಾನೆ, ಎಸ್ ಮನುಷ್ಯ ಒಂದು ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ತಿರುಗಾಡ್ತಾ ಇದ್ದಾರೆ. ಅಂದರೆ 19ನೇ ಶತಮಾನಕ್ಕೆ ಬಂದರೆ ಮನುಷ್ಯ ಓಡಾಡ್ತಾರೆ ಬರೀ ಎತ್ತಿನ ಗಾಡಿ ರೀ, ಯಾವುದೇ ಮೋಟಾರ್ ಇಂಜಿನ್ ಇಲ್ಲ. ಇವತ್ತೇನಾಗಿದೆ ಎಲ್ಲ BMW ಆಡಿ ಅದರ ಬೆಂಝಲ್ ಏನು ಮಾಡ್ತಾರೆ ತಿರುಗಾಡ್ತಾರೆ. ಮನುಷ್ಯ ಅವಾಗ ಅತ್ತಿತ್ತ ತಿರುಗಾಡ್ತಾರೆ ಅಂತ ಏನಪ್ಪ ಮೀನಿಂಗು ಅಂತಂದರೆ ಜ್ಞಾನ ಹೆಚ್ಚಾಗ್ತಾರೆ ಅಂತಂದರೆ ಇನ್ವೆನ್ಷನ್ಸ್ ಯೋಚನೆ ಮಾಡಿರ್ತಾರೆ. ಒಂದು ಕಾಲದಲ್ಲಿ ಚಾರ್ಕೋಲ್ ಟ್ರೈನಲ್ಲಿ ಸ್ಟೀಮ್ ಇಂಜಿನಲ್ಲಿ ಮನುಷ್ಯ ಏನು ಮಾಡ್ತಿದ್ದ ತಿರುಗಾಡ್ತಾ ಇದ್ದ. ಇವತ್ತು ಮನುಷ್ಯ ಏನ್ರಿ ಬುಲೆಟ್ ಟ್ರೈನಲ್ಲಿ ಏನು ಮಾಡ್ತಾನೆ ಹೋಗ್ತಾನೆ ರೀ, ಬುಲೆಟ್ ಟ್ರೈನ್ ಅಲ್ಲರ. ನೀವೇನೋ ನೀವು ಜಪಾನ್ಗೆ ಹೋಗ್ಬಿಟ್ಟ ಅಂತಂದರೆ ಬುಲೆಟ್ ಟ್ರೈನು ಏನ್ರಿ ಒಂದು 3000 ಕಿಲೋಮೀಟರ್ಸ್ನ ಎಷ್ಟು ಅವರ್ ಕವರ್ ಮಾಡ್ತಾ ಗೊತ್ತಾ? ಹಾಂ ಲೆಸ್ ದೆನ್ 6 to 7 hours ರೀ, ಅಷ್ಟೇ ಮುಗೀತು ರೀ. 3000 ಕಿಲೋಮೀಟರ್ಸ್ ಆರಾಮಾಗಿ ಏನು ಮಾಡ್ಬೋದು ಕ್ಲೀನಾಗಿಲ್ಲಿ ಅಲ್ಲಿ ಕವರ್ ಮಾಡ್ತಾರೆ ಅಷ್ಟು ವೇಗದಲ್ಲಿ ಏನ್ರಿ ಹಾಂ ಒಂದು ಟ್ರೈನ್ ಇವತ್ತು ಹಾಂ ಕವರ್ ಮಾಡ್ತಾ ಇದೆ. ಅದರ ಒಂದು ಕಾಲದಲ್ಲಿ ಏನ್ರಿ ಹಾಂ ಏನ್ರಿ ನೋಡ್ತಿಲ್ಲ ನಾವು ಇಂಡಿಯಾಲಿ ಏನ್ರಿ ವಂದೇ ಭಾರತ್ ಟ್ರೈನ್ ಅಂದ್ರ ನೋಡ್ರಿ ಎಲ್ಲ ಹೆಂಗಪ್ಪ ಟೆಕ್ನಾಲಜಿ ಇದೆ ಅಂತಂದ್ರೆ ಬೇರೆ ಎಲ್ಲ ಟ್ರೈನ್ಗಳನ್ನ ಕಂಪೇರ್ ಮಾಡಿದ್ರೆ ಅತಿ ವೇಗವಾಗಿ ಅತಿ ಕಮ್ಮಿ ಒಂದು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡಿ ಟ್ರಾವೆಲ್ ಮಾಡೋಂಥದ್ದು ಏನ್ರಿ ಒಂದು ಹಾಂ ಟ್ರೈನ್ ಅದರ ಏನ್ರಿ ತುಂಬ ಫಾಸ್ಟಾಗಿ. ಇದು ಏನ್ರಿ ಜ್ಞಾನ ಹೆಚ್ಚಾಗೋದಕ್ಕೆ ಒಂದು ಸೂಚನೆ. ತಿಳುವಳಿಕೆ ಏನಾಗ್ತಾರೆ ಮನುಷ್ಯನಿಗೆ ಇವತ್ತು ಜಾಸ್ತಿ ಹೆಚ್ಚಾಗ್ತಾ ಇದೆ. ಒಂದು ಕಾಲದಲ್ಲಿ ಬ್ರೈಟ್ ರೆಡ್ ಬ್ರದರ್ಸ್ ಏನು ಮಾಡಿದ್ರು ಹಾಂ ಪ್ಲೇನ್ ಏನು ಮಾಡಿದ್ರು ಫಸ್ಟ್ ಕಂಡುಹಿಡಿದ್ರು. ಅದರ ಆ ಪ್ಲೇನ್ ಕಂಡುಹಿಡಿದ್ರೆ ಆಕಾಶದಲ್ಲಿ ಪ್ಲೇನು ಬರೀ ಸ್ವಲ್ಪ ನಿಮಿಷಗಳು ಮಾತ್ರ ಏನು ಮಾಡ್ತಿತ್ತು ಅಲ್ಲಿ ಟ್ರಾವೆಲ್ ಮಾಡ್ತಿದ್ರು. ಇವತ್ತು ಮನುಷ್ಯ ಏನು ಮಾಡ್ತಾನೆ ಪ್ಲೇನಲ್ಲಿ ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ಹಾಂ ಆ ಪಕ್ಕದ ರೈಟ್ ಸೈಡ್ ಇದೆ ಗೊತ್ತಾ ಒಂದು ಫ್ಲೈಟ್, ಅದು ಯಾವ ಫ್ಲೈಟಪ್ಪ ಅಂತಂದರೆ ಸ್ಪೇಸ್ ಶಟ್ಲ್ಗೆ ಹೋಗುವಂಥ ಫ್ಲೈಟ್ ರೀ. ಅಲ್ವರ ಎಲ್ಲಿಗೆ ಹೋಗ್ತಾನೆ ಸ್ಪೇಸ್ ಶಟ್ಲ್ಗೆ? ಹಳೆ ಕಾಲದಲ್ಲಿ ಹೆಂಗಿತ್ತು ಸ್ಪೇಸ್ಗೆ ಹೋಗುವಂಥದ್ದು? ಹಾಂ ಏನ್ರಿ ರಾಕೆಟ್ ಹೋದ ಅಂತಂದರೆ ಅಷ್ಟೇ ಅದು ಏನ್ರಿ ಅದು ಸ್ಪೇಸ್ ಶಟ್ಲ್ಗೆ ಹೋದಿ ಅದೇ ಸ್ಪೇಸ್ ಶಟ್ಲು ಭೂಮಿಗೆ ಸೇಫಾಗಿ ಬರ್ತಾ ಇಲ್ಲ ರೀ. ಅದರ ಆ ಮೇಲ್ಗಡೆ ಇರೋಂಥ ಜಸ್ಟ್ ಒಂದು ಏನಾಗಿದ್ದು ಆ ಒಂದು ಕ್ಯಾಪ್ಸೂಲ್ ಮಾತ್ರ ಏನಾಗೋದು ಎಲ್ಲೋ ಸಮುದ್ರದಲ್ಲೋ ಎಲ್ಲೋ ಭೂಮಿಲೋ ಲ್ಯಾಂಡ್ ಆಗಿಬಿಡೋದು, ಅದು ಸೇಫಾಗಿ ಲ್ಯಾಂಡ್ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಇವತ್ತು ಏನಾಗ್ತದೆ ಅಂದರೆ ಫ್ಲೈಟ್ ಥರ ಟೇಕ್ ಆಫ್ ಆಗ್ತಾರೆ, ಫ್ಲೈಟ್ ಥರ ತಿರ್ಗಾ ಲ್ಯಾಂಡ್ ಆಗ್ತದೆ ನೋಡಿ. ಅದರ ಈ ಒಂದು ಟೆಕ್ನಾಲಜಿ ಇವತ್ತು ಏನಾಗಿದೆ ಇವತ್ತಿದೆ ಅದರ ಮನುಷ್ಯ ಇವತ್ತು ಎಷ್ಟು ಕಂಫರ್ಟಬಲ್ ಆಗಿ ಇವತ್ತು ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂತಂದರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಬಿಸ್ನೆಸ್ ಕ್ಲಾಸ್ ರೀ. ಏನ್ರಿ ಹೆಂಗಿದೆ ಅಂತಂದರೆ ನೀವು ಹೋಗ್ಬಿಟ್ಟಂದ್ರೆ ನಿಮ್ಮ ಮನೇಲೇ ಇದ್ದಂಗೆ ಇರ್ತಾರೆ, ನಿಮಗೆ ಫೀಲ್ ಆಗಲ್ಲ ಫ್ಲೈಟು ಟೇಕ್ ಆಫ್ ಆಗಿರೋದು ಲ್ಯಾಂಡ್ ಆಗಿರೋದು ಏನು ಗೊತ್ತಾಗಲ್ಲ. ಯಾಕಂದರೆ ಯಾಕಂದರೆ ಜ್ಞಾನ ಇವತ್ತು ಹೆಚ್ಚಾಗಿದೆ, ಮನುಷ್ಯ ಅತ್ತಿತ್ತ ಕಂಫರ್ಟಬಲ್ ಆಗಿ ತಿರುಗಾಡ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ ಇದೇನ್ರಿ ಇದೇನು ದೊಡ್ಡ ಆಶ್ಚರ್ಯ ಅಲ್ಲ. ಮನುಷ್ಯ ಒಂದು ಕಾಲದಲ್ಲಿ ಚಂದ್ರಮಂಡಲಕ್ಕೆ ಹೋಗ್ಬರ್ತಾನ್ರಿ, ಅದರ ಚಂದ್ರಮಂಡಲಕ್ಕೆ ಹೋಗಿ ಬಂದು ಪ್ರೂವ್ ಮಾಡಿಬಿಟ್ರು ಅದರ ಮ್ಯಾನ್ ಕ್ಯಾನ್ ಇವನ್ ಗೋ ಟು ಸ್ಪೇಸ್ ಅಂದ್ಬಿಟ್ಟು. ಇದನ್ನೆಲ್ಲ ಐಸಾಕ್ ನ್ಯೂಟನ್ನು ಆ ಕಾಲದಲ್ಲಿ ವಾಕ್ಯನ ಓದ್ಬಿಟ್ಟು ಅವ್ರು ಪ್ರಿಡಿಕ್ಟ್ ಮಾಡ್ತಾರೆ, ಇನ್ ಫ್ಯೂಚರ್ ಮ್ಯಾನ್ ಶಾಲ್ ಟ್ರಾವೆಲ್ ಎಟ್ ದ ಸ್ಪೀಡ್ ಆಫ್ 60 ಕಿಲೋಮೀಟರ್ಸ್ ಪರ್ ಅವರ್ ಅಂತ. ಆ ಕಾಲದಲ್ಲಿ ಐಸಾಕ್ ನ್ಯೂಟನ್ ಕಾಲದಲ್ಲಿ ಯಾವ ಏನೋ ಯಾವ ಗಾಡಿಗಳಿರಲಿಲ್ಲ ಇಂಥದ್ದಿಲ್ಲ ರೀ. ಅವ್ರು ಐಸಾಕ್ ನ್ಯೂಟನ್ ಹೇಳೋಂಥ ಪ್ರೊಫೆಸಿ ನೋಡ್ಬಿಟ್ಟು ಎಷ್ಟೋ ಜನ ನಕ್ಬಿಟ್ರು, ಏ ಯಾರ ಪೆದ್ದ ಇವರು ಸೈಂಟಿಸ್ಟು ಎಲ್ಲ ಓದ್ಬಿಟ್ಟು ಏನಾಗ್ಬಿಟ್ಟಾರೆ, ಹುಚ್ಚಾಗ್ಬಿಟ್ಟವ್ರೆ ಅಂತ. ಇವತ್ತು 60 ಕಿಲೋಮೀಟರ್ ಕಮ್ಮಿ ಸ್ಪೀಡ್ಗೆ ಹೋದ್ರೆ ಏನು ಮಾಡ್ತಾರೆ, ಅದ್ರ ಬೈತಾರೆ. ಅದರ ನ್ಯಾಷನಲ್ ಹೈವೇಲಿ ಏನಿದೆ ಸ್ಪೀಡ್, ಸ್ಪೀಡ್ ಮಿನಿಮಮ್ ಸ್ಪೀಡ್ ಅಂತ ಇದೆ ರೀ, ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ಇದೆ. ಎಲ್ಲರ ನಮ್ಮೇನೋ ಇಂಡಿಯಾಲಿ ಪರವಾಗಿಲ್ಲ, ಫಾರಿನಲ್ಲಿ ಹೋಗ್ಬಿಟ್ಟಂದ್ರೆ ಮಿನಿಮಮ್ ಸ್ಪೀಡು 120 ಕಿಲೋಮೀಟರ್ಸ್ ಪರ್ ಅವರ್ ಹೋಗ್ಬೇಕು ಹೈವೇಲಿ, ಅದಕ್ಕಿಂತ ಕಮ್ಮಿಗೆ ಹೋದ್ರೆ ನಿಮ್ಗೆ ಫೈನ್ ಹಾಕ್ತಾರೆ. ಅದರ ನೋಡಿ ಮನುಷ್ಯ ಅತ್ತಿತ್ತ ತಿರುಗಾಡ್ತಾನೆ, ಎಲ್ಲಿಗೆ ಹೋಗಿದ್ದಾನೆ, ಮಾರ್ಸ್ಗೆ ಹೋಗಿದ್ದಾವೆ ಅಂತೀನಿ. ಮಾರ್ಸ್ಗೆ ಹೋಗ್ಬಿಟ್ಟು ಮಾರ್ಸಿಂದ ಆರ್ಬಿಟ್ ಏನು ಮಾಡ್ತಾರೆ ಅಲ್ಲಿ, ಅಲ್ಲಿ ಮನುಷ್ಯನಿಗೆ ಲೈವ್ ಫೋಟೋಸ್ ವೀಡಿಯೋಸ್ ಏನು ಮಾಡಿದೆ ಕಳಿಸ್ತಾ ಇದೆ. ಅದರ ಮನುಷ್ಯ ಅತ್ತಿತ್ತ ತಿರುಗಾಡೋದು ಏನ್ರಿ, ಒಂದು ಕಾಲದಲ್ಲಿ ಏನಿತ್ತು, ಹಾಂ ಎಲ್ಲ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳು, ಇವಾಗ ಏನ್ಬಿಡಿದೆ ಎಲ್ಲ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳು. ಅದರ ಇನ್ನು ಮುಂದಕ್ಕೆ ಹೋದರೆ ಇನ್ನೂ ಏನಾಗ್ತದೆ, ಹಾಂ ಹೈಡ್ರೋಜನ್ ವೆಹಿಕಲ್ಸ್ ಬಿಡ್ತಾರೆ ವಿಥೌಟ್ ಎನಿ ಫ್ಯೂಯಲ್. ಅದರ ರೀಸೆಂಟಾಗಿ ಕಂಡುಹಿಡಿತಾರೆ ನೋಡಿರ್ತೀನಿ, ಏನಪ್ಪ ಅಂದ್ರೆ ಈ ಪ್ಲೇನ್ಗಳು ಕ್ರ್ಯಾಶ್ ಆಗೋದು ಮನುಷ್ಯರು ಎಷ್ಟು ಜನ ಸಾಯ್ತಾರೆ, ಯಾಕೆ ಫ್ಯೂಯಲ್ ಫ್ಯೂಯಲೇ ಇಲ್ದ್ರ ಬ್ಯಾಟ್ರಿ ಆಪರೇಟೆಡ್ ಏರ್ಕ್ರಾಫ್ಟ್ ಕ್ಲೇಮ್ ಮಾಡ್ತಾರೆ ಇವತ್ತು, ಜನಗಳನ್ನ ಪ್ರಾಣ ಉಳಿಸ್ಬೇಕು ಅಂತ ಕಂಡುಹಿಡಿತಾರೆ. ನೋಡಿ ಇಲ್ಲಿ ನೋಡಿ ಟೆಕ್ನಾಲಜಿ ನೋಡ್ಬೋದು ನೋಡ್ತೀರಾ, ರೋಬೋಟ್ ನೋಡ್ತೀರಾ ಏನ್ರಿ ಆ ಪಕ್ಕದಲ್ಲಿ ನೋಡಿದ್ದೀನಿ, ಹಾಂ ಆ ಹುಡುಗಿ ಕೂತಿರೋದು, ಶಿ ಇಸ್ ನಾಟ್ ಹ್ಯೂಮನ್ ಬೀಯಿಂಗ್, ಹ್ಯೂಮನಾಯ್ಡ್. ಹ್ಯೂಮನಾಯ್ಡ್ ಅಂದ್ರೆ ಏನ್ರಿ, ಮನುಷ್ಯನ ರೂಪದಲ್ಲಿ ಇರೋಂಥ ಒಂದು ರೋಬೋಟ್. ಪಕ್ಕ ಹೆಂಗಪ್ಪ ಇದೆ ಅಂತಂದ್ರೆ ಮನುಷ್ಯನ ಥರನೇ ಇದ್ದಾರೆ ನೋಡೋದಕ್ಕೆ. ಎಲ್ಲರ ಯೋಚನೆ ಮಾಡ್ರಿ, ಈ ಜ್ಞಾನ ಎಲ್ಲಿಂದ ಬಂತು? ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಅಂತ್ಯಕಾಲದ ಸೂಚನೆ. ಅಂತ್ಯಕಾಲದಲ್ಲಿ ಜ್ಞಾನ ಹೆಚ್ಚಾಗ್ತಾರೆ, ಮನುಷ್ಯ ಅತ್ತಿತ್ತ ತಿರುಗಾಡ್ತಾನೆ. ಇದು ಬ್ಯೂಟಿಫುಲ್ ಸೂಚನೆ ನೋಡಿ. ಒಂದು ಕಾಲದಲ್ಲಿ ನಮ್ಮ ಟೇಬಲ್ ಮೇಲೆ ಎಷ್ಟೆಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಇತ್ತು, ಬುಕ್ಸು, ಡಿಕ್ಷನರಿ, ಅದರ ಏನ್ರಿ ಹಾಂ ಏ ಬೇರೆ ಬೇರೆ ಐಟಮ್ಸ್ಗಳು, ಗ್ಲೋಬ್ ಅಂತೆ, ಕ್ಯಾಲೆಂಡರ್ ಅಂತೆ, ಪೆನ್ ಅಂತೆ, ಟೆಲಿಫೋನ್ ಲ್ಯಾಂಡ್ ಲೈನ್ ಅಂತೆ, ಪ್ರಿಂಟರು, ಫ್ಯಾಕ್ಸು, ನ್ಯೂಸ್ ಪೇಪರು, ರೇಡಿಯೋ. ಅರೆ ಹೋಗ್ತಾ ಹೋಗ್ತಾ ಹೋಗ್ತಾನೆ ಆಯ್ತು, ಇವೆಲ್ಲ ಮಾಯ ಆಗೋಯ್ತು. ಯಾಕೆ ಎಲ್ಲ ಒಂದೇ ಸಿಸ್ಟಮ್ನಲ್ಲಿ ಬಂದ್ಬಿಡ್ತು, ಕಂಪ್ಯೂಟ್ರಲ್ಲಿ ಬಂತು, ಆಮೇಲೇನಾಯ್ತು ಆ ಕಂಪ್ಯೂಟರ್ ಚಿಕ್ಕದಾಗಿ ಏನಾಗ್ಬಿಡ್ತು, ಹಾಂ ಲ್ಯಾಪ್ಟಾಪ್ ಆಗೋಯ್ತು. ಅಲ್ವರ ಇವಾಗ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಹೋಗ್ತಾ ಹೋಗ್ತಾ ಲ್ಯಾಪ್ಟಾಪು ಇಲ್ಲ ರೀ, ಏನಾಗ ಬಂದ್ಬಿಡ್ತಲ್ಲ ಎಲ್ಲ ಬಂದ್ಬಿಟ್ಟು ಟ್ಯಾಬ್ ಬಂದ್ಬಿಡ್ತು. ನೆಕ್ಸ್ಟ್ ಪಾಮ್ ಟಾಪ್ ಬರ್ತಾರೆ. ಪಾಮ್ ಟಾಪ್ ಅನ್ನ ಏನಂತಾರೆ, ಏನ್ರಿ ಏನೂ ಬೇಕಾಗಿಲ್ಲ, ವಿತೌಟ್ ಎನಿ ಎಕ್ವಿಪ್ಮೆಂಟ್ ಯು ಕ್ಯಾನ್ ಯೂಸ್ ದ ನ್ಯಾಚುರಲಿ ಕಂಪ್ಯೂಟರ್ ಎನಿ ವೇರ್ ಯು ವಾಂಟ್. ನೋಡಿ ಇದು ನೋಡ್ಬೇಕು, ನೋಡಿ ಕಂಪ್ಯೂಟರ್ ನೋಡಿರ್ತೀನಿ, ಇದು ಇನ್ವಿಸಿಬಲ್ ಕಂಪ್ಯೂಟರು, ಇದು ಯಾರು ಕಣ್ಣಿಗೂ ಕಾಣಿಸಲ್ಲ. ನೀವು ರೋಡಲ್ಲಿ ಎಲ್ಲಿ ಹೋಗ್ತಾ ಇರ್ಬೇಕು ನೋಡೋದು, ನೀವು ಇದನ್ನ ನಿಮ್ಮ ಪಾಣಿ ತೆಗೆದು ನಿಮ್ಮ ಪಾಣಿ ಮಾಡ್ಬೋದು, ನಿಮ್ಮ ಪಾಣಿ ನೋಡ್ಕೊಬೋದು. ಇದು ನಿಮಗೆ ಮಾತ್ರ ಕಾಣಿಸೋದು, ವಿತೌಟ್ ಎನಿ ಸ್ಕ್ರೀನ್, ವಿತೌಟ್ ಎನಿ ಸಿ ಪಿ ಯು. ಯೋಚನೆ ಮಾಡಿರ್ತೀನಿ, ಇದೆಲ್ಲ ಬಂದ್ಬಿಟ್ಟು ಆಲ್ರೆಡಿ ಫಾರಿನ್ ಕಂಟ್ರೀಸ್ ಅಲ್ಲಿ ಇದೆ. ಇದು ಮೋರ್ ದೆನ್ ಏನ್ರಿ, ಒಂದು 7 ಲ್ಯಾಕ್ಸ್ ಆಗ್ತದೆ ಈ ಸಿಸ್ಟಮು. ಅಲ್ವರ ಕರ್ತನಲ್ಲಿ ಪ್ರೀತಿಸಗಳೇ, ಮೊಬೈಲ್ ನಮಗೆಲ್ಲ ಎಷ್ಟು ಭಯ ಅಲ್ಲ, ಮೊಬೈಲ್ ಫೋನ್ ಕಳೆದೋಗ್ಬಿಡ್ತಾರೆ, ಎಷ್ಟು ಸರಿ ಮೊಬೈಲ್ ಕಳ್ಸ್ಕೊಡ್ತೀರಿ ಅಲ್ಲ. ಆದರೆ ಇದೊಂದು ಟೆಕ್ನಾಲಜಿ ನೋಡ್ರಿ ಅಂತೀನಿ, ಜಸ್ಟ್ ಒಂದು ಬ್ಯಾಂಡ್ ಹಾಕೊಂಡು ಕೈಗೆ ಇಟ್ಕೊಂಡ್ರೆ ನಮ್ಮ ಮೊಬೈಲ್ ಫೋನು ಯಾವುದೇ ರೀತಿ ಬ್ಯಾಟ್ರಿ ಗೀಟ್ರಿ ಏನೂ ಇಲ್ದ್ರ ನಮ್ಮ ಕೈಲೆಲ್ಲ ಏನು ಮಾಡೋದು, ನಾವು ಆಪ್ರೇಟು ಮಾಡ್ಕೊಬೋದು. ಅಲ್ಲ ಇದು ಜ್ಞಾನ ಹೆಚ್ಚಾಗೋದಕ್ಕೆ ಒಂದು ಸೂಚನೆ. ಕರ್ತನಲ್ಲಿ ಪ್ರೀತಿಸಗಳೇ, ಏನ್ರಿ ಇವತ್ತು ಏನ್ರಿ ಕಾಂಟ್ಯಾಕ್ಟ್ ಲೆನ್ಸ್ಗಳೈತೆ, ಹೆಂಗಪ್ಪ ಇದೆ ಕಾಂಟ್ಯಾಕ್ಟ್ ಲೆನ್ಸ್ಗಳು ಅಂತಂದರೆ ಆ ಲೆನ್ಸ್ ಒಳಗೇ ಕಂಪ್ಲೀಟ್ ಎಲ್ಲ ಏನಾಗಿದೆ ಟ್ರ್ಯಾಕಿಂಗ್ ಡಿವೈಸ್ಗಳು ಇದೆ ರೀ. ಆ ಲೆನ್ಸ್ ಹಾಕೊಂಬಿಟ್ಟಂದ್ರೆ ಆ ಯಾವ ವ್ಯಕ್ತಿ ಹೋಗ್ತಾ ಇದ್ದಾರೆ, ಅವ್ರ ಐಡೆಂಟಿಫಿಕೇಶನ್ ಏನು, ಡೀಟೇಲ್ಸ್ ಏನು, ಇದೆಲ್ಲ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿ ಆ ರಿಪೋರ್ಟಲ್ಲಿ ಎತ್ಕೊಂಡು ಕ್ಲೀನಾಗಿ ಏನು ಮಾಡ್ಬೋದು, ಪ್ರಿಂಟೌಟೆ ತೆಗಿಬೋದು. ಅಲ್ಲರ ಅದಕ್ಕೆ ಗೂಗಲ್ ಗ್ಲಾಸ್ ಅಂತ ಬಂದಿದೆ, ಯಾರು ನೋಡಿದ್ರ ಗೂಗಲ್ ಗ್ಲಾಸು, 12 ಲ್ಯಾಕ್ಸ್ ರುಪೀಸ್ ಒಂದು ಗ್ಲಾಸ್. ಅಲ್ಲ ನೋಡೋಕೆ ಆರ್ಡರಿ ಗ್ಲಾಸ್ ಥರ ಇದೆ, ಆದರೆ ಆ ಗ್ಲಾಸಲ್ಲಿ ಎಲ್ಲ ಇರ್ತಾರೆ ನೋಡಿರ್ತೀರಿ. ನೀವೇನು ಮಾಡೋದು, ನೀವು ಸುಮ್ಮನೆ ಸ್ಪೆಕ್ಸ್ ಹಾಕ್ಕೊಂಡು ಹಂಗೆ ಫಿಲಮ್ ನೋಡ್ಕೊಂಡೇ ಹೋಗ್ಬೋದು ರೀ, ಹಂಗೆ ನೀವು ನ್ಯೂಸ್ ಪೇಪರೇ ಓದ್ಕೊಂಡು ಓದ್ಕೊಂಡು ಹೋಗ್ಬೋದು. ಹಂಗೆ ನೀವೇನು ಮಾಡೋದು, ಯಾರೋ ಇದ್ದಾರೆ ಏನಾಗ್ತಾ ಇದೆ, ಒಂದು ಸ್ಟೇಷನ್ ಇದ್ದರೆ ನೆಕ್ಸ್ಟ್ ಟ್ರೈನ್ ಬರ್ತಾರೆ, ಯಾವ ಟ್ರೈನ್ ಬರ್ತಾರೆ, ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟು ನಿಮಿಷಕ್ಕೆ ಬರ್ತಾರೆ, ಎಲ್ಲ ಏನ್ರಿ ನಿಮ್ಮ ಡಿಜಿಟಲ್ ಸ್ಕ್ರೀನಲ್ಲಿ ನಿಮ್ಮ ಕಣ್ಣಲ್ಲಿ ಏನಾಗ್ತಾ ಇದೆ, ಸ್ಕ್ಯಾನ್ ಆಗಿ ಬರ್ತಾ ಇರ್ತಾರೆ. ಕರ್ತನಲ್ಲಿ ಪ್ರೀತಿಗಳೇ, ಇದು ಮನುಷ್ಯ ಅತ್ತಿತ್ತ ಓಡಾಡೋಕ್ಕೆ ಜ್ಞಾನ ಹೆಚ್ಚಾಗೋದಕ್ಕೆ ಒಂದು ಸೂಚನೆ. ಇದು ನೋಡಿದ್ರೆ ಇದು ಗೂಗಲ್ ಮ್ಯಾಪ್ ಅದರ, ನಮ್ಮ ಇಂಡಿಯಲ್ಲಿ ಇನ್ನೂ ಇನ್ನೂ ಬಿಟ್ಟಿಲ್ಲ ರೀ, ಲಾಂಚ್ ಆಗಿಲ್ಲ, ಅಮೇರಿಕಲ್ಲಿ ಇದೆ. ಅದರ ಗೂಗಲ್ ಮ್ಯಾಪ್ ಅಮೇರಿಕಾದೆ, ನೀವೇನೋ ಹಾಕ್ಬಿಟ್ಟು ಲೊಕೇಶನ್ಗೆ ಹಾಕಿದ್ರೆ ಲೈವ್ ಡೇಟಾ ನೋಡಿಸ್ತದೆ. ಲೈವ್ ಡೇಟಾನೇ ಅಂದರೆ ರಿಯಲ್ ಟೈಮ್ ಡೇಟಾ. ಅದರ ರಿಯಲ್ ಟೈಮ್ ಅಂತಂದರೆ ನೀವು ಹೋಗ್ತಾ ಇರಬೇಕು, ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ ಗಾಡಿ ಬರ್ತಾ ಇದೆ, ಆ ಕಡೆಯಿಂದ ಯಾವ ಗಾಡಿ ವೆಹಿಕಲ್ಸ್ ಬರ್ತಾ ಇದೆ, ಲೆಫ್ಟಿಂದ ಬರ್ತಾರೆ, ರೈಟಿಂದ ಬರ್ತಾರೆ, ಎಲ್ಲಿ ಹೋಗ್ತಾ ಇದೆ, ಆಮೇಲೆ ನಿಮ್ಮ ಮುಂದೆ ಇರೋಂಥ ಅಂಗಡಿ ಯಾವುದು, ಅಂಗಡಿ ಹೆಸರು ಏನು, ಅಂಗಡಿ ಒಳಗಡೆ ಎಷ್ಟು ಜನ ಇದ್ದಾರೆ, ಏನು ನಡೀತದೆ, ಇವೆಲ್ಲ ರಿಯಲ್ ಟೈಮಲ್ಲಿ ನೀವು ಒಂದು ವಿಡಿಯೋ ನೋಡಿದಂಥ ರೀತಿಯಲ್ಲಿ ಕ್ಲೀನಾಗಿ ನಿಮ್ಮ ಮೊಬೈಲಿನ ಆಗ್ತಾ ಸಿಗ್ತದೆ. ಈ ಟೆಕ್ನಾಲಜಿ ಇನ್ನೇ ಇಂಡಿಯಾಗೆ ಬಿಟ್ಟಿಲ್ಲ, ಆದರೆ ಅಮೇರಿಕಲ್ಲಿ ಆಲ್ರೆಡಿ ಏನಾಗಿದೆ ಇದು, ಇದು ಲಾಂಚ್ ಆಗಿದೆ. ಅಲ್ಲ ಯೋಚನೆ ಮಾಡಿರಿ, ಇದೆಲ್ಲ ಏನಕ್ಕೆ ಸೂಚನೆ? ಜ್ಞಾನ ಹೆಚ್ಚಾಗಿರೋಕ್ಕೆ ಸೂಚನೆ. ಇದು ನೋಡಿ, ಹಾಲೋಗ್ರಾಮ್ ಟೆಕ್ನಾಲಜಿ. ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಕೈಗೆ ಹಾಕೊಂಡ್ಬಿಟ್ಟಂತಂದ್ರೆ ಮತ್ತೆ ಕಣ್ಣಿಗೆ ಹಾಕೊಂಡ್ರೆ ಸೇಮ್ ಅವ್ರ ಥರನೇ ಒಂದು ಪಕ್ಕಾ ಡೂಪ್ಲಿಕೇಟ್ ಇನ್ನೊಬ್ಬರು ಏನಾದ್ರು ಪಕ್ಕದಲ್ಲಿ ನಿಂತ್ಕೊಂತಾರೆ. ಇವ್ರು ಮಾಡೋಂಥ ಎಲ್ಲ ಕೆಲಸಗಳನ್ನ ಆ ಹಾಲೋಗ್ರಾಮ್ ಟೆಕ್ನಾಲಜಿ ಇಸ್ಕೊಂಡು ಇವ್ರು ಡೂಪ್ಲಿಕೇಟ್ ಮಾಡೋಂಥ ಕೆಲಸ ಅಲ್ದರ ಏನ್ರೇ ಕರ್ತನಲ್ಲಿ ಪ್ರೀತಿಗಳೇ. ಇದು ಫ್ಯೂಚರ್ ಟೆಕ್ನಾಲಜಿ. ಇಲ್ಲಿ ನೋಡಿ ಬೈಕ್ ನೋಡ್ತೀವಿ ಗೊತ್ತಾ, ಅಂದ್ರೆ ಆಟೋನಮಸ್ ಬೈಕ್ ಅದರ ಏನಪ್ಪ ಅಂದರೆ ಆ ಬೈಕ್ ಬೀಳೋದಿಲ್ಲ ರೀ ಅದರ ಏನ್ರಿ. ಇವಾಗ ಎಷ್ಟೋ ಜನಕ್ಕೆ ಬೈಕ್ ಓಡಿಸಕ್ಕೆ ಭಯ, ಅಯ್ಯೋ ಬ್ಯಾಲೆನ್ಸ್ ಸಿಕ್ಕಲ್ಲ ಬಿದ್ದೋಗ್ಬಿಡ್ತೀನಿ, ಅಯ್ಯೋ ಲಾರಿ ಕೆಡ ಹೋಗ್ಬಿಡ್ತೀನಿ ಬಸ್ಸಲ್ಲಿ ಹೋಗ್ಬಿಡ್ತೀನಿ ಅಂತ. ಏನೂ ಹೆದರ್ಬೇಕಾಗಿಲ್ಲ. ಈ ಬೈಕು ಎಂಥ ಹಳ್ದಲ್ಲಿ ಬೀಳಲಿ ಏನೇ ಆಗಲ್ಲ, ಇದು ಯಾವತ್ತೂ ವಾಲ್ಕೊಳ್ಳೋದು ಯಾವತ್ತೂ ಬೀಳಲ್ಲ. ಅದರ ನೀವು ಕಾಲು ಇಡೋದು ಬೇಕಾಗಿಲ್ಲ, ಹಂಗೆ ನೆಟ್ಟು ಕೂತ್ಕೊಂಡಿರ್ಬೋದು, ಬೈಕ್ ಸ್ಟ್ಯಾಂಡಾಗಿ ನಿಂತದ. ಅದರ ಇದು ಫ್ಯೂಚರ್ ಟೆಕ್ನಾಲಜಿ. ಕರ್ತನಲ್ಲಿ ನೋಡಿ, ಇದ್ರ ಕೇಳಿ ಎಲ್ಲರೂ. ನೋಡ್ರಿ ಈ ಟೆಕ್ನಾಲಜಿ ಹೆಂಗಿದೆ, ವಾಯ್ಸ್ ರೆಕಾರ್ಡರ್, ಲೈವ್ ಆನ್ ದ ಸ್ಪಾಟ್ ವಾಯ್ಸ್ ರೆಕಾರ್ಡರ್. ಸಾಮಾನ್ಯ ನೋಡ್ಬೇಕಾರೆ ಹೊರದೇಶಕ್ಕೆ ಹೋಗೋರೆಲ್ಲ ಇದೇ ಸಮಸ್ಯೆ ರೀ. ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ನೀವು ಜರ್ಮನ್ನು ಜರ್ಮನಿ ಫ್ರಾನ್ಸ್ಗೆಲ್ಲ ಹೋಗ್ಬಿಟ್ಟು ಅಂತಾರೆ, ಅಲ್ಲ ಜರ್ಮನ್ ಫ್ರಾನ್ಸಲ್ಲಿ ಮಾತಾಡೋದು, ಅವ್ರು ಮಾತಾಡೋ ಲ್ಯಾಂಗ್ವೇಜ್ ನಮ್ಗೆ ಅರ್ಥನೇ ಆಗಲ್ಲ, ಅವಾಗ ಹೆಂಗೆ ಹಿಡಿಯೋದು? ಇವ್ರೆ ಆನ್ ದ ಸ್ಪಾಟ್ ಟ್ರಾನ್ಸ್ಲೇಟರ್. ನೀವು ಆನ್ ಮಾಡಿದ್ರೆ ಸ್ಪಾಟಲ್ಲಿ ನಿಮ್ಮ ಭಾಷೆನ ಟ್ರಾನ್ಸ್ಲೇಟ್ ಮಾಡ್ತಾರೆ, ಅವ್ರ ಭಾಷೆ ನಿಮ್ಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಇಲ್ವರ. ಇದು ಜ್ಞಾನ ಹೆಚ್ಚಾಗೋದು, ಮನುಷ್ಯ ಅತ್ತಿತ್ತ ತಿರುಗಾಡಂಥದ್ದು. ಇಲ್ಲಿ ನೋಡ್ರಿ ಇಂತೀನಿ, ಇದು ಫ್ಯೂಚರ್ ಬಾಡಿ ಸ್ಕ್ಯಾನಿಂಗ್ ಮಿಷಿನ್ ರೀ. ಇವಾಗ ನಾವೆಲ್ಲ ಏನು ಮಾಡ್ತೀರಿ, ಎಕ್ಸ್ರೇನ ಏನು ಮಾಡ್ತೀರಿ ಸ್ಕ್ಯಾನ್ ಮಾಡ್ತೀರಿ ಗೊತ್ತಾ, ಆ ರಿಪೋರ್ಟ್ ತೊಗೊಂಡ್ಬಿಡ್ತೀರಿ, ಆ ಒಂದು ಶೀಟ್ ಇರ್ತಾರೆ ಎಕ್ಸ್ರೇ ಶೀಟ್ನ, ಅದನ್ನ ಗ್ಲಾಸ್ಗೆ ಇಟ್ಬಿಟ್ಟು ನೋಡ್ತಾರೆ, ಇಲ್ಲ ಸೀಡಿಗೆ ಹಾಕ್ಬಿಟ್ಟು ನೋಡ್ತಾರೆ ಕಂಪ್ಯೂಟರ್ಲೆ. ನೆಕ್ಸ್ಟು ಇದೆಲ್ಲ ಇರೋಲ್ಲ ರೀ, ಲೈವ್ ಮನುಷ್ಯನ ಹಂಗೆ ಸ್ಕ್ಯಾನ್ ಮಾಡಿ ಮನುಷ್ಯನ 3D ಕಲರ್ ಇಮೇಜ್ ತೆಗೆದು ಆ ಮನುಷ್ಯನಲ್ಲಿ ಯಾವ್ಯಾವ ಅಂಗದಲ್ಲಿ ಏನೇನು ಕೊರತೆಗಳಿದೆ ಅಂದ್ಬಿಟ್ಟು ನೋಡಿ ಡಾಕ್ಟರ್ ಕ್ಲೀನಾಗಿ ತೆಗೆದು ನೋಡ್ಬೋದು. ನೋಡಿ ಎಕ್ಸಾಂಪಲ್, ಹೊಟ್ಟೆ ನೋಡ್ತಾ ಅಂದರೆ ಹೊಟ್ಟೆ ಒಳಗೆ ಏನಾಗಿದೆ ಅಂತಂದ್ಬಿಟ್ಟು ಹಂಗೆ ಏನು ನನಗೆ ಹಾಂ ಬ್ರಾಡ್ ಮಾಡಿ ಇಮೇಜ್ನ, ಆ ಇಮೇಜ್ ಒಳಗೆ ಹೋಗಿ ಇಮರ್ಸ್ ಆಗಿ ಏನೇನು ಅಂಗಗಳ ಪ್ರಾಬ್ಲಮ್ ಇದೆ ಅಂತಂದ್ಬಿಟ್ಟು ಕ್ಲೀನಾಗಿ ಕ್ಲೀನಾಗಿ ಕಂಡುಹಿಡಿಬೋದು ರೀ. ಅದರ ಈ ರೈಟ್ ಸೈಡಲ್ಲಿ ನೋಡ್ತಿರಲ್ಲ, ಅವನು ಹುಟ್ಟು ಕೂಡ ರೀ. ಅದರ ಹುಟ್ಟು ಕೂಡನ್ಗೆ ಕಣ್ಣು ಕಾಣಿಸೋ ರೀತಿಯಲ್ಲಿ ವಿತೌಟ್ ಎನಿ ಆಪರೇಷನ್ ಏನು ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಡಿವೈಸ್ ಹಾಕ್ರೆ ಅವ್ನ ಕಣ್ಣಿಗೆ ಏನಾಗ್ತದೆ ಕಂಡುಹಿಡಿತದೆ. ನೋಡೋರ ಕರ್ತನಲ್ಲಿ ಪ್ರೀತಿ. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್, ಎಷ್ಟು ಜನ ಹೆಣ್ಮಕ್ಳು ಕ್ಯಾನ್ಸರ್ ಅಂತ ಸಾಯ್ತಾರೆ, ನರಳಾಡ್ತಾರಲ್ಲ, ಏನು ಪೇನ್ಫುಲ್ ಇದು ಟ್ರೀಟ್ಮೆಂಟ್ ಅದಕ್ಕೆ ಕ್ಯಾನ್ಸರ್ ಬಂದ್ಬಿಟ್ಟೆ. ಆದರೆ ಏನ್ರಿ, ಇದು ಒಂದು ಟೆಕ್ನಾಲಜಿ ಕಂಡುಹಿಡಿದ್ರು ನೋಡ್ತೀನಿ. ಅದರ ಏನು ಆಪರೇಷನ್ ಮಾಡಬೇಕಲ್ಲ, ಜಸ್ಟ್ ಒಂದು ಸ್ಮಾಲ್ ಇಂಜೆಕ್ಷನಿಂದ ಆಟೋಮೆಟಿಕ್ಗೂ ಕ್ಯಾನ್ಸರು ಬರದ ರೀತಿಯಲ್ಲಿ ತಡೆಗಟ್ತದೆ. ಅದರ ಇದೆಲ್ಲ ಯಾರು ಕಂಡುಹಿಡಿದ್ರು, ಯಾರು ಮಾಡಿದ್ರು, ಇದೆಲ್ಲ ಮುಂದೆ ಬರೋ ಕ್ಲಾಸಸ್ನ ಡೀಟೇಲ್ ಆಗಿ ಏನು ಮಾಡ್ತೀನಿ ಹೇಳ್ತೀನಿ. ನೋಡಿ, AI ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವತ್ತೆಲ್ಲ ಫೇಮಸ್ ಏನಂದ್ರೆ AI. ಅದರ ಇನ್ನು ಸ್ವಲ್ಪ ದಿನ ಹೋದ್ರೆ ಫಿಲಮ್ ಆ್ಯಕ್ಟ್ರ್ಗಳೇ ಬೇಕಾಗಿಲ್ಲ ರೀ, ಎಲ್ಲ AI ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ, ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅಲ್ಲಿ ಏನು ಮಾಡ್ತಾರೆ ಫಿಲಮ್ ಆ್ಯಕ್ಟ್ರಸ್ಗಳು. ಇಲ್ಲಿ ನೋಡಿದ್ದೀನಿ, ಇಸ್ರೇಲ್ಗಿರೋಂಥ ಒಂದು ಶತ್ರುಗಳು, ಗಾಜಾ ಇಂದ ಶತ್ರುಗಳು ಹಮಾಸ್ರು ಅಟ್ಯಾಕ್ ಮಾಡಲ್ಲ, ಆ ಅಮಾಸ್ ಮಿಲಿಟೆಂಟ್ಸ್ನ AI ಟೆಕ್ನಾಲಜಿ ಮುಖಾಂತರ ಅವ್ರು ಎಲ್ಲಿ ಹಿಡಿದಾರೆ ಅಂತಂದ್ಬಿಟ್ಟು, ಎಲ್ಲಿದ್ದಾರೆ ಅಂತಂದ್ಬಿಟ್ಟು ಕಂಡುಹಿಡಿದ್ಬಿಟ್ಟು AI ಟೆಕ್ನಾಲಜಿ ಏನು ಮಾಡಿದ್ರೆ ಅದನ್ನ ನಾಶ ಮಾಡಿರೋಂಥದ್ದು ರೀ. ಅದರ ನೋಡಿ, ಇದು ಆ್ಯಂಟಿ ಸ್ಕೆಡ್ ಮಿಸೈಲ್. ಅದರ ನಮ್ಗೆ ಇಷ್ಟು ದಿನ ಇಷ್ಟು ವರ್ಷ ಯಾರಿಗೂ ಗೊತ್ತಿರಲ್ಲ. ನಾವು ಯಾವಾಗ ಇಸ್ರೇಲ್ ಯುದ್ಧ ಆಯಿತೋ ಆಕಾಶದಲ್ಲಿ ಏನು ಮಾಡಿದ್ರಿ, ರಾಕೆಟ್ಗಳು ನೋಡಿರಿ. ಅದರ ಏನು ರಾಕೆಟ್ಗಳು, ಹಾಂ, ಇಸ್ರೇಲ್ ಶತ್ರುಗಳು ಅಟ್ಯಾಕ್ ಮಾಡೋಂಥದ್ದು, ಅದಕ್ಕೆ ಆ್ಯಂಟಿ ಸ್ಕೆಡ್ ಮಿಸೈಲ್ ಹೋಗ್ಬಿಟ್ಟು ಆಕಾಶದಲ್ಲಿ ಏನು ಮಾಡೋ ಡೆಮಾಲಿಷ್ ಮಾಡೋಂಥ ಟೆಕ್ನಾಲಜಿ. ಅದರ ನೋಡ್ರಿ, ಈ ಆ್ಯಂಟಿ ಸ್ಕೆಡ್ ಮಿಸೈಲ್ ಅಂದರೆ ಇದು ಕೂಡ ಏನ್ರಿ, ಜ್ಞಾನ ಹೆಚ್ಚಾಗೋದಕ್ಕೆ ಒಂದು ಸೂಚನೆ. ಕತ್ತಲಲ್ಲಿ ಪ್ರೀತಿ ಅನ್ಸೋಗಳೇ, ಬರೀ ಸೋಷಲ್, ಬರೀ ಪೊಲಿಟಿಕಲ್, ಬರೀ ಮಿಲ್ಟ್ರಿ ಫೀಲ್ಡಲ್ಲಿ ಮಾತ್ರ ಅಲ್ಲ, ಈವನ್ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಏನಾಗಿದೆ, ಜ್ಞಾನ ಹೆಚ್ಚಾಗಿದೆ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳು ನೋಡ್ಬೇಕಾರೆ, ಅಗ್ರಿಕಲ್ಚರ್ ಫೀಲ್ಡಲ್ಲಿ ಒಂದು ಕಾಲದಲ್ಲಿ ಮನುಷ್ಯ ಏನು ಮಾಡೋನು, 1 ಎಕರೆ ಜಮೀನ ಅವನು ಉಳುಮೆ ಮಾಡಬೇಕು, ಬಿತ್ತನೆ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟಪಡ್ಬೇಕಾಯ್ತು. ಎತ್ತನ್ನು ತೊಗೊಳ್ಬೇಕು, ಅವರು ಅದನ್ನು ಕಷ್ಟಪಟ್ಟು ಅವನೇ ಹೋಗಿ ಕೆಲಸಗಳನ್ನ ಮಾಡಬೇಕು, ಒಂದೊಂದೇ ಬೀಜಗಳನ್ನ ಬಿತ್ತನೆ ಮಾಡಬೇಕು, ಆಮೇಲೆ ಏನು ಮಾಡಬೇಕು ಅದಕ್ಕೆಲ್ಲ, ನೀರು ಮಾಡಬೇಕು, ಹಾಂ ಕೊಡಬೇಕು, ಬೆಳಿಗ್ಗೆ ಕೊಡಬೇಕು ಅನ್ಸೋ, ಸಾಯಂಕಾಲ ಕೊಡಬೇಕು, ಆಮೇಲೆ ಎಲ್ಲ ವ್ಯವಸಾಯ ಎಲ್ಲ ಬೆಳೆದಿದ ಮೇಲೆ, ಫಲಗಳು ಬೆಳೆದಿದ ಮೇಲೆ ಸುಗ್ಗಿ ಮಾಡಬೇಕು, ಎಷ್ಟು ಜನಕ್ಕೆ ಕೂಲಿ ಕೊಡಬೇಕಾಯ್ತು, ಎಷ್ಟು ಕಷ್ಟಪಡ್ಬೇಕಾಯ್ತು. ಇವತ್ತು ಅದೆಲ್ಲ ಇಲ್ಲ ರೀ. ಇವತ್ತು ಒಬ್ಬೇ ಒಬ್ಬ ಮನುಷ್ಯ ಏನ್ರಿ, ಹಾಂ, ಎಷ್ಟೋ 100 ಎಕರೆಗಳನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಏನು ಮಾಡ್ತಾನೆ ಕೂತ್ಕೊಂಡು ಅಲ್ಲರ, ಹೆಂಗೆ ಅಂದರೆ ಟ್ರ್ಯಾಕ್ಟರ್, ಮಾಡರ್ನ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಅಲ್ವರ, ಆಮೇಲೆ ಹೈಬ್ರಿಡ್ ಫ್ರೂಟ್ಸ್ ಅದರ ನಾವೆಲ್ಲ ತಿಂತಿಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟು, ಹಾಂ, ಬಾಳೆಹಣ್ಣು, ದಾಳಿಂಬ್ರೆ, ಪಪ್ಪಾಯ ಎಲ್ಲ ತೊಗೊಂತಿಲ್ಲ. ನೋಡಿದ್ರೆ ಹೆಂಗಿದೆ, ಹಾಂ, ದಾಳಿಂಬ್ರೆ ನೋಡಿದ್ರೆ ಎಲ್ಲ ಒಂದೇ ಸೈಜ್ ರೀ, 6 ಎಷ್ಟು ತೊಗೊಳಿ, ಎಲ್ಲ ಒಂದೇ ಸೈಜು, ಎಲ್ಲ ಒಂದೇ ಥರ ಇದೆ. ಹಾಂ, ಅದರ ಫಸ್ಟ್ ಈ ಕಾಲದಲ್ಲಿ ಈ ಥರ ಇತ್ತಾ? ಇಲ್ಲ ರೀ. ಅಲ್ಲ ಏನ್ರಿ ಇವೆಲ್ಲ ಒಂದೇ ತರ ಇಷ್ಟೊಂದು ಹಲವಾರು ಹಣ್ಣುಗಳು ಹೆಂಗ್ ಬರಕ್ ಶುರು ಆಯ್ತು? ಕರ್ತನಲ್ಲಿ ಪ್ರಿಯರೇ, ಜ್ಞಾನ ಹೆಚ್ಚಾಗೋದು ಇದು ಕರ್ತನ ಆಶೀರ್ವಾದ, ಕರ್ತನ ಒಂದು ದಯೆ. ಇದು ಏನಕ್ಕಪ್ಪ ಸೂಚನೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿಗಳೇ, ಆತನು ಬಂದ್ ಇರೋದಿಕ್ಕೆ, ಆತನು ಬಂದಿದ್ದಾನೆ, ಆತನ ಬಂದಿರೋ ದೆಸೆಯಿಂದ ಏನಾಗಿದೆ ಇವೆಲ್ಲ ನಮ್ಗೆ ಆಶೀರ್ವಾದಗಳು ಸಿಕ್ಕಿದೆ ಅಂತ ಒಂದು ಬ್ಯೂಟಿಫುಲ್ ಸೂಚನೆ. ಕರ್ತನಲ್ಲಿ ಪ್ರೀತಿಗಳೇ, ನೋಡ್ರ ಎಷ್ಟು ಜ್ಞಾನ ಹೆಚ್ಚಾಗಿದೆ, ಮನುಷ್ಯ ಎಷ್ಟು ಅತ್ತಿತ್ತ ತಿರುಗಾಡ್ತದೆ ಎಷ್ಟು ವೇಗದಲ್ಲಿ. ಅದರ ಇವತ್ತು ಮನುಷ್ಯ ಹೇಗೆ ಗೊತ್ತಾ ಮಾಡ್ಬೋದು, ಅವನು ಇಂಡಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೋದು, ಲಂಡನ್ನಲ್ಲಿ ಲಂಚ್ ಮಾಡ್ಬೋದು, ಅಮೇರಿಕಲ್ಲಿ ಡಿನ್ನರ್ ಮಾಡ್ಬೋದು ರೀ, ನೆಕ್ಸ್ಟ್ ಡೇ ಬೇಕಾದ್ರೆ ಇಂಡಿಯಲ್ಲಿ ವಾಪಸ್ ಬಂದು ಏನು ಮಾಡೋದನು ಬ್ರೇಕ್ಫಾಸ್ಟ್ ಕೂಡ ಮಾಡೋದು. ಅಷ್ಟು ವೇಗವಾಗಿ ಏನಾಗಿದೆ ಮನುಷ್ಯ ಅತ್ತಿತ್ತ ತಿರುಗಾಡ್ತಾನೆ. ಯೋಚನೆ ಮಾಡಿರ್ತೀನಿ, ಒಂದು ಕಾಲದಲ್ಲಿ ಫ್ಲೈಟಲ್ಲಿ ಹೋಗ್ಬೇಕು ಅಂದರೆ ಹಿಂಗಿತ್ತು, ಅಯ್ಯೋ ತುಂಬ ಹೈಲಿ ರಿಚ್ ಪೀಪಲ್ ಅಂದ್ರೆ ಏನ್ರಿ ಸೊಸೈಟಿಯಲ್ಲಿ ತುಂಬ ಉನ್ನತವಾದವರು ಫ್ಲೈಟಲ್ಲಿ ಹೋಗೋದಾಗಿತ್ತು. ಇವತ್ತು ಹೆಂಗಿದೆ, ಯಾರು ಬೇಕಾದ್ರೆ ಫ್ಲೈಟಲ್ಲಿ ಹೋಗೋದ್ರೆ ನೀವು ಮೇಲೆ 5,000 ರೂಪಾಯಿ ಕೊಡೋ ಇಲ್ಲಿ ಡೆಲ್ಲಿಗೆ ಏನು ಮಾಡ್ತೀನಿ ಕೊಂಡೋಗ್ಬೋದು. ಏನ್ರಿ ಬಸ್ಸಲ್ಲಿ ಹೋಗೋದಕ್ಕಿಂತ ಟ್ರೈನಲ್ಲಿ ಹೋಗೋದಕ್ಕಿಂತ ಏನಾಗಿದೆ ಫ್ಲೈಟ್ ಇವತ್ತು ಏನಾಗಿದೆ, ಇವತ್ತು ಮೋಸ್ಟ್ ಅಫೋರ್ಡಬಲ್. ಆದ್ರೆ ಅದಕ್ಕೆ ನೀವು ನೋಡಿದ್ರೆ ಎಲ್ಲ ಕಡೆ ಏನ್ರಿ ಹಾಂ ಏರ್ಪೋರ್ಟ್ಗಳು, ಯಾಕೆ ಮನುಷ್ಯ ಅಷ್ಟು ವೇಗವಾಗಿ ಏನು ಮಾಡ್ತಿದ್ದೀನಿ ಇವತ್ತು ಅತ್ತಿತ್ತ ತಿರುಗಾಡ್ತಿದ್ದಾರೆ. ಕರ್ತನಲ್ಲಿ ಪ್ರಿಯರುಗಳೇ, ನೀವು ಯೋಚನೆ ಮಾಡಿದ್ದೀರಿ ಇವತ್ತಿರೋಂಥ ಒಂದೊಂದು ಟೆಕ್ನಾಲಜಿ ಎಲ್ಲ ರೀಸೆಂಟಾಗಿ ಕಂಡುಹಿಡಿದಿರೋದ್ರಿ, ಎಲ್ಲ ಒಂದು ಶತಮಾನದಲ್ಲಿ ರೀಸೆಂಟಾಗಿ ಕಂಡಿರೋಂಥ ಟೆಕ್ನಾಲಜಿ. ನಿಮ್ಮ ರೂಮಲ್ಲಿ ನೀವು ಕಣ್ಣಾಡಿಸ್ಕೊಂಡಿದ್ದೀರಿ, ನೀವು ಯೂಸ್ ಮಾಡೋಂಥ ಲ್ಯಾಪ್ಟಾಪ್, ನೀವು ಯೂಸ್ ಮಾಡೋಂಥ ಮೊಬೈಲ್, ನೀವು ಯೂಸ್ ಮಾಡೋಂಥ ಮೈಕು, ನೀವು ಯೂಸ್ ಮಾಡೋಂಥ ಹೆಡ್ಫೋನು, ನೀವು ಯೂಸ್ ಮಾಡೋಂಥ ಒಂದೊಂದು ಸ್ಪೆಕ್ಸು, ನೀವು ಹಾಕೋಂಥ ವಸ್ತ್ರ, ಅದು ಯೂಸ್ ಮಾಡೋಂಥ ಎಲ್ಲ ಒಂದು ಏನ್ರಿ ಹಾಂ ಏನ್ರಿ ಆ ನೂಲ್ ಇರ್ಬೋದು, ಬಟನ್ಸ್ ಇರ್ಬೋದು, ಎಲ್ಲ ತೊಳಿ ಅದರ ಇವೆಲ್ಲ ಬಂದ್ಬಿಟ್ಟು ರೀಸೆಂಟಾಗಿ ಕಂಡುಹಿಡಿದಿರೋದು. ಒಂದು ಗುಂಡ್ಪಿನ್ ತೊಗೊಳ್ರಿ, ಒಂದು ಪೆನ್ ತೊಗೊಳ್ಳಿ, ಕರ್ತನಲ್ಲಿ ಪ್ರೀತಿ ತೊಗೊಳ್ಳೆ, ಎಲ್ಲ ಕಂಡುಹಿಡಿದೋದು ಎಲ್ಲ ರೀಸೆಂಟ್ ಒಂದು ಶತಮಾನದಲ್ಲಿ. ಇದು ನಮ್ಮ ಕಣ್ಮುಂದೆ ಇರೋಂಥ ಕ್ಲಿಯರ್ ಪ್ರೂಫು ಏನಪ್ಪ ಅಂದರೆ, ನಾವು ಕರ್ತನ ದಿನದಲ್ಲಿ ವಾಸ ಮಾಡ್ತಾ ಇದ್ರಿ. ಇದನ್ನ ಯಾರು ಇಲ್ಲ ಅಂತ ಯಾರು ಇದನ್ನ ಡಿನೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ ರೀ. ಕರ್ತನಲ್ಲಿ ಇದು ನಮ್ಮ ಕಣ್ಮುಂದೆ ಅಂತ ಕ್ಲಿಯರ್ ಸೈನ್ ಏನಕ್ಕಪ್ಪ ಅಂದರೆ, ಕ್ರಿಸ್ತನು ಬರ್ತಾ ಇದ್ದಾನೆ ಅಂತಲ್ಲ, ಬಂದಿದ್ದಾನೆ, ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿದ್ದಾರೆ, ನಮ್ಮ ನಡುವೆನೇ ಇದ್ದಾರೆ. ಅದರ ಅವರೇ ಇವೆಲ್ಲ ಏನು ಮಾಡ್ತಾರದು ಮಾಡ್ತಾರದು ಒಂದೊಂದು ಬ್ಯೂಟಿಫುಲ್ ಸೈನ್ ಅಲ್ವರ ನೋಡಿ. ಇಷ್ಟೊಂದು ಸೂಚನೆಗಳು ಏನಾಗಿದೆ ನಮಗೆ ದೇವರು ಕೊಟ್ಟಿದೆ. ಅದಕ್ಕೆ ಶಿಷ್ಯನಿಗೆ ಕೇಳೋದು, ಕರ್ತನೇ ಅದರ ಇವೆಲ್ಲ ಆಗೋದಿಕ್ಕೆ ಒಂದು ಸೂಚನೆ ಏನಪ್ಪ, ಎಷ್ಟು ಸೂಚನೆ ಕೊಟ್ಟಿದ್ದಾರೆ ನೋಡಪ್ಪ, ಇವೆಲ್ಲ ನೋಡ್ಬೇಕಾದ್ರೆ ಕ್ಲಿಯರ್ ಕಂಡಿಡ್ಕೊಂಬಿಡು. ಮನುಷ್ಯ ಕುಮಾರ ಏನಾಗಿದ್ದಾನೆ, ನಿಮ್ಮ ಬಾಗಿಲ ಬಳಿ ಬಂದು ನಿಂತಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನ್ ಹೇಳ್ತಾರೆ ನೋಡಿ, ನಿಂತೀನಿ ಸಭೆಗೆ ಹೇಳ್ಬೇಕಾರೆ ಹೇಳ್ತಾರಲ್ಲ ಇಲ್ಲಿ ಪ್ರಕಟಣೆಯಲ್ಲಿ ಓದ ನೋಡಿದ್ರಿ, 7ನೇ ಸಭೆಗೆ ಹೇಳ್ಬೇಕಾರೆ ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯ,
24
ಪ್ರಕಟಣೆ 3:20 ಓದ್ರಿ ಯಾರಾದ್ರ.
ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು.
ನೋಡ್ರ ಈಗೋ ಬಾಗಿಲ ಬಳಿ ನಿಂತು ಏನ್ ಮಾಡ್ತಾ ಇದ್ದೀನಿ, ತಟ್ಟುತ್ತಾ ಇದ್ದೀನಿ. ಎಲ್ಲಿ ನಿಂತವ್ರವ್ರು, ಎಲ್ಲವ್ರೆ ಬಾಗಿಲ ಬಳಿ ನಿಂತವ್ರ ಇಲ್ಲ ದೂರದಲ್ಲಿ ನಿಂತವ್ರ?
ಬಾಗಿಲ ಬಳಿ
ಆಗಲ್ ಬಳಿ ಅನ್ನ ಏನರ್ಥ, ಬಂದ್ಬಿಟ್ಟವ್ರೆ ನಿಂತು ತಡ್ತಾ ಇದ್ದಾರೆ, ಯಾರು ತೆರೀತೀರ, ನಿಮ್ಮ ಜೊತೆ ಊಟ ಮಾಡ್ತೀನಿ, ನಿಮ್ಗೆಲ್ಲ ಸತ್ಯಾರ್ಥಗಳನ್ನ ಕೊಡ್ತೀನಿ. ಯೇಸು ಕ್ರಿಸ್ತ ಲಿಟ್ರ ಅನ್ನ ಸಾಂಬಾರ್ ತಿನ್ನಕ್ಕೆ ಬರ್ತಾರೆ ಏನ್ರಿ, ಅವರೇ ನಮ್ಮ ಥರ ಇಲ್ಲ ರೀ, ಅವ್ರ ಆತ್ಮಿಕ ಶಿಷ್ಯರು ಅವ್ರಿಗೆ ಯಾವತ್ತು ಹಸಿವಾಗ ಅಲ್ಲಿ ಹೇಳ್ತಿರೋದು ಆತ್ಮಿಕ ಆಹಾರದ ಬಗ್ಗೆ ಹೇಳ್ತಿರೋದು. ಯಾರು ಹೃದಯದ ಬಾಗಿಲು ತೆರೀತಿರೋ ನಿಮಗೆಲ್ಲ ಧಾರಾಳವಾಗಿ ನಿಮ್ಮ ಸತ್ಯ ಏನು ಮಾಡ್ತೀನಿ ನಿಮಗೆ ಕೊಡ್ತೀನಿ. ಅದಕ್ಕೆ ದಾನಿಯೇಲ್ ಹೇಳಿದ್ರು, ಈ ಬರೆದ ಗ್ರಂಥಗಳಿಗೆ ಮುಚ್ಚಿ ಹೋಗು, ಮುದ್ರೆ ಹಾಕು ಅಂತಂದ್ರು, ಅಂತ್ಯಕಾಲದಲ್ಲಿ ತೆರಿ ಅಂತಂದ್ರು, ಅಂತ್ಯಕಾಲದಲ್ಲಿ ಯೇಸು ಕ್ರಿಸ್ತ ಬಂದು ತೆರೆದ್ಬಿಟ್ಟು ಬಾಗಿಲ ಬಳಿ ತಡ್ತಾ ಇದ್ದಾರೆ. ಯಾರು ತೆರೆದು ಈ ವಾಕ್ಯಗಳನ್ನ ಕೇಳಿ ಆಸಕ್ತಿಯಿಂದ ಸ್ವೀಕಾರ ಮಾಡ್ತಾರೋ ಅವ್ರಿಗೇನು ಮಾಡ್ತಾರೆ, ಹೆಚ್ಚಿನಾಗಿರೋಂಥ ಸತ್ಯಾರ್ಥಗಳೇ ಮಾಡ್ತಾರೆ ಕೊಡ್ತಾರೆ. ಅಲ್ದ್ರೆ ಅದಕ್ಕೆ ಈ ಸತ್ಯಗಳು ನೀವು ಇದುವರೆಗೂ ಕೇಳಿರಲ್ಲ, ಕೇಳೋಕ್ಕೂ ಸಾಧ್ಯ ಇಲ್ಲ. ಆ ಥರ ಸತ್ಯಾರ್ಥಗಳು ದೇವರು ನಿಮ್ಗೆ ಕೊಡ್ತಾ ಇರೋದು. ನಮ್ಮ ರಕ್ಷಕಂತ ಕರ್ತನು ಆತನ ಪ್ರಸನ್ನತೆ ದಿನದಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಆಹಾರನ ಕೊಡ್ತಾ ಇದ್ದಾರೆ. ಅಲ್ದ್ರೆ ಎಲ್ಲಿ ಬಾಗಿಲು ಬಳಿ ನಿಂತು ಪ್ರತ್ಯಕ್ಷತೆಯಲ್ಲಿ ಬಂದು ನಿಂತು ಏನು ಮಾಡ್ತಾರೆ ಅವ್ರು ಕೊಡ್ತಾ ಇರೋದು. ಅಲ್ದ್ರೆ ಅದಕ್ಕೆ ಕರ್ತನಲ್ಲಿ ಇನ್ನೊಂದು ಸೂಚನೆ ನೋಡೋಣ, ಬ್ಯೂಟಿಫುಲ್ ಆಗಿರೋ ಸೂಚನೆ. ಅದರ ಎಲ್ಲಪ್ಪ ಅಂದರೆ 1ನೇ ಕೊರಿಂಥ 4:5 ಓದಿಂತೀನಿ. 1ನೇ ಕೊರಿಂಥ 4:5 1ನೇ ಕೊರಿಂಥ 4:5 ಜೋಸೆಫ್ ಓದಿ.
ಆದ್ದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ.
ನೋಡ್ರ ಕಾಲಕ್ಕೆ ಮೊದಲು ಯಾವುದನ್ನು ತೀರ್ಪು ಮಾಡಬೇಡಿರಿ ಅಂತ ಹೇಳ್ತಾರೆ. ಯಾಕೆ? ಹಾ
ಕರ್ತನು ಬರುವ ತನಕ ತಡೆಯಿಡಿ,
ನೋಡ್ರ,
ತಡೆಯಿರಿ.
ಕರ್ತನ ಬರುವ ತನಕ ತಡೀರಿ ಅಂತ ಹೇಳ್ತಾರೆ. ಕರ್ತನ ಬರ್ತಾರೆ, ಬರೋ ತನಕ ತಡೀರಿ. ಬಂದ ಮೇಲೆ ಏನ್ ಮಾಡ್ತಾರೆ ಅವರು? ಓದಿ.
ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು.
ನೋಡ್ರ ಅವ್ರ ಏನ್ ಮಾಡ್ತಾರಂತೆ, ಬಂದ ಮೇಲೆ ಕತ್ತಲಲ್ಲಿರುವಂತ ಎಲ್ಲಾ ಗುಪ್ತ ಕೆಲಸಗಳನ್ನ ಏನ್ ತರ್ತದೆ? ಬೆಳಕಿಗೆ ತರುವರು ಅಲ್ವರ. ಅಂದ್ರೆ ಏನರ್ಥ, ಯಾರ್ಯಾರೆಲ್ಲ ಏನೆಲ್ಲ ಕೆಲಸಗಳನ್ನ ಯಾರಿಗೂ ಗೊತ್ತಾಗದ ರೀತಿಲಿ ಗುಪ್ತವಾಗಿ ಮಾಡಿದ್ರೋ, ಸೀಕ್ರೆಟ್ ಆಗಿ ಮಾಡಿದ್ರೋ, ಇವೆಲ್ಲವನ್ನ ಏನ್ ಮಾಡ್ತೀನಿ? ಬಯಲಿಗೆ ತರ್ತೀನಿ, ಬೆಳಕಿಗೆ ತರ್ತೀನಿ, ಕ್ಲೀನಾಗಿ ಹೊರಗಡೆ ತರ್ತೀನಿ. ಅವಾಗ ಏನಾಗ್ತದೆ? ಹಾ,
ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು.
ನೋಡ್ರ, ಹೃದಯದ ಯೋಚನೆಗಳನ್ನು ಏನ್ ಮಾಡ್ತೀನಿ? ಪ್ರತ್ಯಕ್ಷ ಪಡಿಸುವೇನು. ಹೃದಯದ ಆಲೋಚನೆಗಳು, ನಿಮ್ಮ ಮನಸ್ಸಲ್ಲಿ ಏನ್ ಥಿಂಕ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದೆ ಅಲ್ಲ, ಈ ಥಾಟ್ಸ್ ನ ಹೊರಗಡೆ ತರ್ತಾನಂತ ನೋಡಿದ್ದೀನಿ. ಅವಾಗ ಏನಾಗ್ತದೆ? ಹಾ,
ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು.
ಆ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ ಬರ್ತದೆ? ಹೊಗಳಿಕೆ. ಅದರ ಆಕ್ಚುಲಿ ಹೊಗಳಿಕೆ ಮಾತ್ರ ಅಲ್ಲ, ತೆಗಳಿಕೆ ಕೂಡ ಬರ್ತದೆ ರೀ. ಅದರ ಅಂದ್ರೆ ಒಳ್ಳೆಯವನಿಗೆ ಹೊಗಳಿಕೆ ಬರ್ತದೆ, ಕೆಟ್ಟವನಿಗೆ ಏನ್ ಮಾಡ್ತಾರೆ? ತೆಗಳಿಕೆ ಬರ್ತಾರೆ. ಇದು ದೇವರಿಂದ ಬರೋಂತ. ದೇವರು ಏನ್ ಮಾಡ್ತಾರೆ? ಎಲ್ಲವನ್ನೂ ತೀರ್ಪಿಗೆ ಏನ್ ಮಾಡ್ತಾರೆ? ತರ್ತಾರಂತೆ. ಹೆಂಗೆ ತರ್ತಾರೆ ಅಂತಂದ್ರೆ, ಗುಪ್ತವಾಗಿರೋಂತ ಎಲ್ಲ ಕೆಲಸಗಳನ್ನ. ಇವತ್ತು ಯೋಚನೆ ಮಾಡಿದ್ದೀನಿ, ಏನೆಲ್ಲ ಗುಪ್ತವಾಗಿ ನಡೀತಾರೆ ಕೆಲಸಗಳು, ಸೀಕ್ರೆಟ್ ಆಗಿ ಎಷ್ಟು ಕೆಲಸಗಳು ನಡೀತಾ ಇತ್ತು. ಇವತ್ತೇನ ಇದೆಯಾ ಟಾಪ್ ಸೀಕ್ರೆಟ್ ಆಗಿ ನಡೆಯೋದಿದೆಯಾ? ಇಲ್ಲ ರೀ, ಎಲ್ಲ ಕಡೆ ಸಿಸಿ ಕ್ಯಾಮ್ರಾಗಳು ಬಂದ್ಬಿಡ್ತು. ನೀವೇ ಯೋಚನೆ ಮಾಡಿರ್ತೀನಿ, ಒಂದು ಕಾಲದಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸರು ಹಿಡಿದ ಅಂತಂದ್ರೆ ಏನೋ ಎಷ್ಟು ಜನ ಸಿನ್ಸಿಯರಾಗಿ ಫೈನ್ ಕಟ್ತಾ ಇದ್ರು? ಏ, ಫೈನ್ ಕಟ್ಟಕ್ಕಿಂತ ಲಂಚನೇ ಜಾಸ್ತಿ ರೀ, ಹೌದಾ ಇಲ್ವರ? ಅವಾಗ ಏನಾಯ್ತು, ಎಲ್ಲ ಇದನ್ನ ಕಂಡುಹಿಡಿಯಕ್ಕೆ ಶುರು ಮಾಡಿದ್ರು. ರೆಡ್ ಹ್ಯಾಂಡ್ ಆಗಿ ಹೆಂಗೆ ಕಂಡುಹಿಡಿಯಕ್ಕೆ ಶುರು ಮಾಡಿದ್ರು? ಎಲ್ಲ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಏನ್ರಿ, ಹಾ, ಎಲ್ಲ ಹೆಂಗ್ ನಡೀತಿ? ಎಲ್ಲ ಎಲ್ಲ ಲಂಚನೇ, ದುಡ್ಡು ಕೊಡ್ತೀನಿ ಕೆಲಸ ಆಗ್ತಾ ಇರಲ್ಲ ಅಲ್ವರ. ಇವಾಗ ಅದನ್ನೆಲ್ಲ ಹೆಂಗ್ ಮಾಡಿದ್ರು? ಹಾ, ಬೈಲಿಗೆ ತರಕ್ಕೆ ಶುರು ಮಾಡಿದ್ರು. ಹೆಂಗೆ? ಕ್ಯಾಮ್ರಾಗಳು, ಪಿನ್ನಲ್ಲಿ ಕ್ಯಾಮ್ರಾ, ಬಟನ್ನಲ್ಲಿ ಕ್ಯಾಮ್ರಾ, ಓಲೆಯಲ್ಲಿ ಕ್ಯಾಮ್ರಾ, ಹಾ, ಚೈನ್ ಹಾಕಿರೋಂಥ ಕತ್ತಿನ ಡಾಲರಲ್ಲಿ ಏನ್ರಿ ಕ್ಯಾಮ್ರಾ, ಲೈವ್ ಆಗಿ ಏನ್ರಿ ಟಿ ವಿ ನೈನಲ್ಲಿ, ಟಿ ವಿ ನೈನ್ ಟೆಲಿಕಾಸ್ಟ್ ಮಾಡೋಕೆ ಶುರು ಮಾಡಿದ್ರು. ನೋಡಿ ನೋಡಿ ನೋಡಿ, ಡಿ ಸಿ ಅವರು, IAS ಆಫೀಸರು ಇವರೆಲ್ಲ ಏನು ಮಾಡ್ತಾರೆ, ಹೆಂಗೆ ಲಂಚ ಇಸ್ಕೊಂತಾರೆ ಅಂದ್ಬಿಟ್ಟು ಅಲ್ವರ. ಅವಾಗ ಏನಾಯ್ತು, ಅಲ್ಲ ಈ ಥರ ಹೊರಗಡೆ ಬರೋದ್ರಿಂದ ಏನಾಯ್ತು, ಲಂಚ ಇಸ್ಕೊಳೋದು ಏನಾಯ್ತು, ಕಮ್ಮಿ ಆಯಿತು. ಹಾಂ, ಎಲ್ಲ ನಿಂತೋಗಿದೆ ಅಂತ ಹೇಳ್ತಲ್ಲ, ಕಮ್ಮಿ ಅಂತ ಏನಾಗಿದೆ ಆಗಿದೆ. ಅದಕ್ಕೆ ಪೊಲೀಸರು ಫಸ್ಟ್ ಏನು ಮಾಡ್ರು, ಫೈನ್ ಹಾಕೋರು. ಹಾಂ, ಫೈನ್ ಏನು ಮಾಡ್ರೆ, ಬಿಡಪ್ಪ 1,000 ರೂಪಾಯಿ ಫೈನ್ ಕಟ್ತೀಯ, ಅಲ್ಲಿ 100 ರೂಪಾಯಿ ಕಟ್ತೀಯ ಅಂತ ಹೇಳೋರು. ಅವಾಗ ಅಯ್ಯೋ 1,000 ರೂಪಾಯಿ ಯಾಕಪ್ಪ ಕಳ್ಕೊಳೋದು, 100 ರೂಪಾಯಿ ಕೊಟ್ಟು ಬಂದ್ಬಿಡೋರು. ಇವಾಗ ಏನು ಮಾಡ್ತಾರೆ, ಆ ಮಾತೇ ಬರಲ್ಲ, ಅಯ್ಯೋ ಪಕ್ಕದಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಂಡಿರ್ತಾರಪ್ಪ, ನಮ್ಮ ಡಿಸ್ಮಿಸ್ ಮಾಡ್ಬಿಡ್ತಾರೆ, ಕೆಲ್ಸಿನ ತೆಗ್ಬಿಡ್ತಾರೆ ಅಂತಂದ್ಬಿಟ್ಟು ಫಸ್ಟ್ ಏನು ಮಾಡ್ತಾರೆ, ನೀನು ಕ್ಯಾಮ್ರಾ ಮೊಬೈಲ್ ಎಲ್ಲ ದೂರ ಇಟ್ಬಿಡ್ಬಪ್ಪ ಅಂತಂದ್ಬಿಟ್ಟು. ಯಾಕೆ? ರೆಕಾರ್ಡಿಂಗು ಅಲ್ವರ. ಇವತ್ತು ನೋಡಿ, ನಿನ್ನ ನ್ಯೂಸು, ನಿನ್ನ ನ್ಯೂಸಲ್ಲಿ ನೋಡಿದ್ರಾ? ಏನು ನೋಡಿದ್ರಿ ಸೆಂಟ್ರಲ್ ಜೈಲ್ ಬಗ್ಗೆ? ಯಾರಿಗೆ ಗೊತ್ತಿದೆ ಏನು ನೋಡಿದ್ರಿ ನ್ಯೂಸು?
ಹಾಂ ಬ್ರದರ್,
ಏನು ನೋಡಿದ್ರಿ?
ಅದೇ
ಇವತ್ತು
ಇವಾಗ ಜೈಲಲ್ಲಿ ಇರೋರೆಲ್ಲ ಸೀಕ್ರೆಟ್ ಆಗಿ ಏನೇನ್ ಮಾಡ್ತಾ ಇದ್ದಾರೆ, ಫೋನು ಮತ್ತೆ ಯೂಸ್ ಮಾಡೋದು.
ಅಲ್ವರ, ಫೋನ್ ಇಟ್ಕೊಂಡು ನೋಡೋದು. ಏನಪ್ಪ ಜೈಲಲ್ಲಿ ಇದೆಯಾ ಮನೇಲಿ ಇದೆಯಾ ಅಂತ ಪ್ರಶ್ನೆ. ರಾಜಾ ರಾಜೇಶ್ವರ ಮೊಬೈಲ್ ಇಟ್ಕೊಂಡ್ಬಿಟ್ಟು ಜಾಲಿಯಾಗಿ ಏನ್ ಮಾಡ್ತಾ ಇವ್ರ, ಇದು ಎಂಜಾಯ್ ಮಾಡ್ತಾವ್ರೆ. ಇದು ಹೊರಗಡೆ ಹೆಂಗ್ ಬಂತು ಅಲ್ವರ? ಕ್ಯಾಮ್ರಾ ನೋಡಿದ್ರ, ಹಾ, ಇದೇನಿಲ್ಲ ರೀ. ಹಾ, ನೀವಿನ್ನ ಮೊಬೈಲಲ್ಲಿ ಎಷ್ಟೆಷ್ಟು ಅಪ್ಲಿಕೇಶನ್ಸ್ ಇದೆ, ನಾವು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಏನು ಕೊಡ್ತೀರಿ ಆಕ್ಸೆಸ್ ಕೊಡ್ತೀರಿ ಗೊತ್ತಾ? ಫೋನ್ಗೆ ನಂಬರ್ಗಳಿಗೆ ಆಕ್ಸೆಸ್ ಎಸ್ ಅಂತ ಕೊಡ್ತೀರಿ, ಕ್ಯಾಮ್ರಾ ಆಕ್ಸೆಸ್ ಎಸ್ ಅಂತ ಕೊಡ್ತೀರಿ, ನಿಮ್ಮ ಗ್ಯಾಲರಿಗೆ ಆಕ್ಸೆಸ್ ಎಸ್ ಅಂತ ಕೊಡ್ತೀರಿ. ನಾವು ಯಾವ ಥರ ಚಿಂತೆ ಮಾಡಿದ್ರೆ ಏನಕ್ಕೆ ಆಕ್ಸೆಸ್ ಕೊಡ್ತಾ ಇದ್ದೀರಿ ಅಂತ ನಮಗೆ ಗೊತ್ತಿಲ್ಲದ್ರ ಈ ಡಿವೈಸ್ಗಳು ಆನ್ ಆಗಿರ್ತಾರೆ. ನಮಗೆ ಗೊತ್ತಿಲ್ಲದ್ರ ನಮ್ಮ ಬಗ್ಗೆ ನಮ್ಮ ಫೋನಲ್ಲಿರುವಂಥ ಎಲ್ಲ ಆಕ್ಸೆಸ್ಗಳು ತೊಗೊಂಡು ಇವು ಡೇಟಾ ಏನು ಮಾಡ್ತಿದ್ರಿ? ನಮ್ಗೆ ಗೊತ್ತಾ? ನಮ್ಗೆ ಗೊತ್ತಾಗಲ್ಲ. ನಾವೇನು ಮಾಡ್ತೀರಿ, ಆ್ಯಪ್ ಬೇಕು, ಆ್ಯಪ್ ಬೇಕು ಅಂದರೆ ಟಕ್ಕಂತ ಆಕ್ಸೆಸ್ ಕೊಡ್ಬಿಟ್ಟು ಟಕ್ ಟಕ್ ಟಕ್ಕಂತ ಆಕ್ಸೆಸ್ ಕೊಡು 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 ಅಂತ ಕರ್ತನಲ್ಲಿ ಪ್ರಿಯಗಳೇ. ಇದರಿಂದ ಗುಪ್ತವಾಗಿ ನಡೆಯುವಂಥ ಎಷ್ಟೋ ಕೆಲಸಗಳು ಇವತ್ತು ಏನಾಗ್ತಿದೆ, ಇವತ್ತು ಬೈಲಿಗೆ ಬರ್ತಾ ಇದೆ. ಅದರ ಯೋಚನೆ ಮಾಡಿದ್ದೀನಿ, ಡ್ರಗ್ಸ್, ಅದರ ಡ್ರಗ್ಸ್ ಸ್ಕ್ಯಾಂಡಲ್, ಅದರ ಎಷ್ಟು ದೊಡ್ಡ ಸ್ಕ್ಯಾಂಡಲ್. ಇದು ಫಸ್ಟಿಂದ ಇರಲಿಲ್ವಾ? ಇತ್ತು, ಆದರೆ ಜನಗಳಿಗೆ ಯಾರಿಗೂ ಹೊರಗಡೆ ಗೊತ್ತಾಗ್ತಾ ಇರಲಿಲ್ಲ, ಯಾರು ಹೊರಗಡೆ ಬರ್ತಾನೆ ಇಲ್ಲ ನ್ಯೂಸು, ಅಲ್ಲೇ ಮುಚ್ಚಿಬಿಡೋರು ನೋಡಿದ್ದೀನಿ. ಇವತ್ತೇನಾಗಿದೆ ಅಂತಂದರೆ, ಏನ್ರಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೊಸ ರೂಲ್ಸ್ ತಂದುಬಿಟ್ಟಿದ್ದಾರೆ ಗೊತ್ತಾ ನಿಮಗೆ? ಏನು ರೂಲ್ಸ್ ಅಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ ಕ್ಯಾಮ್ರಾ ಹಾಕೊಂಡು ಹೋಗ್ಬೇಕು ರೀ. ಅವನು ಏನೇನೆಲ್ಲ ಕೆಲಸ ಮಾಡ್ತಾನೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಲೈವ್ ಟೆಲಿಕಾಸ್ಟ್ ಆಗ್ತಾನೆ ಇರಬೇಕು ಕಂಟಿನ್ಯೂಸ್ ಈ ಕ್ಯಾಮ್ರಾಲಿ. ಅದರ ಆಮೇಲೆ ಪೊಲೀಸ್ ಸ್ಟೇಷನ್ ಏನು ಮಾಡಿದರೆ, ಕಂಪಲ್ಸರಿ ಸಿ ಸಿ ಕ್ಯಾಮ್ರಾ ಗೊತ್ತಾ ನಿಮಗೆ? ಏನೇ ಇನ್ವೆಸ್ಟಿಗೇಟ್ ಮಾಡಬೇಕು ಅಂದರೆ ಪೊಲೀಸರು ಎಲ್ಲ ಸ್ಟೇಷನ್ ಎಲ್ಲ ಮೂಲೆಗಳಲ್ಲಿ ಕ್ಯಾಮ್ರಾ ಇರಬೇಕು, ಅದು ಕಂಟಿನ್ಯೂಸ್ ರೆಕಾರ್ಡಿಂಗ್ ಆಗಬೇಕು. ಅಲ್ದ್ರ ಗೊತ್ತಾ ನಿಮಗೆ? ಆಮೇಲೆ ಕೋರ್ಟಲ್ಲಿ ಕೋರ್ಟಲ್ಲಿ ಹೊಸದಾಗಿ ಡಿಸಿಷನ್ಸ್ ಆಗಿದೆ ಗೊತ್ತಾ, ಈವನ್ ಕೋರ್ಟಲ್ಲಿ ಕೂಡ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇರಬೇಕ್ರೆ ಎಂಟೈರ್ ಥಿಂಗ್ ಆಸ್ ಟು ಬಿ ರೆಕಾರ್ಡೆಡ್. ಅಬ್ಸರ್ವ್ ಮಾಡಿದ್ದೀರಾ ಏನೋ ಇವೆಲ್ಲ? ಇವೆಲ್ಲ ರೀಸೆಂಟಾಗಿ ಬಂದಿರೋದ್ರಿ. ಯಾಕೆ? ಗುಪ್ತವಾಗಿರೋಂಥ ಯಾವುದೇ ರೀತಿ ಕೆಲಸಗಳು ಆಗಬಾರ್ದು, ಇದನ್ನೆಲ್ಲ ಬಯಲಿಗೆ ತರಬೇಕು. ಯಾಕಪ್ಪ? ನಮ್ಮ ಏನ್ರಿ ಪ್ರಜ್ವಲ್ ರೇವಣ್ಣ, ಹಾಂ ಅದವರ, ಅವ್ರೇನು ಮಾಡಿದ್ರು ಗುಪ್ತವಾಗಿರೋದಿಲ್ಲ, ಎಷ್ಟು ವರ್ಷದಿಂದ ಮಾಡ್ತಾಯಿದ್ನೋ ಇಂಥ ಅನಾಚಾರ ಕೆಲಸಗಳೆಲ್ಲ. ಇವಾಗ ಏನಾಯ್ತು ಅದೆಲ್ಲ ಇಲ್ಲ, ಹೊರಗಡೆನೇ ಬಂದ್ಬಿಡ್ತು. ಸಿ ಡಿ ಅಂತೆ, ಪೆನ್ ಡ್ರೈವ್ ಅಂತೆ, ನಾವೇನು ಹೇಳ್ಬೇಕು ಇದ್ರ ಬಗ್ಗೆ ಅಲ್ಲ. ಕರ್ತನಲ್ಲಿ ಪ್ರೀತಿಗಳು ಅಲ್ವರ, ನಮ್ಮ ಫೇಮಸ್ ಆ್ಯಕ್ಟರ್ ದರ್ಶನ್ ಅದರ ಯಾರನ್ನೋ ಕೊಲೆ ಮಾಡ್ಬಿಟ್ಟು ಏನು ಮಾಡ್ರ? ಹಾಂ ಇವಾಗ ಅದನ್ನ ಏನು ಮಾಡ್ರ? ಕ್ಲೀನಾಗೆ ಕ್ಲೀನಾಗಿ ಟ್ರ್ಯಾಕ್ ಮಾಡಿ ಏನು ಮಾಡ್ರ? ಸಿಕ್ಬಿಟ್ಟವ್ರೆ ಅದರ ಎಂತೆಂಥ ಕೊಲೆಗಳು, ಎಂತೆಂಥ ದೊಡ್ಡ ದೊಡ್ಡದು ಏನ್ರಿ ನಡೆಯಂಥ ಒಂದೆಲ್ಲ ಹಾಂ ದರೋಡೆಗಳು, ಇದನ್ನೆಲ್ಲ ನಿಮಿಷದಲ್ಲಿ ಏನು ಮಾಡ್ತಾರೆ ಪೊಲೀಸವರು ತೆಗೆದುಬಿಡ್ತಾರೆ. ಯಾಕೆ ಗೊತ್ತಾ? ಯಾಕೆ ಅಂದರೆ ಅವ್ರ ಮೇಲೆ ಒಬ್ರು ಅವರೇ ಕರ್ತನು, ಕರ್ತನ ಬರುವ ದಿನ ತನಕ ಕಾದುಕೊಂಡಿರಿ. ನೀವೇನು ಮೊದಲು ಏನು ಮಾಡೋಕ್ಕೋಗಿ ತೀರ್ಪು ಮಾಡಕ್ಕೆ ಹೋಗ್ಬೇಡಿ. ತೀರ್ಪಣಕ್ಕೆ ಆತನ ಇದ್ದಾನೆ, ನ್ಯಾಯಾಧಿಪತಿ ಇದ್ದಾನೆ. ಅವ್ರು ಬಂದು ಏನು ಮಾಡ್ತಾ ಅಂದರೆ ಕತ್ತಲಿರುವಂಥ ಗುಪ್ತವಾಗಿರುವಂಥ ಎಲ್ಲ ಕೆಲಸಗಳನ್ನ ಬೆಳೆತಿರ್ತಾರೆ. ಅದರ ಒಂದು ಕಾಲದಲ್ಲಿ ಸ್ಕೂಲಲ್ಲಿ ಹೆಣ್ಮಕ್ಳುಗಳ ಮೇಲೆ ಪಿ ಟಿ ಮಾಸ್ಟರ್ಗಳಲ್ಲಿ ತರಲೆ ಕೆಲಸ ಮಾಡೋರು ಯಾರೂ ಗೊತ್ತಾಗ್ತಾಯಿಲ್ಲ ಪಾಪ ಹೆಣ್ಮಕ್ಳು ಬಾಯಿಸ್ಕೊಂಡವ್ರು. ಇವತ್ತು ಏನಾಗಿದೆ? ಇವತ್ತು ಯಾರಂಗಿಲ್ಲ ರೀ. ಅದರ ಯಾರೇ ಕೆಲಸಕ್ಕೆ ಸೇರ್ಕೊಬೇಕಾದ್ರೆ ಪೊಲೀಸ್ ವೆರಿಫಿಕೇಶನ್ ಆಗ್ತಾರೆ. ನೋಡಿ ಇವತ್ತಿನ ನೋಡಿ ಪೇಪರ್ಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ರು ಗೊತ್ತಾ? ಮನೆಯಲ್ಲಿ ಯಾರೇ ಕೆಲಸ ಆಳುಗಳನ್ನ ಸೇರಿಸ್ಕೊಬೇಕಾದ್ರೆ ಆ ಕೆಲಸದ ಆಳುಗಳದ್ದು ಕಂಪ್ಲೀಟ್ ಪೊಲೀಸ್ ವೆರಿಫಿಕೇಶನ್ ಆಗಿರಬೇಕು. ಅದು ಪೊಲೀಸ್ ಡೇಟಾಲ್ಲಿ ಅಪ್ಡೇಟ್ ಆಗಿರಬೇಕು ಪೊಲೀಸ್ ಆ್ಯಪಲ್ಲಿ. ಆವಾಗ ನೀವು ಕೆಲಸಕ್ಕೆ ಸೇರ್ಕೊಬೇಕು ಅಂತ ನಿಯಮ ಜಾರಿಗೆ ಏನಾಗಿದೆ? ಇದು ಬಂದಿದೆ, ಮೊದಲಿನೇ ಇದೆ. ಆದರೆ ಒಂದು ವಾರದಲ್ಲಿ ಏನಾಗಿದೆ ಅಂದರೆ 4 ಕೋಟಿಗೆ ಒಬ್ಬರು ಮನೆ ಓನರ್ನ ಏನು ಮಾಡಿದ್ದಾರೆ, ಸಾಯಿಸಾಕ್ಬಿಡ್ತಾರೆ. ಯಾರು? ಮನೆಯಲ್ಲಿ ಸಾಕು ಇಟ್ಕೊಂಡಿರೋಂಥ ಕೆಲಸದವ್ರು ಮಾಡಿರೋ ಕೆಲಸದಿಂದ ಇದು ನೀತಿ ನಿಯಮ ಕಡ್ಡಾಯವಾಗಿ ಆಗಬೇಕು ಅಂತ ಜಾರಿಗೆ ಬಂದಿದೆ. ಏನಕ್ಕೆ? ಏನು ಗೊತ್ತಾ? ಗುಪ್ತವಾಗಿರೋಂಥ ಎಲ್ಲ ಕೆಲಸಗಳನ್ನ ಬಯಲಿಗೆ ಏನು ಮಾಡ್ತಾರೆ, ಬೆಳಕಿಗೆ ತರ್ತಾವ್ರೆ. ಅದರ ಇವತ್ತು ನೋಡಿದ್ರಿ ಎಲ್ಲ ಆನ್ಲೈನ್ ರೀ. ಆದರೆ ನೀವೇನೇ ಮಾಡಂಗಿರಿ ಆನ್ಲೈನ್ ಮಾಡೋಕೆ. ಯಾಕೆ? ಎಲ್ಲ ಕ್ಲಿಯರ್ ಆಗಿರಬೇಕು, ಎಲ್ಲ ಬಹಿರಂಗವಾಗಿರಬೇಕು. ಆರ್ ಟಿ ಐ ಗೊತ್ತಾ, ರೈಟ್ ಟು ಇನ್ಫಾರ್ಮೇಷನ್. ಒಂದು ಕಾಲದಲ್ಲಿ ಹೋಗ್ಬಿಟ್ಟು ಏನೋ ಒಂದು ಇನ್ಫಾರ್ಮೇಷನ್ ಕೇಳಬೇಕಾದ್ರೆ ಕೊಟ್ಟಿರೋರಾ, ಏ ನಿಮ್ಗೆ ಏನಪ್ಪ ಅದೆಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ ಹೋಗ್ರಿ ಅಂತ ಹೇಳಿದ್ರು. ಇವತ್ತು ಗೌರ್ಮೆಂಟು ರೈಟ್ ಟು ಇನ್ಫಾರ್ಮೇಷನ್, ಐ ಹ್ಯಾವ್ ಗಾಟ್ ದ ರೈಟ್ಸ್, ನಾನು ಯಾರು ಬೇಕಾರೋ ಯಾರದ್ದು ಬೇಕಾರೋ ಅನ್ನೋ ಡೀಟೇಲ್ಸ್ ಕೇಳ್ಬೋದು, ಗೌರ್ಮೆಂಟ್ ಕೊಡಲೇಬೇಕು. ಯೋಚನೆ ಮಾಡಿ, ಎಕ್ಸಾಂಪಲ್ ಹೇಳಬೇಕಂದ್ರೆ ಏನ್ರಿ, ಇವತ್ತು ಇಲ್ಲಿ ಮೋಹನ್ ಬದರ್ ಇದ್ದಾರೆ, ಮೋಹನ್ ಬದರ್ ಎಷ್ಟು ಆಸ್ತಿ ಇದೆ, ಎಷ್ಟು ದುಡ್ಡು ಇಟ್ಟಿದ್ದಾರೆ ಅಂತಂದರೆ, ನಾನು ಗೌರ್ಮೆಂಟ್ಗೆ ಹೋಗಿ ಲೆಟರ್ ಕೊಟ್ಟರೆ ಇಂಥ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಸುಮ್ಮನೆ ಮಾಡ್ಕೊ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಇಷ್ಟು ದಿನದಲ್ಲಿ ತೆಗೆದು ಕೊಟ್ಬಿಡ್ಬೇಕು. ನೋಡಪ್ಪ ಮೋಹನ್ ಬದರ್ ಹೆಸರು ಇಷ್ಟ ಆಗ್ತದೆ. ಅದೇ ನೀವು ನನ್ನ ಬಗ್ಗೆ ತಿಳ್ಕೊಬೇಕು ಅಂತಂದರೆ, ನೀವು ಗೌರ್ಮೆಂಟ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಗೌರ್ಮೆಂಟ್ ನಿಮಗೆಲ್ಲ ಡೀಟೇಲ್ಸ್ ಕೊಡಲೇಬೇಕು. ದಟ್ ಈಸ್ ರೈಟ್ ಟು ಇನ್ಫಾರ್ಮೇಷನ್. ಕರ್ತನಲ್ಲಿ ಪ್ರಿಯರೇ, ಯಾಕೆ ಅಂದರೆ ಕತ್ತಲ್ಲಿರೋಂಥ ಎಲ್ಲ ಕಾರ್ಯಗಳನ್ನ ಬೆಳಕಿಗೆ ಏನು ಮಾಡಿದಾರೆ ಇವತ್ತು ಕ್ರಿಸ್ತನು ತರ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಸ್ವಲ್ಪ ಯೋಚನೆ ಮಾಡಿರ್ತೀನಿ. ಇವೆಲ್ಲ ಸಾಧಾರಣವಾಗಿ ಹಂಗೆ ಮ್ಯಾಜಿಕ್ ಆಗಿ ಲೋಕ್ತಲಾಗಂತ ಕೆಲಸ ಅದ ರೀ. ಯಾವುದೋ ಒಂದು ಅದ್ಭುತವಂತ ಶಕ್ತಿ, ಅದರ ಮನುಷ್ಯನಿಗೆ ಗೊತ್ತಿಲ್ಲದ ಅದ್ಭುತವಂತ ಶಕ್ತಿ ಏನು ಮಾಡ್ತಾರೆ ಭೂಲೋಕದಲ್ಲಿ, ಇವೆಲ್ಲ ಕೆಲಸಗಳನ್ನ ಮಾಡ್ತಾರೆ. ಈ ಅದ್ಭುತವಂತ ಶಕ್ತಿನೇ ನಮ್ಮ ಕ್ರಿಸ್ತನ ಎರಡನೇ ಪ್ರತ್ಯಕ್ಷತೆ. ಹಿಂಗನ್ರಿ, ಎರಡನೇ ಬರುವಿಕೆ ಅಲ್ಲ, ಬತ್ತವ್ರಿ ಅಂತಲ್ಲ ರೀ, ಬಂದ್ಬಿಟ್ಟವ್ರೆ. ಬಂದು ಏನು ಮಾಡ್ತಾರೆ ಅವರು, ಆಡಳಿತ ನಡೆಸ್ತಾ ಇದ್ದಾರೆ. ಅದಕ್ಕೆ ಇವೆಲ್ಲ ಸೂಚನೆಗಳು. ಅದಕ್ಕೆ ಒಂದು ವಾಕ್ಯ ಓದ್ರಿ ಅಂತ ಹೇಳ್ತಾರೆ, ಲೂಕ 21ನೇ ಅಧ್ಯಾಯ, ಲೂಕ 21 26 ಓದಿ. ಲೂಕ 21 26 ಓದ್ರಿ ಯಾರಾದ್ರ. ಲೂಕ್ 21 26.
ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದು ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು.
ನೋಡ್ರ, ಆಕಾಶದ ಶಕ್ತಿಗಳು ಆಕಾಶದಲ್ಲಿ ಇವತ್ತು ಯಾರು ಆಡಳಿತ ಮಾಡ್ತಾ ಇದ್ದಾರೆ? ಶೇತಾನ್ ದುಷ್ಟ ಆಡಳಿತ ಇತ್ತ? ಆಕಾಶದ ಶಕ್ತಿಗಳು ಕದರದಿಂದ ಭೂಮಿ ಮೇಲೆ ಏನು ಬರ್ತದೋ ಎಂಬಂತೆ ಮನುಷ್ಯರು ಏನು ಮಾಡ್ತಾರಂತೆ, ಭಯ ಭೀತಿಯಿಂದ ಏನ್ರಿ, ಹಾಂ ಭಯ ಭೀತಿಯಿಂದ ಏನು ಮಾಡ್ತಾರಂತೆ ಬ್ರದರ್?
ಪ್ರಾಣ ಹೋದಂತಾಗುವರು ಎದುರು
ಹಾಂ,
ನೋಡುತ್ತಾ ಪ್ರಾಣ.
ಪ್ರಾಣ ಹೋದಂತ ಆಗ್ಬಿಟ್ಟೈತೆ ಅವ್ರಿಗೆ. ಅಯ್ಯೋ ಏನಪ್ಪ ಬರ್ತೈತೆ, ಏನಪ್ಪ ಇದು, ಏನಾಗ್ತೈತೆ ಗೊತ್ತಾಗ್ತಿಲ್ಲ. ಎಲ್ಲ ಸೀಕ್ರೆಟ್ ಆಗಿರೋಂಥ ವಿಚಾರ ಎಲ್ಲ ಬಯಲಿಗೆ ಬರ್ತೈತೆ. ಅದರ ಯೋಚನೆ ಮಾಡಿದ್ರಿ, ಒಂದು ಕಾಲದಲ್ಲಿ ಏನಿತ್ತೆ ಅಲ್ಲ, ಮನೇಲಿ ಸಿಕ್ಕಾಪಟ್ಟೆ ಕ್ಯಾಶ್ ಇಡೋರು ದುಡ್ಡುಗಳನ್ನ, ಅದರ ಹೇಳೋ ಏನು ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲ ಇಟ್ಬಿಡೋರು. ಇವತ್ತೈತೆ ಕ್ಯಾಶು, ಯಾರು ಮನೇಲಿ ಕ್ಯಾಶ್ ಇಡೋಕ್ಕಾಗಲ್ಲ ರೀ. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗೆ ಲಿಮಿಟ್ ಮಾಡಿಬಿಟ್ಟಾರೆ. 2 ಲಕ್ಷದ ಮೇಲೆ ನೀವೇನೇ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋ ಹಾಗೇನೇ ಇಲ್ಲ. ಅಲ್ಲ, ಏನೇ ವಸ್ತು ತಗೊಂಬೇಕಾದ್ರು, ಬಿಲ್ಡಿಂಗ್ ಇರ್ಬೋದು, ಕಾರ್ ಇರ್ಬೋದು, ಎಕ್ಸೆಟ್ರಾ ಇರ್ಬೋದು, ಏನೇ ಇರ್ಬೋದು, 2 ಲಕ್ಷದ ಮೇಲೆ ಕ್ಯಾಶ್ ಕೊಡಂಗೇ ಇಲ್ಲ. ಇನ್ನು ಮಿಕ್ಕಿದೆಲ್ಲ ಬ್ಯಾಂಕ್ ಮುಖಾಂತರ ಹೋಗ್ಬೇಕು ಕಂಪಲ್ಸರಿ. ಅವಾಗ ಏನಾಗ್ಬಿಡ್ತು, ಎಲ್ಲ ಬ್ಲ್ಯಾಕ್ ಇದ್ದಿದ್ದು ವೈಟ್ ಆಗೋಯ್ತ್ರಿ. ಕಂಪಲ್ಸರಿ ನೀತಿ ನ್ಯಾಯವಾಗಿ ಭದ್ರಾಗೇ ಇರಬೇಕು. ಇದು ರೂಲ್ಸ್ ಮಾಡಿರೋದು ನಮ್ಮ ಕರ್ತನೋ, ಯಾಕಂದ್ರೆ ನಮ್ಮ ಕರ್ತನೋ ನೀತಿ ಸ್ವರೂಪನೋ. ಅಂದ್ರೆ ನೀತಿಯ ನ್ಯಾಯಾಧಿಪತಿ ಅವ್ರ ರಾಜ್ಯದಲ್ಲಿ ಅನ್ಯಾಯನ ಮಾಡೋದಕ್ಕೆ ಬಿಡೋದಿಲ್ಲ. ಇವೆಲ್ಲ ಏನಪ್ಪ ಸೂಚನೆ ಅಂದರೆ, ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ನಮ್ಮ ಕರ್ತನ ಪ್ರಸನ್ನತೆಗೆ ಸೂಚನೆ, ಅವರು ಬಂದಿರೋದಕ್ಕೆ ಸೂಚನೆ. ಅದರಿಂದ ನಾವು ಏನಪ್ಪ ನೋಡಿದ್ರಿ ಕ್ರಿಸ್ತನ ಎಡಂಬರಿಕೆ ಪಾಠದಲ್ಲಿ ಅಂತಂದರೆ, ಕ್ರಿಸ್ತನು ಯಾತಕ್ಕೆ ಬರ್ತಾರೆ ಅಂತ ನೋಡಿದ್ರಿ. ಅದರ ಅವರು ತನ್ನ ರಾಜ್ಯನ ಸ್ಥಾಪನೆ ಮಾಡಕ್ಕೆ ಬರ್ತಾರೆ, ಭೂಲೋಕದಲ್ಲಿ 1,000 ಆಳ್ವಿಕೆ ಮಾಡ್ತಾರೆ ಅಂತ ನೋಡಿದ್ರಿ. 2ನೇ ಭಾಗದಲ್ಲಿ ಏನು ನೋಡಿದ್ರಿ, ಯೇಸು ಕ್ರಿಸ್ತು ಯಾವ ಥರ ಬರ್ತಾರೆ ಅಂತಂದರೆ, ಇದು ಕ್ರೈಸ್ತವರು ಯಾವ ಥರ ಭಾವನೆಗಳು ಇಟ್ಕೊಂಡಿದ್ದಾರೆ, ಕ್ರೈಸ್ತವರು ಯಾವ ಥರ ಯೋಚನೆಗಳನ್ನ ಯೋಚನೆ ಮಾಡ್ತಾರೆ ಅಂತ ನಾವೇನು ಮಾಡಿದ್ರಿ 2ನೇ ಭಾಗದಲ್ಲಿ ನೋಡಿರಿ. ಆಮೇಲೆ 3ನೇ ಭಾಗದಲ್ಲಿ ಏನಪ್ಪ ನೋಡಿದ್ರೆ, ಕ್ರೈಸ್ತವರು ಯೋಚನೆ ಮಾಡಿದ ಪ್ರಕಾರನೇ ಸತ್ಯವೇದದಲ್ಲಿ ಬರ್ತಾರೆ ಅಂತ ಹೇಳಿದ್ಯಾ ಅಂದ್ರೆ, ಇಲ್ಲ, ಕ್ರೈಸ್ತವರ ಆಲೋಚನೆಗಳ ತಕ್ಕಂತೆ ಕ್ರಿಸ್ತನು ಬರೋದಿಲ್ಲ ಅಂತ ಬಹು ಸ್ಪಷ್ಟವಾಗಿ ಏನು ಮಾಡಿದೆ ಬೈಬಲ್ ಪ್ರಕಾರ ನೋಡಿದ್ರಿ. ಮತ್ತೆ ಕ್ರಿಸ್ತನು ಹೇಗೆ ಬರ್ತಾರೆ ಅಂತಂದ್ರೆ, ಅವರ ಕಣ್ಣು ಕಾಣದೆ ಅಂತ ರೀತಿಯಲ್ಲಿ ಆತ್ಮಿಕ ದೇಹದಲ್ಲಿ ಬರ್ತಾರೆ ಅಂತ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ. ಅದ್ರಿಗೆ ಕ್ರಿಸ್ತನ ಎಡಬರಿಕೆ ಹೇಗಿರುತ್ತೆ ಅಂತ ನಾವು ನೋಡಿದ್ರೆ ಬಹು ಸ್ಪಷ್ಟವಾಗಿ ಕರ್ಕೊಂಡು ಕಣ್ಣಿಟ್ಕೊಂಡ್ರಿ. 3ನೇ ಭಾಗದಲ್ಲಿ 4ನೇ ಭಾಗದಲ್ಲಿ ಆತ್ಮೀಕ ಶರೀರದಲ್ಲಿ ಬಂದ ಕ್ರಿಸ್ತನ್ನ ಅವ್ರ ಕಣ್ಣಿಗೆ ಕಾಣಿಸಲ್ಲ ಅಂತಂದ್ರೆ, ಯಾವ ಕಣ್ಗಳಿಂದ ಕಂಡುಹಿಡಿಬೇಕು? ಮನ ಕಣ್ಗಳಿಂದ ಕಂಡುಹಿಡಿಬೇಕು. ಅದರ ಅದನ್ನ ಹೇಗಪ್ಪ ಕಂಡುಹಿಡಿಯೋದು ಅಂತಂದ್ಬಿಟ್ಟು ನಾವು ಸೂಚನೆಗಳನ್ನ ಏನ್ ಮಾಡಿದ್ದು ಹೋದ ವಾರ ಈ ವಾರ ನೋಡಿರೋದು. ಅದರ ಅದಕ್ಕೆ ನೆಕ್ಸ್ಟ್ ಏನಪ್ಪ, ಅವ್ರು ಬಂದವರೇ ಅಂತಂದ್ರೆ ಒಂದು ಡೇಟ್ ಇರಬೇಕಲ್ವಾ? ಅದರ ಒಂದು ಬಂದವರೇ ಅಂದ್ರೆ ಯಾವುದೋ ಒಂದು ಟೈಮಲ್ಲಿ ಬಂದಿರಬೇಕಲ್ವಾ? ಯಾವ ಒಂದು ಸಮಯದಲ್ಲಿ ಬಂದಿದ್ದಾರೆ, ಅದನ್ನ ಹೆಂಗೆ ನಾವು ನೋಡೋದು, ಸತ್ಯವೇದದಲ್ಲಿ ಇದೆಯಾ ಇದ್ರ ಬಗ್ಗೆ ಅಂತಂದ್ಬಿಟ್ಟು ನೆಕ್ಸ್ಟ್ ಬರೋಂಥ ವಾರ ನಾವು ನೋಡೋಣ. ಅದನ್ನ ಕರ್ತನಲ್ಲಿ ಪ್ರೀತಿಗಳೇ, ನೆಕ್ಸ್ಟ್ ವಾರ ದಯವಿಟ್ಟು ಯಾರೋ ಮಿಸ್ ಮಾಡ್ಕೊಂಬಿಡಿ. ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಪಾರ್ಟ್ ಇರ್ತಾರೆ, ಜೀಸಸ್ ಕ್ರೈಸ್ಟು 2ನೇ ಬರೋಕಲ್ಲಿ ಯಾವಾಗ ಬಂದಿದ್ರು ನಾವು ಕಂಡಿಡ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಇದುವರೆಗೂ ಕ್ರಿಸ್ತನ 2ನೇ ಬರೋಕೆ ಬಗ್ಗೆ ಆಗಿರೋಂಥ ಪಾಠದಲ್ಲಿ ನಿಮಗೆಲ್ಲ ಕ್ಲಾರಿಟಿ ಏನಾಗಿರಬೇಕು ಇರಬೇಕು. ಅದರ ಅದರಿಂದ ಯಾರಿಗೋ ಏನಾರೋ ಒಂದು ಪ್ರಶ್ನೆ ಇತ್ತು ಅಂದರೆ ಧಾರಾಳವಾಗಿ ಇವಾಗೇ ಕೇಳ್ಕೊಳ್ಳಿ, ಕೇಳಿಕೊಂಡು ಕ್ಲಾರಿಟಿ ತಗೊಳ್ಳಿ. ನಿಮ್ಗೆ ಯಾರಿಗೆ ಆದರೂ ಸರಿ ಏನೇ ಪ್ರಶ್ನೆ ಇದ್ದರೂ ದಯವಿಟ್ಟು ಏನೇ ಕಾರಣಕ್ಕೂ ಸಂಕೋಚ ಪಡಬೇಡಿ. ನಿಮ್ಮ ಪ್ರಶ್ನೆಗಳ ದಯವಿಟ್ಟು ಹೊರಗಡೆ ಏನು ಮಾಡಿ ನೀವು ಇವಾಗ ತಗೊಂಬನ್ನಿ, ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈ ಪ್ರಶ್ನೆಗಳಿಗೆಲ್ಲ ಏನ್ರಿ ಇವತ್ತು ನಾವು ಸತ್ಯವೇದ ಮುಖಾಂತರ ಉತ್ತರ ಕೊಡ್ತೀವಿ. ನೀವೇನೇ ಇದ್ರು ಸರಿ, ಯಾರೇ ಇದ್ರು ಸರಿ, ದಯವಿಟ್ಟು ನೀವೆಲ್ಲ ಪ್ರಶ್ನೆಗಳನ್ನ ಹೇಳಿ. ಯಾಕಂದ್ರೆ ಮುಂದೆ ಬರೋ ವಾರಗಳಲ್ಲಿ ತುಂಬ ಏನ್ರಿ ತುಂಬ ಇಂಪಾರ್ಟೆಂಟ್ ಪಾಠಗಳಿರ್ತದೆ. ಅದರಲ್ಲಿ ನಾವು ಕ್ರಿಸ್ತನ ಒಂದು ಬರುವಂಥ ಒಂದು ವರ್ಷಗಳ ಬಗ್ಗೆ ಏನು ಮಾಡ್ತೀವಿ ನಾವು ಅದು ನೋಡಕ್ಕೆ ಹೋಗ್ತೀರಿ. ಅದರಿಂದ ಇದರಲ್ಲಿ ನಮಗೆ ಮೈಂಡ್ ಕ್ಲಿಯರ್ ಇರಬೇಕು ರೀ. ಯಾವತ್ತು ನಾವೇನು ಗೊತ್ತಾ, ನಮ್ಮ ಮೈಂಡ್ ಕ್ಲಿಯರ್ ಇದ್ದಷ್ಟು ನಮಗಿರೋಂಥ ಎಲ್ಲ ಪ್ರಶ್ನೆಗಳ ಉತ್ತರ ಸಿಕ್ಕಷ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಇರ್ತಾರೆ ರೀ. ಯೇಸುಕ್ರಿಸ್ತ ಅದು ಹೇಳಿದ್ದು ಸತ್ಯ ಅಂತ ತಿಳ್ಕೊಳ್ಳಪ್ಪ. ಸತ್ಯ ನಿಮ್ಗೇನು ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಯಾವುದರಿಂದ ಬಿಡುಗಡೆ ಮಾಡ್ತಾರೆ? ನಮ್ಮ ಎಲ್ಲ ಸಂದೇಹಗಳು, ನಮ್ಮೆಲ್ಲ ಕಲಹಗಳು, ನಮ್ಮೆಲ್ಲ ಮೈಂಡಲ್ಲಿರೋಂಥ ಏನ್ರಿ ಏನ್ರಿ ಎಲ್ಲ ಡಿಸ್ಟರ್ಬೆನ್ಸ್ ಇದೆ ಗೊತ್ತಾ, ಏನ್ರಿ ಕನ್ಫ್ಯೂಷನ್, ಎಲ್ಲ ಕನ್ಫ್ಯೂಷನ್ಗೆ ಉತ್ತರ ಸತ್ಯ. ಆ ಸತ್ಯ ನೀವೇನು ಮಾಡಿ ತಿಳ್ಕೊಳ್ಳಿ. ಅದರಿಂದ ಯಾರೇ ಸಹೋದರ ಸಹೋದರಿಗಳು ಏನೇ ಪ್ರಶ್ನೆ ಇದ್ದಾರೋ ದಯವಿಟ್ಟು ಕೇಳಿ. ಯಾರಿಗೋ ಪ್ರಶ್ನೆ ಇದೆಯಾ ಕೇಳ್ಬೋದು, ಯಾರು ಕೇಳೋಂಗೆ ಕೇಳ್ಬೋದು. ಆರೋಗ್ಯ ಸ್ವಾಮಿ ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್.
ಓಕೆ. ಗೋಪಾಲ ಬ್ರದರ್, ಗೋಪಾಲ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ರಾಜೇಂದ್ರ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ?
ಹೆಣ ಬಿದ್ದಲ್ಲೇ ಹದ್ದುಗಳು ಬೀಳುವಂತ ಐತಲ್ ಬ್ರದರ್.
ವೆರಿ ಗುಡ್, ಅದು ಕವರ್ ಮಾಡ್ತೀನಿ ಬ್ರದರ್. ಅದು ನೆಕ್ಸ್ಟ್ ಭಾಗ ಅಲ್ಲ, ನೆಕ್ಸ್ಟ್ ಭಾಗದಲ್ಲಿದೆ, ಅದು ಕವರ್ ಮಾಡ್ತೀನಿ. ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ. ಇದಾಗಿದ್ಮೇಲೆ ಇನ್ನ ಕ್ರಿಸ್ತನ 2ನೇ ಬರೋಕೆ ಬಗ್ಗೆ ಇನ್ನ 3-4 ಭಾಗ ಇದೆ. ಓಕೆನಾ? ಸೊ 3-4 ಭಾಗದಲ್ಲಿ ಏನನ್ನೆಲ್ಲ ನೋಡ್ತೀರಿ ಅಂತಂದ್ರೆ, ಒಂದು ಕ್ರಿಸ್ತನು ಬಂದಿರುವಂಥ ವರ್ಷದ ಬಗ್ಗೆ ನೋಡ್ತೀರಿ. ಇದಾಗಿದ ನಂತರ ಅಲ್ಲಿ ಹೆಣ ಎಲ್ಲಿದೆಯೋ ಅಲ್ಲ, ಹದ್ದು ಬಂದು ಸೇರ್ತಾರೆ ಅಂತ ಹೇಳ್ತಾರಲ್ಲ ರ್ಯಾಪ್ಚರ್, ಆ ರ್ಯಾಪ್ಚರ್ ಬಗ್ಗೆ ನಾವು ಏನು ಮಾಡ್ತೀರಿ ನೋಡ್ತೀರಿ. ಇದಾಗಿದ ನಂತರ ನಾವು ಕ್ರಿಸ್ತನ ರಾಜ್ಯದಲ್ಲಿ ಏನೆಲ್ಲ ಕೆಲಸಗಳನ್ನ ಎದುರು ನೋಡಬೇಕು ಈ ಸಂದರ್ಭಗಳಲ್ಲಿ, ಇದ್ರ ಬಗ್ಗೆ ಕೂಡ ನಾವು ನೋಡ್ತೀವಿ. ಅಂದರೆ ಇನ್ನೂ 3 ಭಾಗಗಳಿದೆ, ಆಯ್ತಾ? ಸೊ ಅದರಲ್ಲಿ ನಾನು ಡೀಟೇಲ್ ಆಗಿ ಏನು ಮಾಡ್ತೀನಿ ಅದನ್ನು, ಅದು 1 ಅವರ್ ಕ್ಲಾಸ್, ಅದನ್ನು ಡೀಟೇಲ್ ಆಗಿ ಅದನ್ನ ನೋಡೋಣ. ಓಕೆನಾ? ಸರಿ, ಅದು ಬಿಟ್ಟು ಬೇರೆ ಏನೋ ಪ್ರಶ್ನೆ ಇದೆಯಾ? ಓಕೆ ಗೋಪಾಲ ಬ್ರದರ್, ಏನೋ ಡೌಟ್ ಇದೆ ನಿಮಗೆ? ಗೋಪಾಲ ಬ್ರದರ್, ಸರಿ ಜೆಕೆ ಬದರ್. ಓಕೆ
ಎಲ್ಲ ಜನಗಳಿಗೆ ಸಾಕ್ಷಿಗಾಗಿ ಸಾರಲ್ಪಡುವುದು ಅಂತ ಐತಲ್
ವೆರಿ ಗುಡ್. ಅದರ ಸಾಕ್ಷಿಗಾಗಿ ಸಾರಲ್ಪಡ್ತಾರೆ ಅಂತ ಹೇಳಿದ್ದಾರೆ ಮತ್ತೆ 24ನೇ ಅಧ್ಯಾಯದಲ್ಲಿ. ಆದರೆ ಆ ಸಾಕ್ಷಿನ ಎಲ್ಲ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ಯಾ ಅಂದ್ರೆ ಆ ವಾಕ್ಯದಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರಲ್ಲಿ, ಎಲ್ಲ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಸಾಕ್ಷಿನ ಅಂತ
ಇಲ್ಲ ಕೊಟ್ಟಿಲ್ಲ.
ಇಲ್ಲ ಕೊಟ್ಟಿಲ್ಲ. ಸೊ ಇದು ಸಾಕ್ಷಿ ಅಂತ ಏನಂದ್ರೆ ಒಂದು ವಿಟ್ನೆಸ್ ಅಲ್ವರ. ನೀವು ಇವತ್ತು ಲೋಕದಲ್ಲಿ ಯಾವುದೇ ಮೂಲೆಗೋಗಿ ಕ್ರಿಸ್ತನ್ ಬಗ್ಗೆ, ಎಲ್ಲರಿಗೂ ಕ್ರಿಸ್ತನ್ ಬಗ್ಗೆ ಏನಾಗಿರುತ್ತೆ ಅಲ್ಲಿ ಗೊತ್ತಿರ್ತದೆ. ಓಕೆನಾ? ಆದ್ರೆ ಕ್ರಿಸ್ತನು ಏನ್ರಿ ಗೊತ್ತಿರ್ತಾರೆ ಅಂತ ನಿಮ್ಮ ಮಾತಕ್ಕೆ, ನಾವು ಕ್ರಿಸ್ತ ಅಂಗೀಕಾರ ಮಾಡಿರ್ಬೇಕು ಅಂತಲ್ಲ. ರಾಜೇಂದ್ರ ಬ್ರದರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಮಾತಾಡ್ತಾರೆ ಸ್ವಲ್ಪ. ಓಕೆ ಸರಿ. ಇವಾಗ ಅಲ್ಲಿ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಾ ಅಂತ ಹೇಳಿಕೊಡ್ಲಿಲ್ಲ ರೀ. ಲೋಕ ಯಾರಿಗೂ ಕ್ರಿಸ್ತನ ಬಗ್ಗೆ ಗೊತ್ತು, ನೀವು ಯಾರು ಬೇಕಾದ್ರೂ ಕೇಳಿ. ಜೀಸಸ್ ಕ್ರೈಸ್ಟ್ ಯಾರಪ್ಪ ಅಂದ್ರೆ ಜೀಸಸ್ ಕ್ರೈಸ್ಟ್ ಇಸ್ ಅ ಗಾಡ್ ಆಫ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ. ಅದರ ಆದ್ರೆ ಏನು ಜೀಸಸ್ ಕ್ರೈಸ್ಟ್ ಕೇಮ್ ಅಂಡ್ ಡೈಡ್ ಫಾರ್ ಸಿನ್ನರ್ಸ್ ಅಂತ ಹೇಳ್ತಾರೆ. ಜೀಸಸ್ ಕ್ರೈಸ್ಟ್ ಇಸ್ ದ ವರ್ಲ್ಡ್ ಸೇವರ್ ಅಂತ ಹೇಳ್ತಾರೆ. ಆದ್ರೆ ಅವ್ರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ಅಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಇಲ್ಲ. ಯಾಕೆ ಗೊತ್ತಾ? ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾಕೆ ಅಂತಂದ್ರೆ ನೋಡಿ, ಯೇಸು ಕ್ರಿಸ್ತನ್ ಹೇಳ್ತಾರೆ, ಯೇಸು ಕ್ರಿಸ್ತನ ಎರಡನೇ ಬರಿಕೆ ದಿನಗಳು ಹೇಗಿರ್ತಾರೆ ಅಂತ ಹೇಳ್ತಾರೆ. ನೋವಿನ ದಿನಗಳಲ್ಲಿ ಹೇಗಿತ್ತೋ ಅದೇ ತರ ಮನುಷ್ಯ ಕುಮಾರನ ದಿನದಲ್ಲಿ ಅಂತ ಹೇಳ್ತಾರೆ. ಕರೆಕ್ಟಾ?
ಹೌದು.
ಸರಿ. ಇವಾಗ ನೋವಿನ ದಿನಗಳಲ್ಲಿ ಜನಗಳು ಒಳ್ಳೆಯವರಾಗಿದ್ರ ಕೆಟ್ಟವರಾಗಿದ್ರ?
ಕೆಟ್ಟವರಾಗಿದ್ರು.
ಕೆಟ್ಟವರಾಗಿದ್ರು. ಆ ಕೆಟ್ಟವರಾಗಿರೋದನ್ನೇ ಆ ಜಗತ್ತನ್ನೇ ಮಾಡಿದ್ದು, ನಾಶ ಮಾಡಿದ್ದು. ಅದೇ ತರ ಕ್ರಿಸ್ತನ ಎರಡನೇ ಬರುವಿಕೆ ದಿನದಲ್ಲಿ ಜನಗಳು ಯಾರು ಒಳ್ಳೆಯವರಾಗಿರಲ್ಲ. ಎಲ್ಲರ ಜನಗಳು ಏನಾಗಿತ್ತು? ಎಲ್ಲರ ಕೆಟ್ಟವ್ರ ತರ
ಕೆಟ್ಟವರು.
ಇರ್ತಾರೆ. ಅದಕ್ಕೇನೆ ಈ ಒಂದು ಜಗತ್ತನ್ನ ಏನ್ರಿ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ನಾಶ ಮಾಡಕ್ ಬರೋದು. ಅದಕ್ಕೆ ಯೇಸು ಕ್ರಿಸ್ತ ಹೆಂಗ ಹೇಳ್ತಾರೆ, ಒಂದು ರಾತ್ರಿ ಬರ್ತಾ ಇದೆ, ಆ ರಾತ್ರಿಯಲ್ಲಿ ಯಾರು ಏನು ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ನೋಡಿ ಓದೋಣ ಬೇಕಾದ್ರೆ ಯೋಹಾನ 9:4 ಓದಾರು. ಯೋಹಾನ 9:4 ಓದ್ರಿ, ಯಾರಾದ್ರೂ ಓದ್ರಿ.
ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು.
ನೋಡ್ರ ರಾತ್ರಿ ಬರ್ತಾರೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ನೋಡ್ರ. ಆ ರಾತ್ರಿ ಯಾವ್ದಪ್ಪ ಅಂದ್ರೆ ಏನ್ರಿ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವಿಶ್ವಾಸತನ ಜಾಸ್ತಿ ಆಗ್ತದೆ. ಇವಾಗ ನಾವು ಮತ್ತೆ 24ನೇ ಅಧ್ಯಾಯದಲ್ಲಿ ಏನ್ ನೋಡ್ತೀರಿ, ಅಲ್ಲಿ ಸಾಕ್ಷಿಯಾಗಿ ಸಾರಲ್ಪಡ್ತಾರೆ ಅಂತ ಮತ್ತೆ 24ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಎಷ್ಟನೇ ವಾಕ್ಯದಲ್ಲಿ ಹೇಳ್ತಾರೆ ಅಂತಂದ್ರೆ ನೋಡ್ರಿ, ಮತ್ತೆ 24ನೇ ಅಧ್ಯಾಯ ತಗೊಂಡ ಅಂತಂದ್ರೆ ನಮಗೆ ಹೇಳೋದು ಎಷ್ಟನೇ ವಾಕ್ಯ? 14ನೇ ವಾಕ್ಯ. ಆದರೆ
14.
12ನೇ ವಾಕ್ಯದಲ್ಲಿ ಹೇಳ್ತಾರೆ, ಅಧರ್ಮ ಹೆಚ್ಚಾಗಿಂದ ಬಹು ಪ್ರೀತಿ ತಣ್ಣಗಾಗ್ತಾರೆ ಅಂತ ಹೇಳ್ತಾರೆ. ಅಧರ್ಮ ಹೆಚ್ಚಾಗಿಂದ ಬಹು ಜನಗಳ ಪ್ರೀತಿ ತಣ್ಣಗಾಗ್ತಾರೆ ಅಂತ ಅಂದ್ಮೇಲೆ ಎಲ್ಲರೂ ಯೇಸು ಕ್ರಿಸ್ತನ ಹೆಂಗೆ ಅಂಗೀಕಾರ ಮಾಡಕ್ಕೆ ಸಾಧ್ಯ? ಮತ್ತೆ ಈ ವಾಕ್ಯ ಆಪೋಸಿಟ್ ಆಗ್ಬಿಡ್ತಲ್ವಾ?
ಆಪೋಸಿಟ್.
ಹಾ, ಅವಾಗ ಏನ ಅರ್ಥ ಅಂತಂದ್ರೆ ಅದು ಸಾಕ್ಷಿಗಾಗಿ ಅಷ್ಟೇ. ಆದ್ರೆ ಸಾಕ್ಷಿನ ಎಲ್ಲ ಅಂಗೀಕಾರ ಮಾಡಿ ಕನ್ವರ್ಟ್ ಆಗ್ಬಿಡ್ತಾರೆ, ಯೇಸು ಕ್ರಿಸ್ತನ ರಕ್ಷಕನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಲ್ವೇ ಅಲ್ಲ ರೀ. ಆಯ್ತಾ? ಮೊದಲನೇ ಪಾಯಿಂಟ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ, ಯೇಸು ಕ್ರಿಸ್ತನ ಉದ್ದೇಶ ಈ ಒಂದು ಮೊದಲನೇ ಬರುವಿಕೆಯಲ್ಲಿ ಇಡೀ ಲೋಕನ ಕನ್ವರ್ಟ್ ಮಾಡೋದಲ್ಲ. ಚೆನ್ನಾಗಿ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಲೂಕ 18:8 ಓದ್ರಿ ಯಾರಾದ್ರೂ. ಲೂಕ 18:8 ಓದಿ.
ಮನುಷ್ಯಕುಮಾರನು ಭೂಲೋಕದಲ್ಲಿ ಬರುವಾಗ ನಂಬಿಕೆಯನ್ನು ಕಾಣುವನು.
ಅಂದ್ರೆ ಏನರ್ಥ? ನಂಬಿಕೆ ಇರಲ್ಲ
ಇರಲಿ.
ಅಂತ ಅರ್ಥ. ಅರ್ಥ ಆಯ್ತಾರ? ಅದಕ್ಕೆ ಅಂತ್ಯಕಾಲದಲ್ಲಿ ನಂಬಿಕೆ ಎಲ್ಲ ಇರಲ್ಲ. ನೋಡಿ ಇನ್ನೊಂದು ವಾಕ್ಯ ಓದೋಣ, ಇಲ್ಲಿ ಪ್ರಕಟಣೆಯಲ್ಲಿ ಬಂದು ನಿಂತೀನಿ. 22ನೇ ಅಧ್ಯಾಯ 11 ಓದಿ. ಪ್ರಕಟಣೆ 22:11 ಓದ್ರಿ.
ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ,
ಹ್ಮ್
ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ,
ಹ್ಮ್
ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ.
ಹಾ
ಈಗ ಬೇಗ ಬರುತ್ತೇನೆ.
ಆ ಇವಾಗ ಯಾಕೆ ಏನು ಅಪವಿತ್ರವಾಗಿರೋನು ಅಪವಿತ್ರವಾಗಿರಲಿ, ಅದರ ಮೋಸ ಮಾಡೋನು ಮೋಸ ಮಾಡಲಿ ಅಂತ ಯಾಕೆ ಹೇಳ್ಬೇಕು? ಅನ್ಯಾಯ ಮಾಡೋ ಅನ್ಯಾಯ ಮಾಡಲಿ ಅಂತ ಯಾಕೆ ಹೇಳ್ಬೇಕು? ಯಾಕೆ ಎಲ್ಲರೂ ಕನ್ವರ್ಟ್ ಆಗ್ಬಿಡ್ತಾರಲ್ವಾ, ಹಂಗೆ ಕೇಳ್ಬೇಕು? ಪ್ರಕಟಣೆ 3:21 ನೋಡಿದ್ರೆ, ಈಗ ಬಾಗಿಲು ನಿಂತು ತಡ್ತಾ ಇದ್ದೀನಿ, ಯಾರು ತೆರೀತಾರೋ ನಾನು ಬಂದೊಳಗಡೆ. ಯಾಕೆ ಹಂಗೆ ಹೇಳ್ಬೇಕು? ನಾನು ಬಂದ್ಬಿಟ್ಟಿದ್ದೀನಿ, ಎಲ್ಲರನ್ನು ನೋಡ್ತಾ ಇಲ್ಲ, ನಾನೇ ಬಂದು ಬಂದು ತಟ್ಟಬೇಕು? ನೀವ್ಯಾಕೆ ತೆರಿಬೇಕು? ಎಲ್ಲರೂ ತೆರೆದಿರ್ತಾರಲ್ಲ, ಮತ್ತೆ ಯಾಕೆ ಪ್ರತ್ಯೇಕವಾಗಿ ಪರ್ಟಿಕ್ಯುಲರ್ ಜನಕ್ಕೆ ಹೇಳ್ಬೇಕು? ಅಂದ್ರೆ ಕ್ರಿಸ್ತನು ಪ್ರತ್ಯಕ್ಷ ಆಗ್ಬೇಕಾರೆ ಇದು ಪರ್ಟಿಕ್ಯುಲರ್ ಜನಗಳಿಗೆ ಮಾತ್ರ ಕೊಡೋಂಥ ಸತ್ಯ ಅರ್ಥಗಳು. ಇಡೀ ಜಗತ್ ಕನ್ವರ್ಟ್ ಆಗಂಥದ್ದು ಕ್ವಶನೇ ಅಲ್ಲ ರೀ ಅಲ್ವರ. ಅದಕ್ಕೆ ಲೋತಿನ ದಿನಗಳಲ್ಲಿ ನೆನೆಸ್ಕೊಳ್ಳಿ, ಯೇಸು ಕ್ರಿಸ್ತ ಅದು ಹೇಳ್ತಾರ ಇಲ್ವಾ? ಹೇಳ್ತಾರ ಇಲ್ವಾ?
ಹೇಳ್ತಾರೆ.
ಲೋತಿನ ದಿನಗಳಲ್ಲಿ ಜನಗಳು ಒಳ್ಳೆಯವರಾಗಿದ್ರ?
ಇಲ್ಲ
ಲೋತನ್ನ
ಕೆಟ್ಟ.
ಬಾ ನಿಮ್ಮ ಹೆಣ್ಮಕ್ಳ ಜೊತೆ ನಾನು ಸಂಗಮಿಸ್ಬೇಕು ಅಂತ. ಅವಾಗ ಏನು ಮಾಡ್ತಾರೆ ದೇವರು, ಕಣ್ಗಳನ್ನ ಕೂಡು ಮಾಡಿಬಿಡ್ತಾರೆ. ಅದಕ್ಕೆ ಎಷ್ಟೋ ವಿಚಾರ ಇದೆ ಬ್ರದರ್, ಬೈಬಲ್ನ ನಾವೆಲ್ಲ ಆ್ಯಂಗಲ್ ನೋಡಬೇಕು. ಅರ್ಥದ ಅದನ್ನ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರತ್ಯಕ್ಷತೆ ದಿನದಲ್ಲಿ ಎಲ್ಲ ಜನಗಳು ಅದಕ್ಕೆ ಸಾಕ್ಷಿಗೆ ಹಾಕೊಡಲ್ಪಡ್ತಾರೆ ಅಷ್ಟೇ ಹೊರತು ಕನ್ವರ್ಟ್ ಆಗ್ತಾರೆ ಅಂತ ಅಲ್ವೇ ಅಲ್ಲ. ಓಕೆನಾ? ಓಕೆ, ನೆಕ್ಸ್ಟು ಬೇರೆ ಏನೋ ಪ್ರಶ್ನೆ ಜೇಕಬ್ ಬ್ರದರ್, ನಿಮ್ಗೇನು ಡೌಟ್ಸ್ ಇದೆಯಾ? ಓಕೆ ಪ್ರಜ್ವಲ್ ಬ್ರದರ್, ನಿಮ್ಗೇನು ಡೌಟ್ಸ್ ಇದೆಯಾ?
ಇಲ್ಲ ಇಲ್ಲ, ಥ್ಯಾಂಕ್ ಯು.
ಓಕೆ ನಲಿನಾಕ್ಷಿ ಸಿಸ್ಟರ್, ನಿಮ್ಗೇನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್.
ಓಕೆ ಪ್ರಸನ್ನ ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್, ಥ್ಯಾಂಕ್ ಯು.
ಓಕೆ ರಾಜೇಂದ್ರ ಗೌಡ ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ?
ಇಲ್ಲ ಇಲ್ಲ.
ಓಕೆ ಶಿಲ್ಪಾ ಸಿಸ್ಟರ್, ನಿಮ್ಗೇನೋ ಕ್ವಶನ್ಸ್ ಇದೆಯಾ?
ಇಲ್ಲ ಬ್ರದರ್.
ಓಕೆ ಸುಸಾಲಿಕಾ ಸೈಮನ್ ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಸೈಮನ್ ಬ್ರದರ್ ಸರಿ, ಜೋಸಫ್ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್, ಥ್ಯಾಂಕ್ ಯು.
ಓಕೆ ವರುಣ್ ಬ್ರದರ್, ನಿಮ್ಗೇನೋ ಕ್ವಶನ್ಸ್ ಇದೆಯಾ?
ಇದೆ ಬ್ರದರ್.
ಓಕೆ ದೇವಿಕಾ ಸ್ಟರ್, ನಿಮ್ಗೇನೋ ಪ್ರಶ್ನೆ ಇದೆಯಾ?
ಬ್ರದರ್
ಇಲ್ಲ ಬ್ರದರ್, ಇಲ್ಲ
ಓಕೆ ವರುಣ್ ಬ್ರದರ್ ಹೇಳಿ.
ಬ್ರದರ್. ಅದೇ ಕ್ರಿಸ್ತನ ಬರುವ ಸಮಯ ತನ್ನ ತಂದೆಯನ್ನು ಬಿಟ್ಟರೆ ಮಗನಿಗೂ ತಿಳಿಯೋದು ಅಂತ ಐತಲ್ಲ, ನೀವು ನೋಡಿದ್ರೆ ಆ ಬರೋ ವರ್ಷ ನೋಡೋದು ಅಂತಂದ್ರಲ್ಲ ಬ್ರದರ್. ಈಗ
ಸರಿ, ನೀವು ಮೊದಲನೇ ಪಾಠ ಕೇಳಿದ್ರಾ? ಕ್ರಿಸ್ತನ
ಕೇಳಿದ್ದೀನಿ
ಎರಡನೇ
ಬ್ರದರ್,
ಬರಿಕೆ ಬಗ್ಗೆ ಮೊದಲನೇ ಭಾಗ ಕೇಳಿದ್ರಾ?
ಕೇಳಿದ್ದೀನಿ ಬ್ರದರ್.
ಪೂರ್ತಿ ಕೇಳಿದ್ರಾ?
ಅದೇ ಅರ್ಧಕ್ಕೆ ಜೇನದು ಅನ್ಸುತ್ತೆ ಬ್ರದರ್.
ನೀವು ಸೀರಿಯಸ್ ಆಗಿ ಕೇಳಬೇಕು ಆಯ್ತಾ? ನಾನು ನಿಮಗೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಆದರೆ ಇಲ್ಲಿರೋರು ಎಲ್ಲರಿಗೂ ಹೇಳ್ತೀನಿ, ನೀವು ಕ್ಲಾಸು ಅಟೆಂಡ್ ಆಗಿಲ್ಲ ಅಂದರೆ ನಾವು ಕಳ್ಸೋಂಥ ಯೂಟ್ಯೂಬ್ ಲಿಂಕ್ನ ದಯವಿಟ್ಟು ಸೀರಿಯಸ್ ಆಗಿ ಕೇಳಿ. ಯಾಕೆ ಗೊತ್ತಾ? ನೋಡ್ರಿ ನೀವು ಕೇಳಿದ್ರೆ ಬಿಟ್ಟರೆ ನನಗೇನು 1 ರೂಪಾಯಿ ಲಾಭ ಇಲ್ಲ ರೀ, ತಿಳ್ಕೊಳ್ಳಿ. ನಾನು ಎಲ್ಲೋ ಇದ್ದೀನಿ, ನಿಮ್ಮನ್ನ ಯಾವತ್ತೂ ನಾನು ನೋಡೂ ಇಲ್ಲ. ನೀವು ನನ್ನ ಮಕ್ಕಳು ನೋಡಿದಿರಾ? ಇಲ್ಲಿರೋರು ಒಬ್ಬರು ಮಕ್ಕ ಕೂಡ ನೋಡಿಲ್ಲ. ಅದರ ನಾವು ಹೇಳ್ಕೊಡೋದು ಉಚಿತವಾಗಿ ಹೇಳ್ಕೊಡ್ತೀರಿ, ನಮ್ಗೆ ಇದರಲ್ಲಿ ಯಾವ ಲಾಭವೂ ಇಲ್ಲ. ನಾವು ದೇವ್ರ ಲೆಕ್ಕ ಕೊಡಬೇಕು ಆಯಿತಾ? ಅದೇ ಥರ ನೀವು ದೇವ್ರ ಲೆಕ್ಕ ಕೊಡಬೇಕು. ಸಿನ್ಸಿಯರಾಗಿ ಕೇಳಿ ಆಯಿತಾ? ನೀವು ಕೇಳಿ ಆಮೇಲೆ ಕೂಡ ಪ್ರಶ್ನೆ ಬಂದರೆ ದಯವಿಟ್ಟು ಕೇಳಿ, ವಿ ಆರ್ ಆಲ್ವೇಸ್ ಓಪನ್. ಸರಿ, ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೋಡಿ. ಇವಾಗ ಎಲ್ಲಿ ಅಂತಂದರೆ, ಇವಾಗ ಯೇಸು ಕ್ರಿಸ್ತ ಹೇಳಿದ್ರಪ್ಪ ಕರೆಕ್ಟ್, ಹಂಗಂದ್ಬಿಟ್ಟು ಯಾರಿಗೂ ಗೊತ್ತೇ ಇರಲ್ವಾ? ಅಂದರೆ ಅಪೋಸ್ಟಲ್ ಪೌಲ್ ಏನು ಹೇಳ್ತಾರೆ ನೋಡಿರ್ತೀನಿ, ಓದೋಣ ಇಲ್ಲಿ ತೀರ್ಸಲಿಕ್ಕೆ. ದಯವಿಟ್ಟು ಇನ್ನೊಂದ್ಸರಿ ಓದ್ರಿ ಎಲ್ಲ, ದಯವಿಟ್ಟು ಭಾಗ ಒಂದನ್ನು ದಯವಿಟ್ಟು ಎಲ್ಲರೂ ಕೇಳಿ. ಬರೋಂಬುದ ನೀವು ಎಸ್ಪೆಷಲಿ ಕೇಳಬೇಕು ಆಯಿತಾ? ಆಯಿತಾ? ನೀವು ತುಂಬ ಸೀರಿಯಸ್ ಆಗಿ ತೊಗೊಬೇಕು, ಯಾಕಂದ್ರೆ ಬೈಬಲ್ ಸ್ಟಡೀಸ್ ನೀವು ದೇವ್ರನ್ನ ಆಸಕ್ತಿಯಿಂದ ಪ್ರೀತಿಯಿಂದ ತೊಗೊಂಡು ನೀವು ಸಿನ್ಸಿಯರಾಗಿ ಕೇಳಬೇಕು. ವಾರದಲ್ಲಿ 7 ದಿನ ಇರ್ತಾರೆ, 7 ದಿನದಲ್ಲಿ 1 ಅವರ್ ಕ್ಲಾಸ್ನ ಯಾವಾಗಾರು ಕೇಳ್ಬೋದಲ್ವಾ? ಕೇಳ್ಬೋದಲ್ಲ ಬ್ರದರ್?
ಕೇಳ್ಬೋದು.
ಹಾಂ, ದಯವಿಟ್ಟು ನೀವು ಸ್ವಲ್ಪ ಡೆಡಿಕೇಟ್ ಆಗಿ ಕೂತ್ಕೊಂಡು ಕೇಳಿ. ಓಕೆನಾ? ಸರಿ, ವಾಕ್ಯ ಓದಿ. ಇವಾಗ ಎಲ್ಲಿ ಅಂತಂದರೆ 1ನೇ ಥೆಸಲೋನಿಕ 5ನೇ ಅಧ್ಯಾಯ ಓದ್ರಿ ಅಂತೀನಿ. 5ನೇ ಅಧ್ಯಾಯ 1ನೇ ವಾಕ್ಯದಿಂದ. ಹಾಂ, ಮತ್ತೆ 2ನೇ ವಾಕ್ಯ.
ಒಂದು ಐದು ಒಂದ ಬ್ರದರ್.
ಹಾಂ, 1ನೇ ಥೆಸಲೋನಿಕ 5ನೇ ಅಧ್ಯಾಯ 1 ಮತ್ತು 2.
ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ.
ನಿಮಗೆ ಬರೆಯುವುದು
ಅವಶ್ಯವಿಲ್ಲ.
ಅವಶ್ಯವಿಲ್ಲ ಯಾಕೆ? ಮುಂದಕ್ಕೆ ಹೇಳ್ತಾರೆ ನೋಡಿ. ಹಾಂ, ಕಂಟಿನ್ಯೂ.
ಕಾಲದಲ್ಲಿ ಕಳ್ಳನು ಹೇಗೆ ಬರ್ತಾನೋ
ಹ್ಮ್
ಹಾಗೆಯೇ ಕರ್ತನ ದಿನವೂ ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ.
ಹಿಂಗೆ ಹಿಂಗೆ ಕೇಳ್ಬೇಕು. ಅಪೋಸ್ಟಲ್ ಪೌಲು ಕರ್ತನ ದಿನ ಹಿಂಗೆ ಬರ್ತದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಕೇಳಬೇಕಾಗಿತ್ತು. ಮತ್ತೆ ಯೇಸು ಕ್ರಿಸ್ತ ಏನು ಕೇಳಿದ್ರು ಯಾರಿಗೂ ಗೊತ್ತಿಲ್ಲ ಅಂತ? ಅದು ನಾವೇನು ಮಾಡಬೇಕು? ಬೈಬಲಲ್ಲಿ 2 ಕಾಂಟ್ರಡಿಕ್ಟಿಂಗ್ ಸ್ಕ್ರಿಪ್ಚರ್ಸ್ ಇದೆ ಅಲ್ವರ? ನಾವು ಇದುವರೆಗೂ ನಿಮ್ಗೆ ಹೇಳ್ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಇಂದ ಔಟರ್ ಸ್ಟಡಿ ಬೈಬಲ್ ಏನು ಹೇಳ್ಕೊಟ್ಟಿದ್ದಾರೆ, ಬೈಬಲ್ನ ಹೇಗೆ ಓದ್ಕೊಳೋದು ನೋಡಿ. ಬೈಬಲಲ್ಲಿ ಒಂದು ಕಡೆ ಈ ಥರ ಹೇಳಿ ಇನ್ನೊಂದು ಕಡೆ ಆಪೋಸಿಟ್ ಆಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಇದ್ರೆ ಬೈಬಲ್ ರಾಂಗ್ ಇರಬೇಕು, ಇಲ್ಲ ಅಂದರೆ ನಮ್ಮ ತಿಳುವಳಿಕೆಯಲ್ಲಿ ರಾಂಗ್ ಇರಬೇಕು. ಹಂಗಾದ್ರೆ ಖಂಡಿತವಾಗೂ ಬೈಬಲಲ್ಲಿ ಏನು ರಾಂಗ್ ಇಲ್ಲ, ಯಾಕಂದ್ರೆ ದೇವ್ರು ಯಾರು ಸುಳ್ಳು ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಅರ್ಥ ಮಾಡ್ಕೊಳೋದು ಏನೋ ಪ್ರಾಬ್ಲಮ್ ಇರಬೇಕು. ಹಂಗಾದ್ರೆ ಏನಾಗಿದೆ ಪ್ರಾಬ್ಲಮ್ಮು ಅಂತಂದರೆ ನೋಡ್ರಿ, ಕ್ರಿಸ್ತನು ಅಲ್ಲೂ ಯಾರಿಗೂ ಗೊತ್ತಿಲ್ಲ ಅಂತ ಮಾರ್ಕ 13ನಿಂದ ಹೇಳ್ತೀನಿ. ಯಾವಾಗ ಹೇಳಿದ್ರು ಅದನ್ನ ಅಂತ ನಾವು ತಿಂಕ್ ಮಾಡಬೇಕು. ಯಾತಕ್ಕೆ ಕೇಳಿದ್ರು? ಇದು ಯೇಸು ಕ್ರಿಸ್ತು ಸಾವಿನ ನಂತರ ಹೇಳಿದ್ರ ಸಾವಿನ ಮುಂಚೆ ಹೇಳಿದ್ರ ಹೇಳ್ರಿ? ಯೇಸು ಕ್ರಿಸ್ತು ಈ ಮಾತನ್ನು ಹೇಳಿದ್ದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರ ಮಾತನ್ನ ಮರಣಕ್ಕಿಂತ ಮುಂಚೆ ಹೇಳಿದ್ರ ಮರಣದ ನಂತರ ಹೇಳಿದ್ರ?
ಮನಕ್ಕಿಂತ
ಮುಂಚೆ
ಮುಂಚೆ
ಬ್ರದರ್,
ಬ್ರದರ್.
ಮರಣಕ್ಕಿಂತ ಮುಂಚೆ. ಆವಾಗ ಕ್ರಿಸ್ತನ್ಗೆ ಗೊತ್ತಿತ್ತಾ? ಗೊತ್ತಿರಲಿಲ್ಲ. ಯಾಕೆಪ್ಪ ಅಂದರೆ, ಕ್ರಿಸ್ತನು ಇನ್ನ ದೇವರಿಗೆ ನಾನು ಶಿಲ್ಬೆ ಮಣದವರೆಗೂ ನಂಬಿಕೆಸ್ತರಾಗಿರ್ತೀನಿ ಅಂತ ಗೊತ್ತಿರಲಿಲ್ಲ ರೀ, ಅವ್ರು ನೋಡ್ಸಿಲ್ಲ. ಅದರಿಂದ ಎಷ್ಟೋ ವಿಚಾರಗಳನ್ನ ದೇವರು ತನ್ನ ಹದ್ಬಸ್ತಲೆ ಮಾಡಿದ್ರು ಇಟ್ಕೊಂಡಿದ್ರು. ಆದರೆ ಯಾವಾಗ ಕ್ರಿಸ್ತನು ಮರಣದವರೆಗೂ ನಂಬಿಕೆಸ್ತರಾಗಿರ್ತಾರೋ ಎಲ್ಲ ರಹಸ್ಯಗಳನ್ನ ಕ್ರಿಸ್ತ ಕೊಡ್ತಾರೆ. ಸರಿ, ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ? ಎಸ್. ಮತ್ತೆ 28:18 ಹೇಳ್ತಾರೆ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸರ್ವ ಅಧಿಕಾರ ಯಾರು ಕೊಡಲ್ಪಟ್ಟಿದೆ? ಅದಕ್ಕಿಂತ ಮುಂಚೆ ಕೊಡಲ್ಪಟ್ಟಿತ್ತ? ಇಲ್ಲ. ಇನ್ನೊಂದು ವಾಕ್ಯ ಓದೋಣ, ಕ್ಲಿಯರ್ ಆಗಿರೋದು ಎಲ್ಲಪ್ಪ ಅಂದರೆ, ಪ್ರಕಟಣೆ ಪುಸ್ತಕದಲ್ಲಿ ಬಂದರೆ 5ನೇ ಅಧ್ಯಾಯದಲ್ಲಿ ನೋಡಿ, ತಂದೆ ದೇವರು ಹತ್ರ ಒಂದು ಸುರುಳಿ ಇತ್ತಂತೆ. ಆ ಸುರುಳಿ ಹೆಂಗಿತ್ತು? ಪ್ರಕಟಣೆ 5ನೇ ಅಧ್ಯಾಯ 1ನೇ ವಾಕ್ಯ ಓದಿ.
ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು, ಅದರ ಎರಡು ಪಕ್ಕೆಗಳಲ್ಲಿಯೂ ಬರೆದಿತ್ತು. ಇದನ್ನ ಬ್ರದರ್,
ಕರೆಕ್ಟ್ ಕರೆಕ್ಟ್ ಓದಿ.
ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ
ಹಾ
ಬಲಿಷ್ಠನಾದ ಒಬ್ಬ ದೇವದೂತನು
ಹಾ
ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ
ಹ್ಮ್
ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು.
ನೋಡ್ರ, ದೇವ್ರ ಕೈನಲ್ಲಿರೋದು ಆತನ ಸತ್ಯವೇದ ರೀ. ಸತ್ಯವೇದನ್ ತೆಗೆದು ಯಾರು ಓದಕ್ ಸಾಧ್ಯ ಇಲ್ಲ. ಏನು ಓದೋದಕ್ಕಂದ್ರೆ ಸುಮ್ಮನೆ ಹಿಂಗೆ ತಿಳ್ಬಿಟ್ಟು ಮನೇಲಿ ಓದ್ತಿಲ್ಲ ಅದಲ್ಲ ರೀ. ಅದರ ನೀವು ಇಷ್ಟು ವರ್ಷ ಬೈಬಲ್ ಓದಿರೋದಕ್ಕೋ ಇವಾಗ ನೀವು ಕೇಳೋ ಪಾಠಕ್ಕೆ ವ್ಯತ್ಯಾಸ ಐತ ಇಲ್ವಾ? ಒಂದು ಸುಮ್ಮನೆ ಕ್ವಶನ್, ವ್ಯತ್ಯಾಸ ಐತ ಇಲ್ವಾ?
ವ್ಯತ್ಯಾಸ ಇದೆ ಬ್ರದರ್,
ಅದರ ಅಜಗಜಾಂತರ ವ್ಯತ್ಯಾಸ ಐತ ಇಲ್ವಾ?
99% ಬ್ರದರ್.
ಯಾಕೆ ಅಂದರೆ, ನಾವು ಇಷ್ಟು ದಿನ ಬೈಬಲ್ ತೆರೆದು ಓದಿದ್ರಿ, ಆದ್ರೆ ಒಳಗಡೆ ಯಾವಾಗೂ ನಾವು ಮುಳುಗಿ ಓದಿಲ್ಲ, ಅದೇ ವ್ಯತ್ಯಾಸ ರೀ. ಅಲ್ವರ, ಬೈಬಲ್ ವಾಕ್ಯನೇ ಇದೆ, ಎಲ್ಲ ಪ್ರೂವ್ ಮಾಡ್ತೀನಿ, ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇಲ್ಲ ಅಷ್ಟೇ, ಆಯ್ತಾ? ಸರಿ, ಇವಾಗ ಈ ಬೈಬಲ್ನ ಯಾರಿಗೂ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತ, ಯಾಕಂದ್ರೆ ಸುಳ್ಳಿನ ತೆಗೆದು ಓದಕ್ಕಾಗಿಲ್ಲ. ಯಾಕಂದ್ರೆ ಯಾರ ಕೈಲಿದೆ ಇದು? ತಂದೆ ದೇವ್ರ ಕೈಲಿದೆ. ಅವಾಗ ದೇವ್ರತ ಬಂದು ಏನು ಹೇಳ್ತಾನೆ, ಇದು ಭೂಲೋಕದಲ್ಲಾಗ್ಲಿ ಆಕಾಶದಲ್ಲಾಗ್ಲಿ ಏನ್ರಿ ಯಾವ ಮನುಷ್ಯನಿಂದ ತೆಗೆದಿಕ್ ಆಗ್ಲೇ ಇಲ್ಲ ಅಂತ ಹೇಳ್ತಾರೆ. 3ನೇ ವಾಕ್ಯ. ಹಾ,
ಈ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಲೋಕದಲ್ಲಿ ಆಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ.
ಯಾರಿಗೂ ಇರಲಿಲ್ಲ ಬದಾರ, ಭೂಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ಯಾರಿಗೂ ಇರಲಿಲ್ಲ. ನೆಕ್ಸ್ಟ್ ಏನಾಯ್ತಂತೆ ಅವಾಗ? ಹಾ, ಐದನೇ ವಾಕ್ಯ.
ಆಗ ಸುರುಳಿಯನ್ನು ಬಿಚ್ಚುವುದಕ್ಕ 5ನೇ ವಾಕ್ಯ, ಅಳಬೇಡ, ಆಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು.
ನೋಡ್ರ, ಯಾರು ಇವಾಗ ಜಯ ಹೊಂದಿದ್ದಾರೆ?
ಯೇಸು ಸ್ವಾಮಿ
ಯೇಸು ಸ್ವಾಮಿ. ಯಾವಾಗ ಜಯ ಹೊಂದ್ರು ಅವರು?
ಚೆಲುವೆ ಮೇಲೆ ಮರಣ
ಎಸ್,
ಹೊಂದಿದನು.
ಕರೆಕ್ಟ್ ಆಗಿ ಹೇಳಿದ್ರಿ. ಶಿಲ್ಬೆ ಮರಣದಲ್ಲಿ ಬಂದ ಕರೆಕ್ಟ್ ಹೇಳಿ ಬರಂಬುದರು. ಶಿಲ್ಬೆ ಮರಣದಲ್ಲಿ ಕ್ರಿಸ್ತನು ಜಯ ಹೊಂದಿದ ಮೇಲೇನೆ ಸರ್ವ ಅಧಿಕಾರ ಪಡ್ಕೊಂಡಿದ್ದಾರೆ. ಇವಾಗ ಆ ಸುರುಳಿನ ತೆಗೆದು ಸತ್ಯವಿದಂತ ಎಲ್ಲ ರಹಸ್ಯಗಳನ್ನ ದೇವರು ಸಭೆಗೆ ತಿಳಿಸಿದ್ದಾರೆ. ಅದನ್ನೇ ಅಪೊಸ್ತಲ ಪೌಲ್ ಹೇಳೋದು, ಏನ್ರಿ ಈ ನಡಿಬೇಕಾದ ಸಂಗತಿಗಳನ್ನ ನಾನು ನಿಮ್ಗೆ ಹೇಳೋಂಥ ಅವಶ್ಯಕತೆ ಇಲ್ಲ ರೀ. ಯಾಕೆ? ನೀವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಸಭೆಗೆ, ಏನ್ರಿ ನಿಜವಾದ ಸಭೆಗೆ ದೇವ್ರ ಮಕ್ಕಳುಗಳಿಗೆ ಅದನ್ನು ಕ್ಲಿಯರ್ ತಿಳಿಸ್ಕೊಡ್ತಾರೆ ರೀ. ಅರ್ಥ ಆಯ್ತರಾ? ಅದಕ್ಕೆ ಅಪೊಸ್ತಲ ಪೌಲು ಕ್ರಿಸ್ತನ ಎಡಬರಿಕೆ ಬಗ್ಗೆ ಬರೆಯೋದು. ಹೆಂಗ್ ಗೊತ್ತಾ ಬರೀತಾರೆ? ಇದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಕ್ರಿಸ್ತನ ಎಡಬರಿಕೆ ಯಾವಾಗ ಆಗ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ಬರೋದು ಅಪೊಸ್ತಲ ಪೌಲು. ಯಾಕೆ ಬರೆದ್ರು, ಇದ್ಯಾಕೆ ಹೇಳಬೇಕಾಗಿತ್ತು? ಯೇಸು ಕ್ರಿಸ್ತ ಹೇಳ್ಬಿಟ್ರಲ್ವಾ, ಆ ದಿನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ನೀವೇ ತಲೆ ಕೆಡ್ಸ್ಕೊಂತ ಇದ್ದೀರಾ? ಅದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ? ನಿಮ್ಮ ಪಾಣಿ ಹೋಗ್ಬಿಟ್ಟು ಕೂತ್ಕೊಂಡು ಬೈಬಲ್ ಓದ್ರಿ, ಬೇರೆದೆಲ್ಲ ಓದ್ರಿ ಅಂತ ಹೇಳ್ಬೋದಾಯ್ತಲ್ಲ, ಯಾಕೆ ಹೇಳಲಿಲ್ಲ? ಯಾಕಪ್ಪ ಹೇಳಲಿಲ್ಲ ಅಂದರೆ ಆ ಥರ ಇಲ್ಲ, ಅದು ಗೊತ್ತಿರ್ತಾರೆ ದೇವ್ರ ಮಕ್ಕಳುಗಳಿಗೆ ಅಂತಾನೆ ಬರ್ದಿರೋದವರು ಅಲ್ವರ. ಅದರಿಂದ ಇಟ್ ವಿಲ್ ಬಿ ಕ್ಲಿಯರ್ಲಿ ನೋನ್ ಅದರ. ಅದಕ್ಕೆ ದಯವಿಟ್ಟು ಆ ರೆಕಾರ್ಡಿಂಗ್ನ ಇನ್ನೊಂದು ಸತಿ ಕೇಳಿ, ಓಕೆನಾ? ಇನ್ನೂ ಪ್ರಶ್ನೆ ಆಯಿತು ಅಂದರೆ ಕೇಳ್ರಿ. ಸರಿ, ಕ್ಲಿಯರ್ ಅವರ ಬ್ರದರ್?
ಇನ್ನೊಂದು ಬ್ರದರ್, ಇದರಲ್ಲಿ
ಹ್ಞೂ
ಯೇಸು ಕ್ರಿಸ್ತನು ಆತರ ಹೇಳಿದ್ರು ಓಕೆ,
ಹ್ಞೂ
ಆದ್ರೆ ಪೌಲನು ಏನ ಹೇಳ್ತಾನೆ ಅಂದ್ರೆ ಬ್ರದರ್, ಇಲ್ಲಿ ಕಳ್ಳನು ಬರುವ ಸಮಯ ಅಲ್ಲ, ಕಳ್ಳನು ಹೇಗೆ ಬರ್ತಾನೋ ಹಾಗೆ ಬರ್ತಾನೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಅಂತ ಹೇಳ್ತಿದ್ದಾನಲ್ಲ,
ಹ್ಮ್
ಅಂದ್ರೆ ಕಳ್ಳ ಯಾವಾಗ ಬರ್ತಾನೆ ಯಾವಾಗ ಬರಲ್ಲ ಅನ್ನೋದು ನಮ್ಗೆ ಅರಿವಿಲ್ಲ, ಪಕ್ಕ ಇಂಥ ಟೈಮಿಂಗ್ಸ್ ಗೆ ಇಂಥ ಡೇಟಿಗೆ
ಹಾ
ಗೊತ್ತಿಲ್ವಲ್ಲ ಅನ್ನೋದೊಂದು ಗೊತ್ತು ಅಷ್ಟೇ.
ಹಾ
ಅಂದ್ರೆ
ಅಂದ್ರೆ ಯಾವ
ಕಳ್ಳ ಬರ್ದಂಗೆ
ಹಾ ಹ್ಮ್ ಹೇಳ್ರಿ. ಕಳ್ಳ ಬಂದಂಗೆ
ಬ್ರದರ್, ಕಳ್ಳ ಬರೋ ಟೈಮು ನಮಗೆ ಗೊತ್ತಿಲ್ವಲ್ಲ ಅವ್ರ,
ಹಂಗಂತ ಹೇಳಿದ್ದೆ ಅಪೊಸ್ತಲ ಪೌಲ.
ಕಳ್ಳ ಬರೋ ಟೈಮು ನಮಗೆ ಗೊತ್ತಿಲ್ಲ.
ಅಪೊಸ್ತಲ ಪೌಲ್ ಹಂಗೆ
ಕಳ್ಳ
ಹೇಳ್ದ.
ಬ್ರದರ್ ಕಳ್ಳನು,
ಹ್ಮ್
ಒಂದ್ ಸೆಕೆಂಡ್ ಬ್ರದರ್,
ಹೋದ್ರಿ ಆ ವಾಕ್ಯ ಇನ್ನೊಂದ್ಸತಿ ಹೋದ್ರಿ.
ಕಳ್ಳನು ಬರೋ ರೀತಿಯಲ್ಲಿ ಬರ್ತಾನೆ ಅಂತ ಹೇಳಿ.
ಇರಿ ಒಂದು ನಿಮಿಷ, ಅವ್ರು ಓದಲಿ. ವರುಣ್ ಬದ್ರ ಓದಿ ವಾಕ್ಯ.
ರಾತ್ರಿ ಓಕೆ, ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವೂ ಬರುವುದೆಂದು ನೀವೇ ಚೆನ್ನಾಗಿ
ಏನ
ತಿಳಿದಿದ್ದೀರಲ್ಲ.
ಯಾರು ಚೆನ್ನಾಗಿ ತಿಳ್ಕೊಳೋರಂತೆ?
ನಾವುಗಳು
ನಮಗ್ ಚೆನ್ನಾಗಿ ಗೊತ್ತಿದೆ, ಲೋಕದವ್ರಿಗೆಲ್ಲ ಅಲ್ವರ.
ಓಕೆ
ಕಳ್ಳ ಯಾವ ಬರ್ತ ನಿಮಗ್ ಗೊತ್ತಿದೆಯಪ್ಪ, ಯಾಕೆ ಕಳ್ಳ ನಿಮ್ಗೆ ಒಡೆಯ ಅಲ್ವರ. ಹಾ, ನಿಮಗ್ ಚೆನ್ನಾಗಿ ಗೊತ್ತಿದೆ, ಆದ್ರೆ ಅವ್ರಿಗೇನು ಅವ್ರಿಗೆ ಗೊತ್ತಾ? ಲೋಕದವ್ರಿಗೆ ಗೊತ್ತಿಲ್ಲ, ಯಾಕೆ? ಅವ್ ಕತ್ಲಿನ ಮಕ್ಕಳು ಅಲ್ವರ, ಚೆನ್ನಾಗಿ ನಿದ್ದೆ ಮಾಡ್ತಾವ್ರೆ. ಅಲ್ಲೇ ಹೇಳಿ, ನಾನು ಯಾಕೆ ಸುಳ್ಳು ಹೇಳಿ? ಅಯ್ಯೋ, ನಿಮ್ ಯಾಕೆ ಅಷ್ಟು ಟೆನ್ಷನು? ಹಾ, ನೀವು ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದ್ಬಿಟ್ರೆ ನಿಮ್ ಡೌಟೇ ಕ್ಲಿಯರ್ ಆಗ್ತದೆ. ನಿಮ್ ಪ್ರಾಬ್ಲಮ್ ಏನಂದ್ರೆ ನೀವು ಕ್ಲಾಸಿಗೆ ಕರೆಕ್ಟ್ ಟೈಮ್ ಬರಲ್ಲ, ಆಯ್ತಾ? ಆಮೇಲೆ ಕ್ಲಿಯರಾಗಿ ಕೇಳೋದಿಲ್ಲ, ಅರ್ಧಕ್ಕೆ ಬರ್ತದೆ ಅರ್ಧಕ್ಕೆ ಎದ್ದೋಯ್ತೀರ. ರೆಕಾರ್ಡಿಂಗ್ ಕಳಿಸ್ಮೇಲೆ ಕೇಳಬೇಕು. ನೀವು ಓದಿ ಪೂರ್ತಿ, ಅಲ್ಲೇ ಹೇಳ್ತೀನಿ ಎಲ್ಲಿ ಅಂದ್ರೆ ಗೊತ್ತಾ? ನೋಡಿ, ನಾಲ್ಕನೇ ವಾಕ್ಯ ಓದಿ ಬುದರ್, ಓದ್ರಿ ನಾಲ್ಕನೇ ವಾಕ್ಯ.
ಎಷ್ಟು ಬ್ರದರ್?
ಒಂದನೇ ತಿಸಲೋನಿಕ 5:4 ಓದಿ.
ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ.
ಹಾ
ನೀವು ಕತ್ತಲೆಯಲ್ಲಿರುವವರಲ್ಲ,
ಹಾ
ನೀವೆಲ್ಲರೂ ಬೆಳಕಿನವರು,
ಹಾ
ಹಗಲಿನವರು ಆಗಿದ್ದೀರಷ್ಟೇ.
ಹಾ ಇದು
ನಾವು
ಯಾರಿಗೆ ಹೇಳ್ತೀರಿ?
ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ.
ಹಾ
ಆದ ಕಾರಣ
ಹಾ ಹೋದ್ರಿ.
ನಾತನ ನಿಮ್ಮ ಬಡಿಕೆ
ಹಾ ನೋಡ್ರ, ನೀವೇ ನಗ್ತೀರಾ? ಅಷ್ಟು ಚೆನ್ನಾಗಿ ಬೈಬಲ್ ಏನು ಅರ್ಥ ಮಾಡ್ಕೊಡಿದ್ರಿ ಅಂತ ಅರ್ಥ. ಅದಕ್ಕೆ ಸೀರಿಯಸ್ ಕೂತ್ಕೊಂಡು ಕೇಳಬೇಕು ಗಮನ. 6:30 ಕ್ಲಾಸು ಅಂದ್ರೆ ಬ್ರದರ್, 6 ಕಾಲ್ಗೆಲ್ಲ ಟೇಬಲ್ ಮೇಲೆ ಬೈಬಲ್
ಬ್ರದರ್.
ಇಟ್ಕೊಂಡು ಸೀರಿಯಸ್ ಪಕ್ಕದಲ್ಲಿ ನೋಟ್ಬುಕ್ ಇಟ್ಕೊಂಡು ಸೀರಿಯಸ್ ಕೇಳಬೇಕು ಆಯ್ತರ? ಅವಾಗ ನಮ್ಗೆ ಬೆನಿಫಿಟ್ ಆಗೋದು. ದೇವ್ರ ವಾಕ್ಯನ ಅಲಕ್ಷ್ಯ ಮಾಡ್ಬಾರ್ದು ಯಾರೇ ಇರಲಿ, ಅರ್ಥ ಆಯ್ತರ? ಸೀರಿಯಸ್ ಆಗಿ ಕಾಯಂಗೆ ಕೂತಿರ್ಬೇಕು. ಒಂದು
ಓಕೆ
ದಿನ ಮುಂಚೆ, 2 ದಿನ ಮುಂಚೆ ಆಗ್ತೀರಿ ಅಂದರೆ ಮೀಟಿಂಗ್ಗೆ, ಯು ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್ ರೀ. ಫ್ಲೈಟ್ ಬುಕ್ ಆಗಿದೆ 6 ಗಂಟೆಗೆ ಅಂದರೆ ಏರ್ಪೋರ್ಟಲ್ಲಿ ಎಷ್ಟು ಗಂಟೆಗೆ ಇರಬೇಕು ಗೊತ್ತಾ ಯಾರ್ಗಾರ? ಎಷ್ಟು ಗಂಟೆಗೆ ಇರಬೇಕು?
ಕನಿಷ್ಠ
ಒನ್
ಪಕ್ಷ
ಅವರ್
10 ಗಂಟೆ
ಬಿಫೋರ್
ಮುಂಚೆ ಇರಬೇಕು.
ಇಂಟರ್ನ್ಯಾಷನಲ್ ಫ್ಲೈಟ್ಗೆ 3 ಅವರ್ಸ್ ಮುಂಚೆ ಇರಬೇಕು, ಲೋಕಲ್ ಫ್ಲೈಟ್ಗೆ 2 ಅವರ್ಸ್ ಮುಂಚೆ ಇರಬೇಕು. ನೀವೇನೋ 10 ನಿಮಿಷ ಲೇಟ್ ಆಗ್ಬೋದು, ನೀವು ಒಡೆ ಸೇರಿಸಲ್ಲ ಗೊತ್ತಾ? ಲೋಕದ ವಿಚಾರಗಳಿಗೆ ದೇವ್ರ ಮಕ್ಕಳು ಎಷ್ಟು ಆಸಕ್ತಿ ಇರ್ತಾರೆ, ದೇವ್ರ ವಿಚಾರಕ್ಕೆ ಯಾಕೆ ನಮಗೆ ಆಲಕ್ಷ್ಯ ಗೊತ್ತೇ? ಬೈಬಲ್ ಕ್ಲಾಸ್ ಇದೆ ಅಂತ ಎಷ್ಟೆಷ್ಟೋ ವಾರದಲ್ಲಿ ಎಷ್ಟೆಷ್ಟೋ ಕೆಲಸ ಮಾಡ್ತಾರೆ. ವಾರಕ್ಕೆ ಒಂದು ದಿನ 1 ಅವರ್ ಅಪ್ಪ ಕೂತ್ಕೊಂಡು ಗಮನ ಇಟ್ಟು ಕೇಳಕ್ಕೆ ಏನಪ್ಪ ಪ್ರಾಬ್ಲಮ್ಮು? ನೋಡಿ ಎಷ್ಟಿದೆ ಬೈಬಲ್ ನೋಡಿ, ಎಲ್ಲ ಕ್ಲೀನಾಗಿ ಹೇಳ್ತಾರೆ. ನೀವು ಕತ್ಲಿನವರಲ್ಲ, ಲೋಕದ ಮೇಲೆ ಗೊತ್ತಾಗ್ತಾರೆ ಅವ್ರ ಮಕ್ಕಳುಗಳು ಕತ್ಲವರು ನಿದ್ದೆ ಮಾಡ್ತಾ ಇರ್ತಾರೆ. ನೀವು ಅವರಂಗಲ್ಲ, ನೀವು ಎಚ್ಚರಿಕೆಯಿಂದ ಇರ್ತೀರಾ, ನಿಮಗೆ ಗೊತ್ತಿರ್ತಾರೆ ಅಂತ. ಇದು ಇನ್ನೂ ಎಷ್ಟೋ ವಾಕ್ಯಗಳಿದೆ, ನಂಗೆ ಟೈಮ್ ಇಲ್ಲ ಹೇಳ್ತೀನಿ. ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತ ಹೇಳ್ತಾರಿದ್ದ, ಮತ್ತೆ ಏನೋ ಬರೆದ ಸುವಾರ್ತೆಯಲ್ಲಿ ಇದೇ ಮಾತನ್ನು ಹೇಳ್ತಾರೆ ಯೇಸು ಕ್ರಿಸ್ತು, ಆಯ್ತಾ? ಇದನ್ನೆಲ್ಲ ನಾನು ಪ್ರೂವ್ ಮಾಡ್ತೀನಿ ಆಯ್ತರಾ ನಿಮಗೆ. ಇನ್ನು ನೆಕ್ಸ್ಟ್ ವೀಕ್ ಕ್ಲಾಸ್ ಇದೆ ಗೊತ್ತಾ? ನೆಕ್ಸ್ಟ್ ವೀಕ್ ವರುಣ್ ಬ್ರದರ್, ಯು ಶುಡ್ ಬಿ ಇನ್ ಟೈಮ್,
ಓಕೆ ಬ್ರದರ್.
ಓಕೆನಾ? ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಆಯ್ತರಾ. ನನಗೆ ನಿಮ್ಮಿಂದ ಏನು ಲಾಭ ಇಲ್ಲ ಆಯ್ತಾ? ನಿಮ್ಮನ್ನು ಕರ್ಕೊಂಡು ನಾನು ಏನು ಸಭೆಯನ್ನು ಸ್ಥಾಪನೆ ಮಾಡೋಕ್ಕೆ ಹೋಗಲ್ಲ ಆಯ್ತಾ? ನೀವು ಕ್ರಿಶ್ಚಿಯನ್ ಸಭೆಗೆ ಸೇರ್ಕೊಳಕ್ಕೆ ಪ್ರಯತ್ನ ಮಾಡಿ ಓಕೆನಾ? ಸೊ 6:30 ಅಂತಂದರೆ 6:30ಕ್ಕಿಂತ ಮುಂಚೆ ಮನೆಯೊಳಗೆ ಇರಿ ಆಯ್ತಾ? ಎಲ್ಲೇ ಇರಿ ಪರ ಇಲ್ಲ, ಸೀರಿಯಸ್ ಆಗಿ ಕೂತ್ಕೊಂಡು ಗಮನ ಇಟ್ಟು ಕೇಳಿ ಆಯ್ತಾ? ನಿಮ್ಗೆ ಅರ್ಥ ಆಗ್ತದೆ. ಅದು ಆವಾಗ ಈ ಮ್ಯಾಟ್ರ್ ಹೇಳ್ತೀನಿ ನಾನು. ಲೂಕನ್ನು ಬರೆದ ಸುವಾರ್ತೆಯಲ್ಲಿ ಯೇಸುಕ್ರಿಸ್ತನ ಹೆಂಗೆ ಹೇಳ್ತಾರೆ, ಇದೇ ಮಾತನ್ನು ಯೇಸುಕ್ರಿಸ್ತ ಹೇಳ್ತಾರೆ. ಯಾವ ಟೈಮಲ್ಲಿ ಬರ್ತಾರೆ ಯೇಸುಕ್ರಿಸ್ತಲ್ಲಿ ಹೇಳ್ತಾರೆ, ನೀವು ನೋಡ್ತೀನಿ ಬೈಬಲಲ್ಲಿ. ನೀವೇ ಆಶ್ಚರ್ಯ ಪಟ್ಬಿಡ್ತೀರ ಇವನು ಹೆಂಗೆ ಓದಿಬಿಟ್ಟು, ನೀವೇ ಆಶ್ಚರ್ಯ ಪಟ್ಟರೆ ಅದೇ ಥರ ಆಶ್ಚರ್ಯ ಪಡ್ತೀರ, ಆ ಥರ ನಿಮ್ಗೆ ನೋಡಿಸ್ತೀನಿ ಓಕೆನಾ? ಆಮೇಲೆ ಇನ್ನೊಂದು ವರುಣ್ ಬ್ರದರ್,
ಓಕೆ ಬ್ರದರ್.
ನಿಮ್ಗೆ ಏನೇ ಡೌಟ್ ಇದ್ರು ಬ್ರದರ್ ನೀವು ಧಾರಾಳ ಫೋರ್ಮಾಗಿ ಕೇಳಿ, ನನಗೆ ಏನು ಬೇಜಾರಿಲ್ಲ ಆಯ್ತಾ? ಆಮೇಲೆ ನಿಮ್ಗೆ ನನ್ನ ಫೋನ್ ಅಟ್ಟಿಲ್ ನಾನು
ಓಕೆ
ಮಾಡಿದ್ರು ಸರಿ, ದಯವಿಟ್ಟು ವಾಟ್ಸಪ್ ಒಂದು ಆಡಿಯೋ ಮೆಸೇಜ್ ಕಳಿಸಿ ಬ್ರದರ್, ಇಂಥ ಕ್ವಶನ್ಸ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ನೀವು ಆಡಿಯೋಲಿ ರೆಕಾರ್ಡ್ ಮಾಡಿ ಕಳಿಸಿ. ನಿಮ್ಗೆ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ದಯವಿಟ್ಟು, ಏನು ಬೇಜಾರು ಮಾಡ್ಕೊಂಬಿಡಿ ಓಕೆನಾ? ಸರಿ,
ಓಕೆ
ನಾವಿಲ್ಲಿ
ಬ್ರದರ್.
ಸ್ಟಾಪ್ ಮಾಡೋಣ, ಯಾಕಂದರೆ 8 ಗಂಟೆಗೆ ಇನ್ನೊಂದು ಕ್ಲಾಸ್ ಇದೆ ಓಕೆನಾ? ಪರವಾಗಿಲ್ವಾ?
ಓಕೆ, ಥ್ಯಾಂಕ್ ಯು.
ಸರಿ
ಓಕೆ ಬ್ರದರ್.
ಓಕೆ.
ಓಕೆ
ಸೊ ಎಲ್ಲ ಸಹೋದರ ಸಹೋದರಿಗಳೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಏನು ನಿಮ್ಮನೇ ದುಡ್ಡೇನು ಕೊಡಬೇಕಾಗಿಲ್ಲ, ಅಂದರೆ ಫ್ರೀ ತಾನೆ. ಯಾರ್ಯಾರಿಗೆ ಎಷ್ಟೆಷ್ಟೋ ಕೊಡ್ತೀರಂತೆ, ಇಲ್ಲೊಂದು ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೆ ಏನಂತೆ ಒತ್ತರಿ ದಯವಿಟ್ಟು ಆಯ್ತರ? ಆಮೇಲೆ ಯಾರೋ ಕ್ಲಾಸಿಗೆ ಜಾಯ್ನ್ ಆಗಿದ್ರೆ ನಮ್ಮ ಕ್ಯೂ ಆರ್ ಕೋಡ್ ಇದೆ, ಯಾರ ವಾಟ್ಸಪ್ಪಲ್ಲಿ ಕ್ಯೂ ಆರ್ ಕೋಡ್ ಇದೆ, ಅದನ್ನು ಯೂಟ್ಯೂಬಲ್ಲಿ ಹಾಕಿರ್ತೀರಿ. ದಯವಿಟ್ಟು ಅವ್ರ ಮುಖಾಂತರ ಯಾರು ಕ್ರಿಶ್ಚಿಯನ್ಸು ಇಂಟ್ರೆಸ್ಟ್ ಆಗಿರೋ ಕ್ರೈಸ್ತವರುಗಳು, ದೇವ್ರ ಮೇಲೆ ಆಸಕ್ತಿಯಿಂದ ಭಯಭಕ್ತಿಯಿಂದ ಕ್ರೈಸ್ತವರು, ಕ್ರಿಸ್ತನ್ ಹೆಜ್ಜೆಯಲ್ಲಿ ನಡೆಯುವಂಥ ಆಸಕ್ತಿಯಿಂದ ಕ್ರೈಸ್ತವರು, ದಯವಿಟ್ಟು ಫ್ರೀಯಾಗಿ ಹಂಚ್ಕೊಳ್ಳಿ. ಫ್ರೀಯಾಗಿ ಏನು ಮಾಡಲಿ, ಅವ್ರ ವಾಕ್ಯಗಳನ್ನ ಕೇಳಿ ಆಶೀರ್ವಾದನ ಹೊಂದ್ಕೊಳ್ಳಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8667776 8876, ಉಚಿತವಾಗಿ ಫ್ರೀಯಾಗಿ ಹೇಳ್ಕೊಡ್ತೀರಿ ಆಯ್ತಾ? ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಮುಂದಿನ ವಾರ 6:30 ಕರೆಕ್ಟ್ ಟೈಮಿಗೆ ಸಿಕ್ಕಣ, ದಯವಿಟ್ಟು ಯಾರು ತಡ ಮಾಡಕ್ಕೆ ಹೋಗ್ಬಿಡಿ. ದೇವ್ರ ಎಲ್ಲ ಆಶೀರ್ವದಿಸಲಿ. ಕೊನೆಯಾಗಿ ಒಂದು ಪ್ರಾರ್ಥನೆ ಮಾಡೋಣ.